ಸಾಮಾನ್ಯವಾಗಿ ತಂತ್ರಶಾಸ್ತ್ರದ ಒಂದು ಪರಿಕಲ್ಪನೆ ಇದ್ದವರಿಗೆ ಗ್ರಂಥದ ಮಹತ್ವ ಅರ್ಥ ಆಗಿದೆ. ತಂತ್ರಶಾಸ್ತ್ರ ಅಂದ್ರೇನು? ಇವತ್ತು ತಂತ್ರ ಅಂದರೆ ಕುತಂತ್ರ ಅಂತಲೇ ಜಗತ್ತಿಗೆ ಅರ್ಥ ಆಗಿದೆ. ಏನೋ ತಂತ್ರ ಮಾಡ್ತಾನೆ ಅಂದರೆ ಕುತಂತ್ರ ಅಂತ ಅರ್ಥ ಆಗೋಗ್ಬಿಟ್ಟು. ಅದಕ್ಕೆ ಕಾರಣವೂ ಇದೆ, ಕುತಂತ್ರಗಳ ಸಂಖ್ಯೆನೇ ಜಾಸ್ತಿ ಆದ್ದರಿಂದ ಜನಗಳಿಗೆ ಆ ಕೇಳಿದ ತಕ್ಷಣ ಅದೇ ರಾಜಕೀಯ ಅಂತ ತಕ್ಷಣ ಕೆಟ್ಟ ಎಂಬ ಅರ್ಥ ಬರೋ ಪರಿಸ್ಥಿತಿ ಹೇಗೆ ಬಂದಿದೆಯೋ ಆ ರೀತಿಯಲ್ಲಿ ತಂತ್ರಶಾಸ್ತ್ರ ಭಾರಿ ದೊಡ್ಡದು, ಅತ್ಯಂತ ಪ್ರಮುಖವಾದದ್ದು, ಅನೇಕ ರೀತಿಯಲ್ಲಿ ಸಾಧನೆಗೆ ಅತ್ಯಂತ ಮುಖ್ಯವಾದದ್ದು. ತಂತ್ರ ಶಬ್ದಕ್ಕೆ ತಂತ್ರಂ ಸಾಧನ ಮುಚ್ಚತೆ, ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅರ್ಥ ಹೇಳ್ತಾರೆ. ತಂತ್ರಂ ಸಾಧನ ಮುಚ್ಚತೆ, ತಂತ್ರ ಅಂದರೆ ಸಾಧನ. ಯಾವುದಕ್ಕೆ ಸಾಧನ? ಒಂದು ಕಾರ್ಯಕ್ಕೆ ಯಾವುದು ಒಂದು ಕಾರ್ಯಕ್ಕೆ ಸಾಧನ. ಇನ್ನು ಹೇಳೋದಾದರೆ ಥಿಯರಿ ಅಂತೇವೆ, ಪ್ರಾಕ್ಟಿಕಲ್ ಅಂತೇವೆ. ಆ ಅರ್ಥದಲ್ಲಿ ಇವತ್ತು ತತ್ವಶಾಸ್ತ್ರವೆಲ್ಲ ಥಿಯರಿ ಆದರೆ ತಂತ್ರಶಾಸ್ತ್ರ ಅದರ ಪ್ರಾಕ್ಟಿಕಲ್ ಭಾಗ. ಆದ್ದರಿಂದ ತಂತ್ರಶಾಸ್ತ್ರಕ್ಕೆ ಭಾರಿ ಮಹತ್ವ ಇದೆ. ಅಂಥ ತಂತ್ರಶಾಸ್ತ್ರವನ್ನು ಇವತ್ತು ಸೈನ್ಸ್ ಜನಕ್ಕೆ ಎಷ್ಟು ಅರ್ಥ ಆಗುತ್ತೆ? ಅರ್ಥ ಆಗೋದಿಲ್ಲ. ಆದರೆ ಟೆಕ್ನಾಲಜಿ ಅರ್ಥ ಆಗುತ್ತೆ ಜನಗಳಿಗೆ. ಇವತ್ತು ಮೊಬೈಲ್ ಬಂದಲ್ಲಿಂತೂ ಎಷ್ಟು ತಂತ್ರಶಾಸ್ತ್ರದ ವಂಡರ್ ಅಂತ ಗೊತ್ತಾಗುತ್ತೆ. ಇಡೀ ಜಗತ್ತು ಕೈಯಲ್ಲಿರುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಸತ್ಯ, ಇವತ್ತು ಜಗತ್ತಿಗೆ ಅದ್ರ ಮಹತ್ವ ಎಷ್ಟು ಗೊತ್ತಾಗಿದೆ ಎಂಬುದು ಎಲ್ರಿಗೂ ಗೊತ್ತಿದೆ. ಸೈನ್ಸ್ ಭಾರಿ ದೊಡ್ಡದು ಅಂತ ಎಷ್ಟು ಗಂಟೆ ಲೆಕ್ಚರ್ ಯಾರಿಗೂ ಅರ್ಥ ಆಗೋದಿಲ್ಲ. ಆ ಲೈಟ್ ತೋರಿಸಿ ಅರ್ಥ ಆಗುತ್ತೆ, ಟ್ಯೂಬ್ ತೋರಿಸಿ ಅರ್ಥ ಆಗುತ್ತೆ, ಸೈನ್ಸಿನ ಅಪ್ಲೈಡ್ ಫಾರಮ್ ಇದೆಲ್ಲ ಅರ್ಥ ಆಗುತ್ತೆ. ಅದಕ್ಕೆ ಟೆಕ್ನಾಲಜಿ ಅಂತ ಕರಿತೇವೆ ನಾವು. ಸೈನ್ಸಿನ ಅಪ್ಲೈಡ್ ಫಾರಮೇ ಟೆಕ್ನಾಲಜಿ ಅದು. ಆದ್ದರಿಂದ ಫಿಲಾಸಫಿ ಅಪ್ಲೈಡ್ ಫಾರಮೇ ತಂತ್ರಶಾಸ್ತ್ರ. ಇವತ್ತು ತಂತ್ರಶಾಸ್ತ್ರವನ್ನು ಯಾರು ಉಪಯೋಗ ಮಾಡಿಕೊಡೋದಿಲ್ಲ, ಥಿಯರಿನ ಪ್ರಾಕ್ಟಿಕಲ್ನ ಕನ್ವರ್ಟ್ ಮಾಡ್ಕೊಡ್ತಾ ಇಲ್ಲ ಅಂತ ಅರ್ಥ. ಎಲ್ಲ ಗೊತ್ತಿದೆ, ಅದನ್ನು ಉಪಯೋಗಿಸ್ತೇ ಹೋದರೆ ಹೇಗೋ ಅರ್ಥ, ಅದು ನಿರರ್ಥಕ ಅನಿಸಿಬಿಡುತ್ತೆ. ಆ ಅರ್ಥದಲ್ಲಿ ತಂತ್ರಶಾಸ್ತ್ರ ಬಹಳ ಮುಖ್ಯವಾದದ್ದು. ಈ ತಂತ್ರಶಾಸ್ತ್ರವನ್ನು ಅದರ ವ್ಯಾಪ್ತಿ ಭಾರಿ ದೊಡ್ಡದು. ಸಾಮಾನ್ಯವಾದಲ್ಲ, ತಂತ್ರಶಾಸ್ತ್ರ ತುಂಬ ದೊಡ್ಡದು. ಟೆಕ್ನಾಲಜಿ ಎಷ್ಟು ಇವತ್ತು ಡೆವಲಪ್ ಆಗಿದೆ ಅಂತ ಅರ್ಥ ಮಾಡಿಕೊಂಡ್ರೆ ತಂತ್ರಶಾಸ್ತ್ರದ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಎಲ್ಲದರ ಸಾಧನೆಗೂ ಕೂಡ ತಂತ್ರಶಾಸ್ತ್ರ ಮೂಲವಾದದ್ದು. ಆಧ್ಯಾತ್ಮಿಕವಾದ ಸಾಧನೆಗಂತೂ ಅದನ್ನು ಬಿಟ್ಟರೆ ಬೇರೊಂದು ದಾರಿನೇ ಇಲ್ಲ. ಅಂತಹ ತಂತ್ರಶಾಸ್ತ್ರವನ್ನು ಮೂಲತಃ ತತ್ವಶಾಸ್ತ್ರ ಓದಿದವರಷ್ಟೇ ಮಾಡಲಿಕ್ಕೆ ಸಾಧ್ಯ, ಬೇರೆಯವರಿಗೆ ಸಾಧ್ಯ ಇಲ್ಲ. ಇವತ್ತು ಥಿಯರಿ ಗೊತ್ತಿದ್ದವನಿಗೆ ಮಾತ್ರ ಪ್ರಾಕ್ಟಿಕಲ್ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಥಿಯರಿ ಗೊತ್ತಿಲ್ಲದೆ ಹೋದರೆ ಪ್ರಾಕ್ಟಿಕಲ್ಲಿ ಹೋದರೆ ಭಾರಿ ಅಪಾಯ ಉಂಟು. ಸೈನ್ಸ್ ಪ್ರಾಕ್ಟಿಕಲ್ಲಿ ಹೋಗಿ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ಲಿ ಹೋಗಿಬಿಟ್ಟು ಉದ್ದ ಬಾಟಲಲ್ಲಿ ಇಟ್ಬಿಟ್ಟಿರ್ತಾರೆ, ಅದು ಕುಡಿಯೋದನ್ನು ಕೊಡ್ಬಿಟ್ರೆ ಗೋವಿಂದ ಅವನ ಅವಸ್ಥೆ. ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಡನೋ ಸಲ್ಫ್ಯೂರಿಕ್ ಆ್ಯಸಿಡ್ಡೋ ತೊಗೊಂಡ್ರೆ ಗತಿಯ ನೀರು ಕಂಡ ಕಾಣುತ್ತೆ ಅಷ್ಟದು. ನೋಡೋದಕ್ಕೆ ಡಿಫರೆನ್ಸ್ ಕಾಣೋದಿಲ್ಲ, ಆದರೆ ಎಷ್ಟು ಪವರ್ಫುಲ್ ಅಂತ ಗೊತ್ತಾದರೆ ಅದು ಕಾನ್ಸಂಟ್ರೇಟ್ ಅದು ಡೈಲ್ಯೂಟೇ ಭಾರಿ ಸ್ಟ್ರಾಂಗ್ ಇರ್ತದೆ. ಅದರಲ್ಲೂ ಕಾನ್ಸಂಟ್ರೇಟೆಡ್ ಎಷ್ಟು ಡೇಂಜರಸ್ ಅಂತ ಗೊತ್ತಿರಬೇಕು. ಅಲ್ಲಿ ಹೋಗಬೇಕು, ಕಂಡವ್ರನ್ನ ಬಿಡೋದೇ ಇಲ್ಲ. ಥಿಯರಿ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿಬಿಡ್ತಾರೆ. ಮತ್ತೆ ಕೂಡ ಸುಮ್ಮನೆ ಥಿಯರಿ ನೀಡಿದರೆ ಸಾಲದು, ಡೆಮಾನ್ಸ್ಟ್ರೇಟರ್ಸ್ ಅಂತಲೇ ಇರ್ತಾರೆ. ಅವರನ್ನು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಪ್ರಾಕ್ಟಿಕಲ್ ಮಾತ್ರ ಮಾಡಬೇಕೇ ಹೊರತು ಬೇರೆ ಮಾಡೋದಕ್ಕೋದ್ರೆ ಮತ್ತೆ ಅಪಾಯ ಇರುತ್ತೆ. ಆ ರೀತಿಯಲ್ಲಿ ಸೈನ್ಸ್ಗೆ ಪ್ರಾಕ್ಟಿಕಲ್ಲು, ಫಿಲಾಸಫಿಗೆ ಯಾತಕ್ಕೆ ಪ್ರಾಕ್ಟಿಕಲ್ ಅಂದರೆ ಫಿಲಾಸಫಿ ಸೂಪರ್ ಸೈನ್ಸ್ ಅದು ನೆನಪಿರಲಿ. ಫಿಲಾಸಫಿ ಏನೂ ಅಲ್ಲ, ತತ್ವಶಾಸ್ತ್ರ ಅಂದರೆ ಇವತ್ತು ವಿಜ್ಞಾನ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಮಾಡಿ ತೋರಿಸೋ ತತ್ವಶಾಸ್ತ್ರ. ಇವತ್ತು ಜನಕ್ಕೆ ತತ್ವಶಾಸ್ತ್ರದ ಮಹತ್ವ ಗೊತ್ತಿಲ್ಲದೇನೆ ತತ್ವಶಾಸ್ತ್ರ ಅಂದರೆ ವೇಸ್ಟ್ ಆಫ್ ಟೈಮ್ ಅಂತ ಆಗಿದೆ ಅಷ್ಟೆ. ಅದೊಂದು ತಿಳುವಳಿಕೆ ಇಲ್ಲದವರು, ಕೆಲಸ ಇಲ್ಲದವರ ಕೆಲಸ ಅಷ್ಟೆ. ಅಥವಾ ಕಮರ್ಷಿಯಲ್ ಆಗಿ ಜನ ಡ್ಯೂಟಿ ಮಾಡೋ ಒಂದು ವ್ಯವಸ್ಥೆ ಆಗಿದೆ ಹೊರತು, ವಸ್ತುತಿಯಲ್ಲಿ ತಂತ್ರಶಾಸ್ತ್ರದ ಮಹತ್ವ ಭಾರಿ ದೊಡ್ಡದು. ತತ್ವಶಾಸ್ತ್ರ ಅಂದರೆ ಸೈನ್ಸ್ ಅಂತ ಅರ್ಥ ಮಾಡಿಕೊಂಡ್ರೆ ಪ್ರಾಕ್ಟಿಕಲ್ಗೆ ಅರ್ಥ ಆಗುತ್ತೆ. ಇವತ್ತು ಸಾಮಾನ್ಯ ಹಿಸ್ಟ್ರಿಗೆ ಪ್ರಾಕ್ಟಿಕಲ್ ಲೆವೆಲ್ ಹೆಚ್ಚು ಉಪಯೋಗಿಸೋದಿಲ್ಲ. ಸೈನ್ಸಿಗೆ ಪ್ರಾಕ್ಟಿಕಲ್ನಿಂದ ಮಹತ್ವ ಹೇಗೆ ಬರುತ್ತೋ, ಫಿಲಾಸಫಿಗೆ ದೊಡ್ಡ ಸೈನ್ಸ್ ಆದ್ದರಿಂದ ಬೇಕು. ಅದು ಹೇಗೆ ಸೈನ್ಸ್ ಆಗುತ್ತೆ? ನಮಗೆ ಕಾಮನ್ ಸೆನ್ಸ್ ಗೊತ್ತು, ಸೈನ್ಸ್ ಗೊತ್ತಾಗ ಎಷ್ಟೋ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಕಾಮನ್ ಸೆನ್ಸ್ಗಿಂತ ಸೈನ್ಸ್ ಭಾರಿ ಎಕ್ಸ್ಪ್ಲೇನ್ ಮಾಡುತ್ತೆ, ಅಪೋಸ್ ಮಾಡೋದಿಲ್ಲ, ಎಕ್ಸ್ಪ್ಲೇನ್ ಮಾಡುತ್ತದೆ, ಅದಕ್ಕಿಂತ ಹೆಚ್ಚನ್ನು ಹೇಳುತ್ತದೆ. ಅಪೋಸ್ ಆದರೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಕಾಮನ್ ಸೆನ್ಸ್ಗೆ ವಿರೋಧವಾಗದಂತೆ ಅದನ್ನು ತಿದ್ದಿ ಹೆಚ್ಚು ಹೇಳತಕ್ಕಂಥದ್ದು ಸೈನ್ಸ್, ಅದು ಅದಕ್ಕಿಂತ ಹೆಚ್ಚು ಹೇಳ್ತಕ್ಕಂಥದ್ದು ಫಿಲಾಸಫಿ, ಅದು ಇನ್ನೂ ಹೆಚ್ಚು. ಸೈನ್ಸ್ ಏನು ಗೊತ್ತಾಗೋದಿಲ್ಲ ಅದನ್ನು ಶಾಸ್ತ್ರ ಹೇಳುತ್ತದೆ. ಒಂದು ಬರೀ ಕಣ್ಣಿಗೆ ಕಾಣದೇ ಇದ್ದಿದ್ದನ್ನು ನಾವು ಯಂತ್ರಗಳ ಸಾಧನೆಯಿಂದ ನೋಡುತ್ತೇವೆ. ಈ ಸ್ಕ್ಯಾನ್ ಮಾಡ್ತಾರೆ, ಎಕ್ಸ್ರೇ ಮಾಡ್ತಾರೆ, ಬರೀ ಕಣ್ಣಿಗೆ ಕಾಣೋದಲ್ಲ, ಅದು ಮುಂದಿನ ಹಂತದಲ್ಲಿ ಗೊತ್ತಾಗತ್ತೆ. ಅದೇ ರೀತಿ ಇನ್ನೂ ಮುಂದಿನ ಹಂತಕ್ಕೆ ಹೋದರೆ ಅದು ದಿವ್ಯ ದೃಷ್ಟಿ ಅಂತ ಕರೀತಾರೆ. ಅದು ಸೈನ್ಸಿಗೆ ದಿವ್ಯ ದೃಷ್ಟಿ ಅಂದರೆ ಮೈಕ್ರೋಸ್ಕೋಪ್, ಸೈನ್ಸಿನ ದಿವ್ಯ ದೃಷ್ಟಿ ಇದ್ದ ಹಾಗೆ ಸೂಕ್ಷ್ಮ ಪದಾರ್ಥ ಕಾಣಿಸುತ್ತೆ. ಟೆಲಿಸ್ಕೋಪ್ ದೂರದೃಷ್ಟಿ ಅಂತ, ಅದು ಸೈನ್ಸಿನಿಂದ ಸಾಧಿತ ಆಗೋದು. ಜ್ಞಾನಿಗಳಿಗೂ ಅದಿರುತ್ತೆ. ತತ್ವಶಾಸ್ತ್ರ ಬಂದವರಿಗೆ ಎಷ್ಟು ದೂರ ಅಂದರೆ ಸೈನ್ಸ್ ಸಾಹಿತ್ಯ ಮಾಡಲಿಕ್ಕೆ ಬರೋದಿಲ್ಲ. ಈ ದೂರದರ್ಶನ ಏನು ಸೆಟ್ ಮಾಡಿದ್ರೆ ಅದನ್ನು ನೋಡ್ಬೋದೇ ಹೊರತು ನಾವು ಇಷ್ಟಪಟ್ಟದೆಲ್ಲ ನೋಡಕ್ಕೆ ಸಾಧ್ಯ ಇಲ್ಲ. ಅವ್ರು ತೋರಿಸಿದ್ದನ್ನು ನೋಡಬೇಕೇ ಹೊರತು ನಾವು ಇಷ್ಟಪಟ್ಟದನ್ನು ನೋಡಕ್ಕೆ ಸಾಧ್ಯ ಇಲ್ಲ. ತತ್ವಶಾಸ್ತ್ರ ಹಾಗಲ್ಲ, ಎಲ್ಲಿ ಕಾಣೋದಿಲ್ಲ ಏನು ಬೇಕೋ ಅದನ್ನು ಫೋಕಸ್ ಮಾಡ್ತಾನೆ. ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಎಷ್ಟು ದೂರ ಬೇಕಾದರೂ ಇರಲಿ ಅದನ್ನು ಈ ಕೂತಲ್ಲೇ ನೋಡ್ತಾನೆ. ಮತ್ತೆ ಅದು ಹೇಗೆ ನಾವು ದೊಡ್ಡದಾಗಿ ಜೂಮ್ ಮಾಡ್ಕೊಂಡು ನೋಡ್ತೀವಲ್ಲ, ಆ ರೀತಿ ನೋಡೋಕ್ಕೂ ಬರುತ್ತೆ ಅವ್ರಿ. ಅಷ್ಟು ಸ್ಪಷ್ಟ ಹೇಳ್ತಾರೆ. ಎಲ್ಲ ದೊಡ್ಡ ದೊಡ್ಡ ಸಾಧು ಸಂತರು ಎಲ್ಲರೂ ಅಲ್ಲ, 90% ಜನ ಸೋಗಿನವರು. ವಾಸ್ತವವಾದ ಒಂದು ಜ್ಞಾನಿಗಳಂದರೆ ಅದು ಕರಾರು ವಾಕಾಗಿ ಹೇಳ್ತಾರೆ. ಸೈನ್ಸ್ ಒಪ್ಕೋಬೇಕು, ನನಗೆ ಗೊತ್ತಿರಲಿಲ್ಲ ಅದನ್ನು ಹೇಳಿದೆ ಅಂತ ಒಪ್ಪಿಕೊಳ್ಳೇಬೇಕು, ಅಷ್ಟು ಶಕ್ತಿ ಅದಕ್ಕಿದೆ. ಇದು ಸೈನ್ಸ್ ಕೆಲವು ಕಡೆ ಫೇಲ್ ಆಗಿದ್ದನ್ನು ಹೇಳ್ತಾರೆ. ಇವತ್ತು ಈ ಸುರಾಭಿಗಿರಾಮಿ ಬರುತ್ತಲ್ಲ, ಸೈನ್ಸಿನ ಇನ್ಸ್ಟ್ರೂಮೆಂಟ್ಗಳು ಹೇಳೋದಕ್ಕಿಂತ ಮುಂಚೆ ಪ್ರಾಣಿಗಳು ಹೇಳಿಬಿಟ್ಟಿರುತ್ತೆ. ಆಗಲೇ ಪ್ರಾಣಿಗಳು ಓಡ್ತಾ ಇರ್ತದೆ, ಗೊತ್ತಾಗೋದು ಆಮೇಲೆ ಇವರಿಗೆ. ಸೈನ್ಸ್ ಹೇಳೋದು ಸ್ಲೋ, ಅಷ್ಟೊತ್ತಿಗೆ ಆಗೋಗ್ಬಿಟ್ಟಿರುತ್ತೆ. ಆಗಲೇ ಅಷ್ಟು ಶಕ್ತಿ ಬರ್ಬಾತ ಪ್ರಾಣಿಗಳ ಮೂಲಕ ತಿಳಿಸೋ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಗ್ರಹಗತಿ ಸರಿಯಾಗಿ ಜ್ಯೋತಿಷ್ಯ ಜನಾಗಿ ಉಪಯೋಗಿಸೋದಿಲ್ಲ, ಆದ್ದರಿಂದ ಅದು ಕೆಟ್ಟ ಹೆಸರು ಬಂದಿದೆ. ಸರಿಯಾದ ಜ್ಯೋತಿಷ್ಯಗಳನ್ನು ಕೇಳಿದರೆ ಕರಾರವಾಕಾಗಿ ಲೆಕ್ಕ ಹೇಳ್ತಾರೋ. ಇವತ್ತು ಸೈನ್ಸಿನ ABCD ಗೊತ್ತಿಲ್ಲದ ಕಾಲಕ್ಕೆ ಗ್ರಹಗಳು ಎಷ್ಟು ದೂರ ಇದೆ, ಅವರ ಡಯಾಮೀಟರ್ ಎಷ್ಟೆಲ್ಲ ಹೇಳಿದ್ರು. ಆಗಲೇ ಇಲ್ಲಿಂದ ಆ್ಯಕ್ಚುಯಲ್ ದೂರ, ಅದು ಆ್ಯಕ್ಚುಯಲಿ ಟ್ಯಾಲಿ ಆಗುತ್ತೆ, ಅಷ್ಟು ಪರ್ಫೆಕ್ಟಾಗಿ ಹೇಳಿದ್ರು ಅಂದರೆ ಅದೆಲ್ಲ ಏರಿಸ್ಟ್ ಉಪಯೋಗಿಸಿ ಹೇಳಿದ್ದಲ್ಲ, ಋಷಿಗಳ ಒಂದು ಜ್ಞಾನ ದೃಷ್ಟಿಯಿಂದ ಲೆಕ್ಕ ಹಾಕ್ತಾ ಇದ್ರು. ಅಂಥ ಶಕ್ತಿ ತತ್ವಶಾಸ್ತ್ರಕ್ಕಿದೆ. ಎಷ್ಟೋ ಸರ್ತಿ ಯೋಚನೆ ಮಾಡಿದರೆ ತತ್ವಶಾಸ್ತ್ರದ ವ್ಯಾಪ್ತಿ ಯಾವುದನ್ನು ತತ್ವಶಾಸ್ತ್ರ ಬಿಡೋದಿಲ್ಲ. ಸೈನ್ಸ್ ಆಗಲ್ಲ, ಈ ಭೌತಿಕ ಪದಾರ್ಥ ಮಾತ್ರ ನೋಡೋ, ಅದು ಫಿಸಿಕ್ಸ್ ಅನ್ನೋ ಶಬ್ದಕ್ಕೆ ಅದೇ ಅರ್ಥ. ಯಾವುದಕ್ಕೆ ಫಿಸಿಕಲ್ ಅಪಿಯರೆನ್ಸ್ ಇದೆ ಅದು ಮಾತ್ರ ನೋಡೋ ಶಕ್ತಿ ಸೈನ್ಸ್ಗಿದೆ ಹೊರತು ಇದನ್ನು ನೋಡೋ ಶಕ್ತಿ ಸೈನ್ಸ್ಗಿಲ್ಲ. ಅದು ಬಿಯಾಂಡ್ ದಿ ಸ್ಕೋಪ್ ಆಫ್ ಸೈನ್ಸ್. ಅದಕ್ಕೆ ಪ್ರತ್ಯಕ್ಷವನ್ನು ಒಪ್ತಾರೆ, ಇನ್ಫರೆನ್ಸ್ ಒಪ್ತಾರೆ. ಆಗಮದ ಕಾನ್ಸೆಪ್ಟ್ ಸೈನ್ಸ್ಗಿಲ್ಲ, ಆಗಮದ ಕಾನ್ಸೆಪ್ಟೇ ಅದಕ್ಕಿಲ್ಲ. ಏನು ಅವರು ಕಣ್ಣಾರೆ ಕಂಡಿರ್ತಾರೆ ಅದನ್ನು ಬರೆದು ಅದು ಮಟ್ಟಿಗೆ ಆಗಮನೇ ಹೊರತು, ಆಗಮ ಅಂದರೆ ಏನು, ನಮಗೆ ಕಣ್ಣಿಗೆ ಕಾಣೋ ಪ್ರಪಂಚ ಇದೆ, ಇದಕ್ಕೆಲ್ಲ ಪ್ರತ್ಯಕ್ಷ ಸಾಕು. ಬೆಂಕಿ ಜೋರಾಗಿ ಉರಿತಾ ಇದೆ, ಕಣ್ಣಿಗೆ ಕಾಣಿಸುತ್ತೆ, ಅದಕ್ಕೆ ಯಾವ ಪ್ರೂಫ್ ಬೇಕಾದ್ರೆ ಕಣ್ಣಿಗೆ ಕಾಣುತ್ತೆ ಅಂತ ಹೇಳ್ತೇವೆ ಅಷ್ಟೆ. ದೂರ ದೊಡ್ಡ ಹೊಗೆ ಬರ್ತಾ ಇದೆ, ಭಯಂಕರ ಹೊಗೆ ಬರ್ತಾ ಇದೆ, ತಕ್ಷಣ ಓ ಅಲ್ಲಿ ಬೆಂಕಿ ಇದೆ ಬೆಂಕಿ ಇದೆ ಅಂತ ಹೇಳಿ. ಬೆಂಕಿ ಕಂಡಿಲ್ಲ ಅವನಿಗೆ, ಆದರೆ ಹೊಗೆ ಕಂಡಿದೆ. ಆದರೆ ಹೊಗೆ ನೋಡಿ ಬೆಂಕಿ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲಿ ಹೊಗೆ ಇರಬೇಕು ಅಲ್ಲಿ ಬೆಂಕಿ ಇರಲೇಬೇಕು. ಬೆಂಕಿ ಇಲ್ಲದೆ ಹೊಗೆ ಬರೋದಿಲ್ಲ, ವ್ಯಾಪ್ತಿ ಗೊತ್ತಿದೆ. ಬೆಂಕಿ ಇಲ್ಲದೆ ಹೊಗೆ ಬರೋದಿಲ್ಲ, ಹೊಗೆ ಬಂದಿದೆ ಅಂದಮೇಲೆ ಬೆಂಕಿ ಇದೆ. ಹೊಗೆ ಇಂಟೆನ್ಸಿಟಿ ನೋಡಿಕೊಂಡು ಅದರ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೆಂಕಿ ಇರಬೇಕು ಯೋಚನೆ ಮಾಡ್ತಾರೆ. ಕ್ರಮಶಃ ಬೆಂಕಿ ಕಂಡೇ ಇಲ್ಲ ಅವನಿಗೆ, ಆದರೆ 100% ಗ್ಯಾರಂಟಿ ಹೇಳ್ತಾನೆ ಆ ಹೊಗೆ ಬೆಂಕಿ ಇರೋದನ್ನು ಪ್ರೂವ್ ಮಾಡುತ್ತೆ. ಇದು ಇನ್ಫರೆನ್ಸ್ ಅಂತ ಕರೀತಾರೆ, ಅನುಮಾನ ಅಂದ್ರೆ. ಅದು ಡೈರೆಕ್ಟಾಗಿ ಕಂಡ್ರೆ ಪ್ರತ್ಯಕ್ಷ, ಕಂಡಿದ್ದರ ಬೇಸಿಸ್ ಮೇಲೆ ಇನ್ನೊಂದನ್ನು ತಿಳ್ಕೊಂಡ್ರೆ ಅದು ಅನುಮಾನ. ಆಗಮ, ಅದು ಕಣ್ಣಿಗೆ ಕಾಣ್ತಾ ಇಲ್ಲ, ಯುಕ್ತಿ ಮಾಡಿ ತಿಳ್ಕೊಳ್ಳೋಕ್ಕೂ ಬರೋದಿಲ್ಲ, ಅದನ್ನು ಹೇಳೋದು ಆಗಮ. ಅದು ಆ ಸಮ್ಯಕ್ ಗಮಯತಿ ಇತಿ ಏನನ್ನ ಸರ್ವಾರ್ಥಾನಿತಿ ಆಗಮ. ಇವತ್ತು ಆಗಮದ ವ್ಯಾಪ್ತಿ ಭಾರಿ ದೊಡ್ಡದಾದ್ದರಿಂದ ಹೇಳ್ತಾರೆ ಸ್ವಾತಂತ್ರ್ಯೇಣ ಅಶೇಷಾರ್ಥ ವಿಷಯಕ ಆಗಮ ಡೆಫಿನಿಷನ್. ಅದಕ್ಕೆ ಪ್ರತ್ಯಕ್ಷಕ್ಕೆ ಭಾರಿ ಲಿಮಿಟೇಷನ್ ಇದೆ, ಕಣ್ಣು ಎಷ್ಟೇ ಸೂಕ್ಷ್ಮ ಇದ್ದರೂ ಕೂಡ ತುಂಬ ನೋಡಕ್ಕೆ ಬರೋದಿಲ್ಲ, ಸ್ಟಾಪ್ ಆಗಿಬಿಡುತ್ತೆ, ಅಡ್ಡ ಬಂದರೆ ನಿಂತು ಹೋಗಿಬಿಡುತ್ತೆ. ಕಣ್ಣು ಏನು ಅಡ್ಡ ಬರದ ಹೋದರೂ ಒಂದು ಕಡೆ ಮುಂದಕ್ಕೆ ಹೋಗಲಿಕ್ಕೆ ಬರೋದಿಲ್ಲ ಕಣ್ಣಿಗೆ, ಅಷ್ಟೇ ಶಕ್ತಿ. ಈ ಸ್ಪರ್ಶಕ್ಕಂತೂ ಟಚ್ ಆದ್ರೆ ಮಾತ್ರ ಅದು ಗೊತ್ತೇ ಆಗೋದಿಲ್ಲ ಸ್ಪರ್ಶಕ್ಕೆ. ಕಿವಿಗೆ ಶಬ್ದ ಕೇಳಬೇಕಾದ್ರೆ ಒಂದು ವ್ಯಾಪ್ತಿ ಇದೆ, ತುಂಬ ದೂರದ ಕೇಳೋ ಶಕ್ತಿ ಅದಕ್ಕಿಲ್ಲ. ಪ್ರತಿಯೊಂದಕ್ಕೂ ಆ ಥರ ವಾಸನೆಗೆ ಅಡುಗೆ ಮನೆಯಲ್ಲಿ ಆಗೋದನ್ನು ಹಾಲಲ್ಲಿ ಕೂತ್ಕೊಂಡು ಕೇಳೋದು ಕಷ್ಟ, ಅಲ್ಲಿ ಹತ್ರ ಹೋದಾಗ ಕಾಣಿಸುತ್ತೆ. ಅದರ ಮೂಗು ಎಷ್ಟೇ ಸೆನ್ಸಿಟಿವ್ ಆಗಿದೆ ಅಷ್ಟು ಮಾತ್ರ ಶಕ್ತಿ ಇದೆ. ಸೊ ಪ್ರತ್ಯಕ್ಷ ಭಾರಿ ಎಫಿಷಿಯೆಂಟ್ ಆದರೂ ಕೂಡ ಅದರ ಸ್ಕೋಪ್ ತುಂಬ ಲಿಮಿಟೆಡ್. ಅನುಮಾನ ಅದಕ್ಕಿಂತ ಬೆಟರ್, ಆದರೆ ಕ್ಲಾರಿಟಿ ವೈಸ್ ಪ್ರತ್ಯಕ್ಷ ಹೆಚ್ಚು ಗ್ರೇಟ್. ಆಗಲ್ಲ ಹಾಗಲ್ಲ, ಇವತ್ತು ಓದು ಅಂತ ಅದಕ್ಕೆ ಕರೆಯೋದು ಓದು. ಒಂದು 5 ವರ್ಷದ ವ್ಯತ್ಯಾಸದಲ್ಲಿ ಎಷ್ಟು ಚೇಂಜ್ ಆಗ್ತಾನೆ ಒಬ್ಬ ಡಾಕ್ಟರ್ ಆಗಿ ಚೇಂಜ್ ಆದಾಗ. ಅದೇ ರೀತಿ ಇಂಜಿನಿಯರ್ ಆಗ್ತಾರೆ, ಎಷ್ಟು ವಂಡರ್ಸ್ ಮಾಡ್ತಾರೆ. ಪುಸ್ತಕಗಳು ಓದಿ ಓದಿ ಬಂದಿರೋದಲ್ಲ, ಓದಿ ತಿಳ್ಕೊಡ್ತಾರೆ. ಯಾರು ಓದಿಲ್ಲ ಅವನಿಗೆ ನಾಲೆಡ್ಜ್ ಮಿಸ್ ಆಗ್ತದೆ, ಓದಿದರೆ ಮಾತ್ರ ಬರುತ್ತೆ. ಅದು ನಮಗೆ ಕಣ್ಣಿಗೆ ಕಾಣತಕ್ಕಂಥ ಆಗಮಗಳಿವೆಲ್ಲ ಕೂಡ. ಇನ್ನು ಶಾಸ್ತ್ರದ ಬಗ್ಗೆ ಹೊರಟ್ರೆ ಕಣ್ಣಿಗೆ ಕಾಣೋದಲ್ಲ, ಮನುಷ್ಯನ ಬುದ್ಧಿಶಕ್ತಿ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲದನ್ನು ಆಗಮಗಳು ಸಾಲು ಸಾಲಾಗಿ ಹೇಳುತ್ತೆ. ಎಷ್ಟು ವಿಷಯ ಅಂದರೆ ನಾವು ಮಿಸ್ ಆಗಮ ಯಾರು ಒಪ್ಪೋದಿಲ್ಲ, ಅದು ಎಷ್ಟು ಮಿಸ್ ಮಾಡ್ಕೋತಾರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಲಾಸ್ ಮಿಸ್ ಆದರೆ ಸ್ಟೂಡೆಂಟ್ಗೆ ಎಷ್ಟು ವಿಷಯ ಮಿಸ್ ಆಗಿರುತ್ತೆ ಅಂತ ಗೊತ್ತಾದರೆ, ಇವತ್ತು ಆಗಮಗಳನ್ನು ಮಿಸ್ ಮಾಡಿಕೊಂಡವನಿಗೆ ಎಷ್ಟು ಲಾಸ್ ಇದೆ ಗೊತ್ತಾಗುತ್ತೆ. ಇವತ್ತು ಸೈನ್ಸ್ಗೆ ಈ ಆಗಮದ ಕಾನ್ಸೆಪ್ಟ್ ಇಲ್ಲ, ಆದ್ದರಿಂದ ಅದು ತತ್ವಶಾಸ್ತ್ರದ ಬಗ್ಗೆ ಏನು ಮಾತಾಡಲಿಕ್ಕೆ ಬರೋದಿಲ್ಲ. ಆದರೆ ಸೈನ್ಸ್ ಒಂದು ಒಳ್ಳೆ ಕೆಲಸ ಮಾಡಿದೆ, ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಸೈನ್ಸ್ ತತ್ವಶಾಸ್ತ್ರನ ನೆಗೆಟ್ ಮಾಡಿದೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ಅದು ಭಾರಿ ತಪ್ಪು. ಸೈನ್ಸ್ ತತ್ವಶಾಸ್ತ್ರಕ್ಕೆ ವಿರೋಧ ಮಾಡೋಕ್ಕೆ ಹೋಗೋದೇ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳುತ್ತೆ ಹೊರತು, ಬಿಯಾಂಡ್ ಅವರ್ ಸ್ಕೋಪ್ ಅಂತ ಹೇಳುತ್ತೆ ಅಷ್ಟೇ ಹೊರತು. ಅದು ಇದು ಒಬ್ಬ ಸೈಂಟಿಸ್ಟ್ ಇದ್ದಾನೆ ಅಂತ ತಿಳ್ಕೊಂಡು ಇವತ್ತು ತಗೊಳ್ಳಿ, ಅವನು ಹೇಳಿ ವಾಸಿ ಮಾಡೋಕ್ಕೆ ಬರಲಿಲ್ಲ, ಒಳ್ಳೆ ಡಾಕ್ಟರ್ ಅವನು ವಾಸಿ ಮಾಡೋಕ್ಕೆ ಬರಲಿಲ್ಲ, ಅವನೆಲ್ಲೋ ಮಂತ್ರಾಲಯಕ್ಕೆ ಎಲ್ಲ ಹೋದ ವಾಸಿ ಆಗಿಬಿಡುತ್ತೆ. ಆ ಸೈಂಟಿಸ್ಟ್ ವಾಸಿಯಾಗಿ ಸುಳ್ಳು ಅಂತ ಹೇಳೋದಿಲ್ಲ ಅವನು, ನಾವು ನಮ್ಮ ಕೈಲಿ ಆಗಿಲ್ಲ ಅನ್ನೋದ್ರು ಒಪ್ತಾನೆ. ಈ ವಾಸಿಯಾಗಿ ವೆರಿಫೈ ಮಾಡಿ ಹೌದು ಕರೆಕ್ಟ್ ಅಂತ ಹೇಳ್ತಾನೆ, ಹೌದು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಹೊರತು ವಾಸಿಯಾಗಿರೋ ಸುಳ್ಳು ಅಂತ ಹೇಳೋದಿಲ್ಲ. ಇದು ಸೈನ್ಸಿನ ಆನೆಸ್ಟಿ. ಯಾರಾದರೂ ನೆಗೆಟ್ ಮಾಡುತ್ತೆ ಸೈನ್ಸ್ ಅಂತ ಹೇಳಿದ್ರೆ ಸೈನ್ಸ್ ಗೊತ್ತಿಲ್ಲ ಅಂತ ಅರ್ಥ ಅವ್ರಿಗೆ. ಸೈನ್ಸ್ ಕಾಮನ್ ಸೆನ್ಸನ್ನು ಹೇಗೆ ಸೈನ್ಸ್ ಇನ್ನು ಎಕ್ಸ್ಪ್ಯಾಂಡ್ ಮಾಡ್ತದೆ ಹೊರತು ಅದು ನೆಗೆಟ್ ಮಾಡೋದಿಲ್ಲ. ತಪ್ಪಿದ್ರೆ ತಿತ್ತದಷ್ಟೇ. ಆದರೆ ಫಿಲಾಸಫಿ ಹಾಗಲ್ಲ, ಸೈನ್ಸ್ ತಪ್ಪು ಮಾಡಿದ್ದನ್ನು ಹೇಳುತ್ತೆ, ಪ್ರತ್ಯಕ್ಷ ಗೊತ್ತಾಗದಿದ್ದನ್ನು ಹೇಳುತ್ತೆ. ಇಷ್ಟು ದೊಡ್ಡ ತತ್ವಶಾಸ್ತ್ರದ ವ್ಯಾಪ್ತಿ ದೊಡ್ಡದು, ಅದು ಗೊತ್ತಿಲ್ಲದೆ ಇರೋದಕ್ಕೆ ಜನ ಇವತ್ತು ತತ್ವಶಾಸ್ತ್ರ ಅಂದರೆ ಅದು ತಮಾಷೆ ಮಾಡೋ ಸ್ಥಿತಿ ಬಂದ್ಬಿಟ್ಟಿದೆ. ಭಾರಿ ತಪ್ಪು. ಇವ್ರ ಕುರುಡನಿಗೆ ಕಣ್ಣಿದ್ದವ್ರು ಕಂಡಿದ್ದೆಲ್ಲ ತಮಾಷೆ ಅನಿಸುತ್ತಲ್ಲ, ಹಾಗಷ್ಟೆ. ಅವನಿಗೆ ಕಣ್ಣಿಲ್ಲ ಅಂತ ಅವನಿಗೆ ಗೊತ್ತಿಲ್ಲ, ಕಣ್ಣಿರೋರೇ ಮೂರ್ಖರು ಕಂಡ ಕಾಣಿಸ್ತಾರೆ. ಈ ತತ್ವಶಾಸ್ತ್ರದ ಕಣ್ಣು ಭಾರಿ ದೊಡ್ಡದು. ರಾಘವೇಂದ್ರ ಸ್ವಾಮಿಗಳಂತವ್ರ ಮೇಮೆ ಎಲ್ಲ ಕೇಳಿದವರಿಗೆ ಅರ್ಥ ಆಗ್ತದೆ. ಇವತ್ತಾದ್ರೆ ಸೂಪರ್ ಸೈಂಟಿಸ್ಟ್ ರಾಘವೇಂದ್ರ ಸ್ವಾಮಿಗಳ ಮುಂದೆ ಹೋದಾಗ ಅವನು ಏನೇನಾಗ್ತಾರೆ ಅಂತ ಗೊತ್ತಾಗುತ್ತಾರೆ. ಅಷ್ಟು ಕಣ್ಣಾರೆ ಅನುಭವಿಸಿದ ಸಾವಿರ ಸಾವಿರ ಮಹಿಮೆಗಳಿವೆ. ಅದೆಲ್ಲ ವಿಜ್ಞಾನದಿಂದ ಮಾಡಿದ ಸಾಧನೆಯಲ್ಲ, ತತ್ವಜ್ಞಾನದಿಂದ ಮಾಡಿದ ಸಾಧನೆಯಲ್ಲ. ವಿಜ್ಞಾನದ ಸಾಧನೆಗೆ ಲಿಮಿಟೇಷನ್ ಇದೆ, ತತ್ವಜ್ಞಾನದ ಸಾಧನೆ ಲಿಮಿಟೇಷನ್ ಇಲ್ಲ. ಒಬ್ಬ ಇಂಜಿನಿಯರ್ ಇದ್ದಾನೆ, ಅವನು ಇಂಜಿನಿಯರ್ ಎಷ್ಟು ಬೆಸ್ಟ್ ಇಂಜಿನಿಯರ್ ಆದರೂ ಕೂಡ ಅವನ ಡಾಕ್ಟರ್ ಅಂತ ಕರೀಲಿಕ್ಕಾಗೋದಿಲ್ಲ. PhD ಡಾಕ್ಟರ್ ಆಗ್ಬೋದೇ ಹೊರತು ಈ ಮೆಡಿಕಲ್ ಡಾಕ್ಟರ್ ಆಗಲು ಸಾಧ್ಯ ಇಲ್ಲ. ಮೆಡಿಕಲ್ ಡಾಕ್ಟರ್ ಎಷ್ಟು ನಂಬರ್ 1 ಆಗಿದ್ದರೂ ಕೂಡ ಅವನು ಇಂಜಿನಿಯರ್ ಅಂತ ಕರೀಲಿಕ್ಕೆ ಬರೋದಿಲ್ಲ, ಅಷ್ಟಕ್ಕೆ ಲಿಮಿಟ್ ಆಗ್ತಾ. ಪ್ರತಿಯೊಂದು ವಿದ್ಯೆಗೂ ಲಿಮಿಟ್ ಇದೆ, ಅದರಲ್ಲೂ ಅನೇಕ ಬ್ರಾಂಚಸ್ ಇದೆ, ಅಷ್ಟಕ್ಕೆ ಮಾತ್ರ ಎಕ್ಸ್ಪರ್ಟ್ ಆಗ್ತಾರೆ. ಆದರೆ ತತ್ವಶಾಸ್ತ್ರದ ವೈಶಿಷ್ಟ್ಯ ಏನು ಗೊತ್ತೇನು, ಅದು ಲಿಮಿಟೇಷನ್ನೇ ಇಲ್ಲ. ಓದೋದೊಂದು ತತ್ವಶಾಸ್ತ್ರ, ಉಳಿದೆಲ್ಲ ಗೊತ್ತಾಗುತ್ತೆ ಅವರಿಗೆ. ಇದು ಮ್ಯಾಜಿಕ್ ಅದು. ಇವತ್ತು ರಾಯರೇ ತಗೊಳ್ಳಿ ಉದಾಹರಣೆಗೆ, ದೊಡ್ಡ ಸಮಸ್ಯೆ ಬಿಸಿನೆಸ್ ಸಮಸ್ಯೆ ಬಂತು, ಮಂತ್ರಾಲಯಕ್ಕೆ ಹೋಗ್ತಾರೆ ಸಾಲ್ವ್ ಆಯ್ತು ಅವ್ರಿಗೆ. ರಾಯರ್ ಬಿಸ್ನೆಸ್ ಮಾಡಿದವರಾ, MCOM ಓದ್ದವರು ಅಲ್ಲೇ ಇಲ್ಲ, ಬಟ್ ಅವ್ರ ತತ್ವಶಾಸ್ತ್ರದ ಅದೆಲ್ಲ ಗೊತ್ತಾಗುತ್ತೆ ಅವರಿಗೆ. ಡಾಕ್ಟರ್ ಕ್ಯೂರ್ ಮಾಡಿದ್ರೆ ಕ್ಯೂರ್ ಮಾಡ್ತಾರೆ, MBBS ಓದ್ದವ್ರು ಅಲ್ಲ ಅವರು. ಆದರೆ ಯಾವ MBBS ಓದಿದ್ರು ಅವ್ನಿಗೆ ಮ್ಯಾಚ್ ಆಗಲಿ ಅವ್ರಿಗೆ ಮ್ಯಾಚ್ ಆಗಲಿ ಸಾಧ್ಯ ಇಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲೂ ದೊಡ್ಡ ಮ್ಯಾಜಿಕ್ ಅದು. ಅಂತ ಯೋಚನೆ ಮಾಡಿದರೆ ಅದು ಕೆಲವು ವರ್ಷಗಳಿಂದ ಫ್ರೆಂಡ್ಸ್ ಬಂದಿತ್ತಲ್ಲ ಮಂತ್ರಾಲಯದ ಸ್ಥಿತಿ ಎಲ್ಲರೂ ನೋಡಿದ್ರಾಗ, ಆ್ಯಕ್ಚುಲಿ ಅದೇ ಫ್ಲಡ್ ಸ್ವಲ್ಪ ಹೊತ್ತು ಕಂಟಿನ್ಯೂ ಆಗಿದ್ದಿದ್ದರೆ ಭಾರಿ ಡೇಂಜರ್ ಇತ್ತು. ಅವಾಗ ಏನು ನಡೀತು, ಇವತ್ತು ಡ್ಯಾಮ್ ಹೊಡೆದ್ರೆ ಎಷ್ಟು ಹೊರಟೋಗ್ಬಿಡುತ್ತೆ ಆ ಕಡೆಗೆ. ಡ್ಯಾಮ್ ಬಡಿಸೋದು ಯಾರು ಯೋಚನೆ, ಮನುಷ್ಯ ಪ್ಲಾನ್ ಮಾಡೋದಲ್ಲ ಅದು. ಮಂತ್ರಾಲಯ ಸೇಫ್ ಆಯ್ತಲ್ಲ, ಮೊದಲಿಗಿಂತ ಬೆಟರ್ ಆಗಿಬಿಡುತ್ತೆ ಸ್ಥಿತಿ. ಅದಕ್ಕೆ ಇವತ್ತು ಜನ ನೋಡಿದವರು ಅನ್ಕೊಂಡಿದ್ರು ಇದು ರಿಪೇರಿ ಆಗಿರ್ಬೋದು 10-20 ವರ್ಷ ಬೇಕಾಗುತ್ತೆ ಅನ್ಕೊಂಡಿದ್ರು. 1 ವರ್ಷದಲ್ಲೇ ಪೂರ್ತಿ ಮೊದಲಿಗಿಂತ ಚೆನ್ನಾಗಿ ಬಂದ್ಬಿಟ್ಟಿತ್ತಾಗಿ. ದೊಡ್ಡ ಪವಾಡ, ಮನೆ ಕಟ್ಟೋಕ್ಕೆ 3-4 ವರ್ಷ ಆಗಿರುತ್ತೆ. ಇಷ್ಟಾದ್ರೂ ಮತ್ತೆ ಆಲ್ಟ್ರೇಷನ್ ಶುರು ಮಾಡ್ತಾರೆ, ಮೊದಲು ಕಟ್ಟೋ ಪ್ರೊಸೆಸ್ ಅವ್ರು ಆಲ್ಟ್ರೇಷನ್ ಪ್ರೊಸೆಸ್ ನೆಕ್ಸ್ಟ್ ಎಲ್ಲ ಕೂಡ. ಅದು ಎಷ್ಟು ಬ್ಯೂಟಿಫುಲ್, ಅದು ನೋಡೋರು ಏನಾಯ್ತು ಅಂತ ಕೂಡ ಏನೂ ಆಗಲೇ ಇಲ್ಲ, ವಂಡರ್ ಮಾಡಿದ್ರು ರಾಯ್. ಇದನ್ನ ಸೈನ್ಸ್ನಿಂದ ಹೇಳಕ್ ಸಾಧ್ಯ ಇಲ್ಲ. ನೋಡಿದವರೆಲ್ಲ ಅಂತ ಇದ್ರು ಭಾಳ ಆಗಿದೆ, ಭಾರಿ ಕಷ್ಟ ಇದೆ, ಭಾರಿ ಕಷ್ಟ ಇದೆ ಅಂತ ಇದ್ರೆ, ಆಮೇಲೆ ನೋಡಿದ್ರೆ ಭಾರಿ ಆಶ್ಚರ್ಯ ಆಯ್ತು, ಎಂಥ ಬದಲಾವಣೆ ಇದೆ ಎಲ್ಲ ಕೂಡ. ಅದ್ರ ತತ್ವಜ್ಞಾನದ ರಕ್ಷಣೆ ಭಾರಿ ದೊಡ್ಡದು ಅಂತ ಅರ್ಥ ಮಾಡ್ಕೋತಾ ಹೋದ್ರೆ, ಅವ್ರ ಕಥೆ ಕೇಳ್ತೇವಲ್ಲ, ತಂದಿಟ್ಟಿದ್ದು ಮಾಂಸ, ಅವರು ತಂದಿಟ್ಟಿದ್ದು ಮಾಂಸ ಬುಡದವರಾಗಿ ಎಷ್ಟು ಡೇಂಜರ್ ಆಗ್ತಿತ್ತು ಅದು. ಅಕಸ್ಮಾತ್ ಆಮೇಲೆ ನೋಡಿಬಿಟ್ಟಿದ್ರೆ ಶಾಪ ಹಾಕ್ಬಿಡ್ತಿದ್ರು ಅವನಿಗೆ. ಆದ್ರೆ ಅವ್ರು ಸ್ಟನ್ ಆಗೋದು ಆಮೇಲೆ ನಡೆದಿದ್ದು ನೋಡಿದ್ರೆ. ಆಮೇಲೆ ಮಾಡಿದ್ದೇನು ಅವರು ತೀರ್ಥ ಪ್ರೋಕ್ಷವಾಗಿ ತೆಗೆ ಅಂತ ಹೇಳಿದ್ರೆ ಮಾಂಸದ ತುಣುಕು ಇಲ್ಲ, ಎಲ್ಲ ಹಣ್ಣು ಹೂಗಳೆಲ್ಲ ಒಂದು ಚೂರು ಬರ್ತಿ ಪರಮಾಶ್ಚರ್ಯ ಇಟ್ಟವನವನೇ, ವೆರಿಫೈ ಮಾಡಿದವನು, ಕಣ್ಣಾರೆ ಗ್ಯಾರಂಟಿ ಮಾಡಿಕೊಂಡಿದ್ದಾನೆ. ಇವ್ರು ಏನೋ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಪರೀಕ್ಷೆ ಮಾಡಲಿಕ್ಕೆ ಅಂತ ಹೊರಟ್ರೆ ಅವ್ರಿಗೆ ಊಹೆ ಮಾಡಲಾರದಷ್ಟು ಬದಲಾವಣೆ ಆಗೋಯ್ತು. ಅದು ಬರೀ ಕಥೆ ಆಗಲಿಲ್ಲ, ಅಂತ ದೊಡ್ಡ ಕ್ಷೇತ್ರನ ಅವ್ರಿಗೆ ದಾನವಾಗಿ ಕೊಡ್ತಾರೆ. ಅದೆಲ್ಲೋ ಕಥೆ ಆಗಿತ್ತು ಹೀಗಿತ್ತು ಅಲ್ಲ, ಕಣ್ಣಾರೆ ಕಾಣ್ತಾ ಇದೆ. ಇವತ್ತು ಜಗತ್ತೇ ಆಶ್ಚರ್ಯ ಪಡ್ತಕ್ಕಂಥ ದೊಡ್ಡ ಪವಾಡವನ್ನು ಎಲ್ಲರೂ ಡೆಮಾನ್ಸ್ಟ್ರೇಟ್ ಇಟ್ಟವರೆಲ್ಲ ನೋಡಿದ್ದಾರೆ, ತೆಗೆದ ಮೇಲೆ ಬದಲಾವಣೆ ಆಗಿದೆ ಎಲ್ಲರೂ ನೋಡಿದ್ದಾರೆ. ಸೈನ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇದನ್ನೆಲ್ಲ ಕೂಡ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆಗ ತತ್ವಶಾಸ್ತ್ರ ಎಷ್ಟು ದೊಡ್ಡದೊಂದು ಗಟ್ಟಿಮುಟ್ಟಾದರೆ ಆಗ ತಂತ್ರಶಾಸ್ತ್ರ ಎಷ್ಟು ಉಪಯುಕ್ತ ಅನ್ನೋ ಮಾತು ಬರುತ್ತೆ. ಅದಕ್ಕೆ ಆಚಾರ್ಯರು ಉಡುಗ 36 ಗ್ರಂಥಗಳಲ್ಲಿ ತತ್ವಶಾಸ್ತ್ರ ಹೇಳಿದರು, ತಂತ್ರಸಾರದಲ್ಲಿ ಅಪ್ಲಿಕೇಶನ್ ಆಫ್ ತತ್ವಶಾಸ್ತ್ರ ಹೇಳ್ತಾರೆ. ಅವ್ರ ಜೀವನ ಎಷ್ಟು ಮಾಡಿ ತೋರಿಸಿದ್ದಾರೆ ಗೊತ್ತಾ, ಅವ್ರು ಬರೀ ಹೇಳಿದ್ದಲ್ಲ, ಮಾಡಿ ತೋರಿಸಿದ್ದಾರೆ ಕೂಡ. ಯಾರು ಥೀರಿ ಹೇಗಿದೆ ಮಾಡ್ತಾರೆ ಅಂತ ಹೇಳಲಿಲ್ಲ, ಮಾಡೇ ತೋರಿಸ್ತಾರೆ. ಇದು ತಂತ್ರಶಾಸ್ತ್ರ ಆ ರೀತಿ ಇದ್ದಿದ್ದಕ್ಕೇನೆ ಜನಗಳಿಗೆ ತತ್ವಶಾಸ್ತ್ರ ನಂಬಿಕೆ ಬರಲಿಕ್ಕೆ ಶುರುವಾಗಿತ್ತು. ಯಾವಾಗ ಅದು ಹೋಯ್ತೋ ತಂತ್ರಶಾಸ್ತ್ರ ಕಳ್ಕೊಂಡು ತತ್ವಶಾಸ್ತ್ರವನ್ನು ಕಳ್ಕೊಂಡ್ಬಿಟ್ರು. ತತ್ವಶಾಸ್ತ್ರ ಅರ್ಥ ಮಾಡಿಕೊಂಡು ಅಬ್ಸ್ಟ್ರಾಕ್ಟ್ ಅದು, ಅದು ಹೇಳಿಲ್ಲ ಸೈನ್ಸ್ ಅಬ್ಸ್ಟ್ರಾಕ್ಟ್ ಆಗ್ತದೆ, ಟೆಕ್ನಾಲಜಿ ಕಣ್ಣಿಗೆ ಕಾಣಿಸ್ತದೆ. ಆ ರೀತಿ ನೋಡೋ ಶಕ್ತಿ ಇಲ್ಲದಿದ್ದಾರೆಲ್ಲ. ಇವತ್ತು ಬರೀ ತಂತ್ರಶಾಸ್ತ್ರ ಓದಕ್ಕೆ ಹೋದರೆ ಅವ್ರು ಎಂದೂ ಅದನ್ನು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ತತ್ವಶಾಸ್ತ್ರ ಓದಿದವರಿಗೆ ಮಾತ್ರ ಅರ್ಥ ಆಗೋದ್ರಿಂದನೇ ಆಚಾರ್ಯ ಬ್ರಹ್ಮಸೂತ್ರ, ಉಪನಿಷತ್ತುಗಳು, ಭಗವದ್ಗೀತಾ, ವೇದಗಳು ಎಲ್ಲದಕ್ಕೂ ಅರ್ಥ ಬಂದು ಬರೋದು. ಅದನ್ನು ಹೇಗೆ ಉಪಯೋಗಿಸಿಕೊಳ್ಬೇಕು ಅಂತ ತಿಳಿಸೋದಕ್ಕೋಸ್ಕರ ತಂತ್ರಸಾರವನ್ನು ಬರೋದು. ಅದು ತಂತ್ರಸಾರದ ವ್ಯಾಪ್ತಿ. ಆಚಾರ್ಯ ಗ್ರಂಥಕ್ಕೆ ತಂತ್ರಸಾರ ಅಂತ ಹೆಸರಿಲ್ಲ, ತಂತ್ರಸಾರ ಸಂಗ್ರಹ ಅಂತ ಹೆಸರು ಅದಕ್ಕೆ, ತಂತ್ರಸಾರ ಸಂಗ್ರಹ. ಆದರೆ ಮೂಲ ತಂತ್ರಸಾರ ಇದೆ, ಮೂಲ ತಂತ್ರಸಾರ. ಬ್ರಹ್ಮಸೂತ್ರ ಭಾಷ್ಯ ಹೇಗೋ, ಗೀತಾ ಭಾಷ್ಯ ಹೇಗೋ, ತಂತ್ರಸಾರ ಸಂಗ್ರಹ ಹೇಗೆ. ಸಂಗ್ರಹ ಅಂದರೆ ಮೆಕ್ಯಾನಿಕಲ್ ಕನ್ಸೈನ್ ಮಾಡೋದಂತ ಅರ್ಥ ಅಲ್ಲ, ಸಂಗ್ರಹಣ, ಸಮ್ಯಕ್ ಗ್ರಹಣ. ಅದರ ಸ್ವರೂಪ ನಮಗೆ ತಿಳಿಯೋ ಹಾಗೆ ಸಂಕ್ಷೇಪವಾಗಿ ಹೇಳಿರೋ. ಒಂದು 100 ಶ್ಲೋಕನ 10 ಶ್ಲೋಕ ರೆಡ್ಯೂಸ್ ಮಾಡೋದು ಆ ಕಥೆ ಅಲ್ಲ. ಅದು 100 ಶ್ಲೋಕದಷ್ಟು 10 ಶ್ಲೋಕದಲ್ಲಿ ಬರಬೇಕು. ಆ ರೀತಿ ಮಾಡಿದ್ದು ತಂತ್ರಸಾರ ಸಂಗ್ರಹದ ವೈಶಿಷ್ಟ್ಯ. ಅವರು ಹೇಳ್ತಾರೆ ಮೂಲತಃ ತಂತ್ರಸಾರ ಅಥ ವಿಷ್ಣೂದಿತೆ ತಂತ್ರಸಾರೆ, ವಿಷ್ಣುರು ಭಗವಂತನೇ ಬರೆದಂಥ ಗ್ರಂಥ ತಂತ್ರಸಾರ. ಭಗವಂತ ಗ್ರಂಥ ಬರೀತಾನೆ ಅಂದರೆ ಭಗವಂತ ಬ್ರಹ್ಮಸೂತ್ರ ಬರೆದಿತ್ತು ವೇದವ್ಯಾಸ ದೇವರು, ಪುರಾಣ ಬರೆದಿದ್ದವರು, ಮಹಾಭಾರತ ಬರೆದಿದ್ದವರು. ಭಗವಂತನೇ ಗ್ರಂಥವನ್ನು ಹೇಗೆ ತತ್ವಶಾಸ್ತ್ರವನ್ನು ಬರೆದನೋ ತಂತ್ರಶಾಸ್ತ್ರವನ್ನು ಬರೆದು ತಂತ್ರಸಾರವನ್ನು ಮೂಲತಃ ಅಥ ವಿಷ್ಣೋದಿತೆ ತಂತ್ರಸಾರೆ ಅಂತ ಹೇಳ್ತಾ, ವಿಧಿಂ ವಿಧಾಯ ಸರ್ಗಾದೌ ತೇನ ಪೃಷ್ಟೋ ಅಬ್ಜಲೋಚನ. ತಂತ್ರಸಾರ ಶುರು ಮಾಡಬೇಕಾದ್ರೆ ಜಯತ್ಯಬ್ಜ ಭವೇಶೇಂದ್ರ ವಂದಿತ ಕಮಲಾಪತಿ ಅನಂತ ವಿಭವಾನಂದ ಶಕ್ತಿ ಜ್ಞಾನಾದಿ ಸದ್ಗುಣ. ಇದು ಮಂಗಲ ಶ್ಲೋಕ. ಅದಕ್ಕೆ ಜಯತ್ಯಬ್ಜ ಭವೇಶೇಂದ್ರ ವಂದಿತ ಕಮಲಾಪತಿ, ಅಬ್ಜ ಭವ ಈಶ ಅವರಿಂದ ವಂದಿತರಾದಂಥ ಹರಿ ಭಗವತ್ ಸರ್ವೋತ್ತಮನಾಗಿದ್ದ ಎಂಬುದನ್ನು ತಿಳಿಸಿ, ಅನಂತರ ವಿಧಿಂ ವಿಧಾಯ ಸರ್ಗಾದೌ ತೇನ ಪೃಷ್ಟೋ ಅಬ್ಜಲೋಚನ. ಸೃಷ್ಟಿಯ ಪ್ರಾರಂಭದಲ್ಲಿ ನಾಭಿಕಮಲದಿಂದ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಮೇಲೆ ತೇನ ಪೃಷ್ಟ ಅವರಿಂದ ಪ್ರಶ್ನಿಸಲ್ಪಟ್ಟಂತಹ ಭಗವಂತ ಉಪದೇಶ ಮಾಡಿದ್ದೆ ತಂತ್ರಸಾರ ಅಂತ ಹೆಸರಾಯಿತು. ವೇದಗಳನ್ನು ಉಪದೇಶ ಮಾಡ್ತಾರೆ ಬ್ರಹ್ಮದೇವರಿಗೆ. ಭಾಗವತ ಹೇಳ್ತದೆ ತೇನೇ ಬ್ರಹ್ಮಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯ. ಎಲ್ಲ ಗ್ರಂಥಗಳನ್ನು ಫಸ್ಟ್ ಶ್ರವಣ ಮಾಡಿದವರು ಬ್ರಹ್ಮದೇವರು. ಬುಕ್ಸ್ ರಿಲೀಸ್ ಆದ ಕಾಲಕ್ಕೆ ಫಸ್ಟ್ ಕಾಪಿ ರಿಸೀವ್ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ. ಈ ಫಸ್ಟ್ ಜ್ಞಾನ ಎಲ್ಲದನ್ನು ರಿಸೀವ್ ಮಾಡಿದ್ದು ಬ್ರಹ್ಮದೇವರು. ಅದಕ್ಕೆ ಆತ ಪರಬ್ರಹ್ಮ, ಇವರು ಬ್ರಹ್ಮ. ಬ್ರಹ್ಮದೇವರು ಸೃಷ್ಟಿಯಷ್ಟೇ ಮಾಡಿದವರಲ್ಲ, ಸಮಸ್ತ ಶಾಸ್ತ್ರವನ್ನು ಬೆಳಕಿಗೆ ತಂದವರು ಕೂಡ ಬ್ರಹ್ಮದೇವರೇನೆ. ಕೇಳಿದವರು ಮುಂದೆ ಅದನ್ನು ಪ್ರಕಾಶನೆ ಮಾಡಿದವರು ಬ್ರಹ್ಮದೇವರು. ಅವರು ಕೇಳ್ತಾರೆ, ಪರಮಾತ್ಮ ಹೇಳ್ತಾರೆ, ಶುರು ಮಾಡ್ತಾರೆ. ಅದರ ವ್ಯಾಪ್ತಿ ಎಷ್ಟು ವಂಡರ್ಫುಲ್ ಎಂಬುದನ್ನು ಅರ್ಥ ಮಾಡ್ಕೋತಾ ಹೋದರೆ ಇವತ್ತು ಜಗತ್ತಿಗೆ ಅದರ ಬಗ್ಗೆ ಏನೇನೇನೂ ಗೊತ್ತಿಲ್ಲ. ಆಚಾರ್ಯ ಏನೇನು ಬರೀತಾರೆ, ಏನೇನೂ ಜಗತ್ತಿಗೆ ಗೊತ್ತಿಲ್ಲ ಅದನ್ನು ಬರೀತಾರೆ. ಅಷ್ಟು ಶಾರ್ಟಾಗಿ ಬರೀತಾರೆ. ಮತ್ತೆ ಅವರ ಸ್ಟೈಲ್ ತುಂಬ ವಾಲ್ಯೂಮಿನಸ್ ಆಗಿ ಬರೋದು ಆಚಾರ ಸ್ಟೈಲ್ ಅಲ್ಲ. ತುಂಬ ಶಾರ್ಟಾಗಿ ಬರೀತಾರೆ, ಅದು ಬಿಡಿಸಿದ ವಾಲ್ಯೂಮ್ ಬೇಕಾದಷ್ಟು ಇರಬೇಕು ಆ ರೀತಿ ಬರೀತಾರೆ. ಅದರಲ್ಲಿ ಫಸ್ಟ್ ಭಗವಂತ ಸೃಷ್ಟಿ ಪ್ರಾರಂಭ ಮಾಡ್ತಾರೆ. ಫಸ್ಟ್ ಬಂದಿದ್ದು ಯಾವುದು ಗೊತ್ತಾ, ಆ ಅಷ್ಟೇ, ಆ ಒಂದು ಲೆಟರ್ ಅದು ಎಲ್ಲದಕ್ಕೂ ಬೇಸದು. ಆಗ ಭಗವದ್ಗೀತೆ ಲಿಂಗ್ ಸಿಗ್ತದೆ, ಅಕ್ಷರಾಣಾಮ್ ಅಕಾರೋಸ್ಮಿ. ಅಕಾರದ ಮಹತ್ವ ಗೊತ್ತಾಗಬೇಕಾದ್ರೆ ಬೇಸಿಕ್ ಲೆಟರ್. ಇವತ್ತು ಕೂಡ ಆಲ್ಫಬೆಟ್ಸ್ ಆ ಇಂದಲೇ ಶುರು ಮಾಡಬೇಕು. ಅಲ್ಲೇ ಮುಂದೆ ಹೋಗಿ ಅಲ್ಲೇ ಅಂತ ಬಿಡ್ತಾರೆ ಅಷ್ಟೇ ಹೊರತು, ಮುಂದೆ ಹೋಗ್ತಾ ಹೋದರೆ ಎಷ್ಟು ವ್ಯಾಪ್ತಿ ಇದೆ ಗೊತ್ತಾ ಅಂತ ಹೇಳ್ತಾರೆ. ಅಕಾರಕ್ಕೆ ಆಮೇಲೆ ಊ ಸೇರಿತು, ಆಮೇಲೆ ಮಾ ಸೇರಿತು, ಓಂ ಅಂತ ಬಂದು ಮುಂದೆ ಅವಲುಟಾಗಿ ಬಂದಿದ್ದು ಓಂಕಾರ ಬಂತು. ಓಂಕಾರ ಮೂಲ, ಅದಕ್ಕೂ ಮೂಲ ಅಕಾರ. ಆ ಊ ಮ ಅಷ್ಟು ಗೊತ್ತಲ್ಲ, ಆ ಊ ಮ ಅದು ಸೇರ್ತು. ಆಚಾರ್ಯರ ಕಾಂಟ್ರಿಬ್ಯೂಷನ್ ಎಷ್ಟು ದೊಡ್ಡದು ಅಂದರೆ, ಜನಕ್ಕೆ ಓಂ ಅನ್ನೋ ಪದಕ್ಕೆ ತುಂಬ ಜನ ಅರ್ಥ ತಗೊಂಡಿದ್ದು ಒಂದು ಅಕ್ಷರ ಅಂತೇಳಿ. ತುಂಬ ಜನ ಓಂ ಅಂದರೆ ಒಂದು ಅಕ್ಷರ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದ್ರಿಗೆ ಮೂರಕ್ಷರ, ಆ ಊ ಮ ಮೂರಕ್ಷರ ಅಂತ ಗೊತ್ತಾಗಿತ್ತು. ಅದ್ರ ಮುಂದೆ ಯೋಚನೆ ಯಾರೂ ಮಾಡಿರಲಿಲ್ಲ, ಸ್ಟಾಪ್ ಆಗಿತ್ತು, ಅಷ್ಟಕ್ಕೆ ನಿಂತು ಹೋಗಿಬಿಟ್ಟಿತ್ತು. ಆಚಾರ್ಯ ಹೇಳ್ತಾರೆ ಅಕಾರ ಮೂರಕ್ಷರನೂ ಅಲ್ಲ, ಒಂದಕ್ಷರ ಅಲ್ವೇ ಅಲ್ಲ, ಅದು ಸ್ವಯಂ ಅಷ್ಟಾಕ್ಷರವೋ ಮತಃ, ಎಂಟಕ್ಷರ ಇದೆ ಅಲ್ಲಿ ಹೇಳ್ತಾರೆ, ಎಂಟಕ್ಷರ. ನಿಮಗೆ ಭದ್ರಾಚಾರ್ಯ ಕಾಂಟ್ರಿಬ್ಯೂಷನ್ ಅವಾಗ ಅರ್ಥ ಆಗುತ್ತೆ. ಅವರ ಹೊರತು ಜಗತ್ತಿನಲ್ಲಿ ಯಾರೂ ಕೂಡ ಎಂಟಕ್ಷರ ಅಂತ ಹೇಳಿದ್ದಿಲ್ಲ, ಫಸ್ಟ್ ಟೈಮ್ ಅವ್ರು ಹೇಳಿದ್ರು. ಪ್ರಾಕ್ಟಿಕಲಿ ಪ್ರೂವ್ ಮಾಡ್ತಾರೆ ಹೇಗೆ ಅಂತೇಳಿ, ಎಂಟಕ್ಷರ ಅದರಲ್ಲಿದೆ. ಹೇಗಿದೆ? ಅಕಾರ ಉಕಾರ ಮಕಾರ ಕಾಣಿಸ್ತು, ಓಂ ಅಂದ, ಇದು ಓಂಕಾರ ಅಲ್ಲ. ಓಂ ಅಂದ್ರೆ ಓಂಕಾರ ಅಲ್ಲ, ಓಂ ಅಂತ ಬರಬೇಕದು, ಅವಾಗ ಓಂಕಾರ ಆಗೋದು. ಅವಾಗ ಏನೇನು ಸೇರಿಸ್ಬೇಕು ಅದಕ್ಕೆ? ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ, ಇಷ್ಟು ಸೇರಿದಾಗ ಅದು ಓಂ ಅಂತ ಆಗೋದು. ಇಲ್ಲದೆ ಹೋದ್ರೆ ಆಗೋದಿಲ್ಲ, ಓಂಕಾರ ಆಗೋದಿಲ್ಲ. ಬರೀ ಓಂ ಅಂತ ಬರೆದ್ರೆ ಓಂಕಾರ ಅಲ್ಲ. ಓಂ ಅಂತ ಉಚ್ಚಾರಣೆ ಮಾಡಬೇಕಾದ್ರೆ, ನಿಜವಾಗಲೂ ಸಾಮವೇದವರು ಉಚ್ಚಾರಣೆ ಮಾಡೋದು ಕೇಳಿಬಿಟ್ರೆ ಬಹುಶಃ ನಮ್ಮ ಜನ್ಮದವ್ರು ಉಚ್ಚಾರಣೆ ಮಾಡೇ ಇಲ್ಲ ಅಂತ ಅನಿಸ್ಬಿಡ್ತದೆ. ನಾವು ಸಾವಿರ ಓಂಕಾರ ಹಿಡಿದ್ರೆ ಒಂದು ಓಂಕಾರಕ್ಕೆ ಮ್ಯಾಚ್ ಆಗೋದಿಲ್ಲ. ಆ ರೀತಿ ಹೇಳ್ತಾರೆ, ಸಾಮವೇದದ ಪ್ರೊಸೆಸ್ ಇರೋದೇ ಹಾಗೆ. ಸೊ ಓಂ ಅಂತ ಆ ರೀತಿ ಹೇಳಿದರೆ ಆಗ ಜಪ ಓಂ 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 ಅಂತ ಎಷ್ಟು ಕೋಟಿ ಹೇಳಿದ್ರು ಓಂಕಾರ ಆಗೋದೇ ಇಲ್ಲ. ಜೋರಾಗಿ ಓಂ ಅಂತ ಬಂದಾಗ ಎಷ್ಟು ಟೈಮ್ ತಗೊಳ್ಳೋದು ಗೊತ್ತಾ, ಅದು ಎಂಟೈರ್ ಇದನ್ನು ಕವರ್ ಮಾಡಿಬಿಡುತ್ತೆ, ವೈಬ್ರೇಷನ್ಸನ್ನು ಕಂಪ್ಲೀಟ್ ಕವರ್ ಮಾಡಿ ಪ್ಯೂರಿಫೈ ಮಾಡ್ತಾ ಹೋಗುತ್ತೆ ಅಷ್ಟು ಶಕ್ತಿ. ಗಂಟೆ ಇವತ್ತು ಗಂಟೆನೂ ಸರಿ ಮಾಡೋದಿಲ್ಲ ಅದರಿಂದ ಗೊತ್ತಾಗೋದಿಲ್ಲ. ಕೆಲವು ಕಡೆ ಒಳ್ಳೆ ಕಡೆ ಹೋಗಿ ಪ್ರಾಚೀನ ಕ್ಷೇತ್ರಗಳಲ್ಲಿ ಈ ಗಂಟೆ ಇರುತ್ತೆ, ಒಂದ್ಸರ್ತಿ ಹೊಡೆದು ಬಿಡಿ ಅದು ನಿಲ್ಲಕ್ಕೆ ಫುಲ್ಲು ನಿಮಿಷದ ಮೇಲೆ ಬೇಕದು. ಹಾಗೆ ರಿಸೌಂಡ್ ಬರ್ತಾನೆ ಇರುತ್ತೆ ಹಾಗೆ. ಓ ಅದು ಓಂಕಾರ ಬರುತ್ತೆ ಅದ್ರ, ಅದು ಓಂ ಅದು. ಆಗ ನಮ್ಮ ಓಂಕಾರದ ಮ್ಯಾಜಿಕ್ ಏನಂತ ಗೊತ್ತಾಗುತ್ತೆ. ಆ ರೀತಿ ಓಂಕಾರ ಹೇಳಿದವರು ಫಸ್ಟ್ ಟೈಮ್ ಮಧ್ವಾಚಾರ್ಯರಾದ್ದರಿಂದ ಆಗ ಮಧ್ವಾಚಾರ್ಯರ ಬಗ್ಗೆ ಜನ ಎಷ್ಟು ದೊಡ್ಡವರು ಅಂತ ಅರ್ಥ ಆಗುತ್ತೆ. ತುಂಬ ಜನಕ್ಕೆ ಅದು ಗೊತ್ತೇ ಇಲ್ಲ. ಅವ್ರು ಹೇಳಿದ ಇದು ಹೇಳಿದ ತಂತ್ರ ಸಾಧ ಬಿಗಿನ್ ಫಸ್ಟ್ ವರ್ಲ್ಡೇ ವಂಡರ್ ಮಾಡೋಕ್ಕೆ ಶುರು ಮಾಡ್ತಾರೆ ಆಚಾರ್ಯರು. ಮುಂದಿರೋದೆಲ್ಲ ಅಂಥದ್ದೇ. ಅವ್ರು ಹೇಳ್ತಾರೆ ಇದು ಜಗತ್ತಿನಲ್ಲಿ ಏನನ್ನು ಬೇಕಾದರೂ ಸಾಧಿಸ್ತಕ್ಕಂಥದ್ದು ಹೇಳಿದ್ದೇವೆ ಅಂತ ಹೇಳ್ತಾರೆ. ಅದು ಇದು ಅದಲ್ಲ, ಯು ಕ್ಯಾನ್ ಅಚೀವ್ ಎನಿಥಿಂಗ್, ಸೈನ್ಸ್ ಎನಿಥಿಂಗ್ ಅಂತ ಎಂದೆಂದು ಹೇಳೋದಿಲ್ಲ ಸೈನ್ಸ್, ಗೊತ್ತಾಯ್ತಾ? ಒಂದು ಇದರಲ್ಲಿ ಹೇಳುತ್ತೆ ಅಷ್ಟೇ, ತಂತ್ರಶಾಸ್ತ್ರ ಹಾಗಲ್ಲ, ಏನು ಬೇಕಾದರೂ ಸಾಧಿಸಬಹುದು. ನೀವು ಅದನ್ನು ಶುರು ಮಾಡಲಿಕ್ಕೆ ಹೊರಟು ಆಕಾರದಿಂದ ಪ್ರಾರಂಭ ಮಾಡಿ ಅಕಾರಾದಿ ಅತಿಶಾಂತಾಂತಹ ಸ್ವಯಂ ಅಷ್ಟಾಕ್ಷರೋ ಮತಃ, ಇದಕ್ಕೆ ಎಂಟಕ್ಷರ ಇದೆ. ಇಷ್ಟು ಹೇಳಿ ಸುಮ್ಮನೆ ಇಲ್ಲಿ ನಿಲ್ಲಿಸಿಬಿಡ್ತಾರೆ, ಭಾಗವತಾತ್ಪರ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇದನ್ನೇನೆ. ಅದರಲ್ಲಿ ಎಂಟಕ್ಷರ ಇಲ್ಲ, ಇದೇ ಇದೆ, ಬೇಕಾಷ್ಟು ಇದೆ ಅಂತ ಹೇಳ್ತಾರೆ. ಎಷ್ಟು ಗೊತ್ತಾ? ಅನಂತ ಮಾತ್ರ ಅಂತಂ ಇನ್ಫೈನೈಟ್ ಲೆಟರ್ಸ್ ಇದೆ ಅಂತ ಹೇಳ್ತಾರೆ. ಇದಂತೂ ಯೋಚನೆ ಮಾಡೋಕ್ಕೂ ಯಾರ ಕೈಲೂ ಸಾಧ್ಯ ಇಲ್ಲ. ಒಂದು ಓಂಕಾರದೊಳಗೆ ಇನ್ಫೈನೈಟ್ ಪ್ಯಾಕ್ ಆಗಿದೆ. ಸಮಸ್ತ ವೇದಗಳು ಏನೇನಿದೆ ಎಲ್ಲದೂ ಒಂದೇ ಲೆಟರಲ್ಲಿ ಇದೆ ಅಂತ ಆಚಾರ್ಯ ಹೇಳ್ತಾರೆ. ಬರೀ ಓಂ. ಆಗ ಓಂಕಾರಕ್ಕೆ ಎಷ್ಟು ಮಹತ್ವ ಬಂತು, ತುಂಬಾ ಜನ ಓಂಕಾರ ದೊಡ್ಡದು ಅಂತ ಗೊತ್ತು, ಯಾತಕ್ಕೆ ದೊಡ್ಡದು ಅಂತ ಗೊತ್ತಿರಲಿಲ್ಲ. ಮೂರಕ್ಷರದ ಓಂಕಾರನೇ ಜನ ಇವತ್ತು ಭಾರಿ ದೊಡ್ಡದು ಅಂತ ಕರೀತಿರೋರು. ಆಚಾರ್ಯ ಹೇಳಿದ ಎಂಟಕ್ಷರವಾಗಲಿ, ಎಂಟಿದೆ, ಒಂಬತ್ತು, ಹತ್ತು, ಹನ್ನೊಂದು, ಎಷ್ಟು ಬೇಕಾದ್ರೂ ನಿಮ್ಮ ಕೆಪಾಸಿಟಿ ಅಷ್ಟೇ. ಎಷ್ಟು ಉಪಯೋಗಿಸ್ತಿರುತ್ತೆ ನಿಮ್ಮ ಶಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಅದರೆಲ್ಲ ಶಕ್ತಿ ಇದೆ. ಇದರ್ಥ ಮಾಡಿಕೊಂಡ್ರೆ ಓಂಕಾರದ ವ್ಯಾಪ್ತಿ ಅತ್ಯಂತ ದೊಡ್ಡದು. ನಮಗೆ ಅದೆಲ್ಲ ಇವತ್ತಿನ ದಿವಸ ಹೇಳೋ ಸುಲಭ. ನೂರಾರು ವರ್ಷಗಳಿಂದ ಎಷ್ಟೋ ನಾವು ರಾಮಾಯಣ ಭಾರತ ಪ್ರಾಜೆಕ್ಟ್ ಆಚರಣೆ ಮಾಡಬೇಕಾದ್ರೆ ಒಳ್ಳೊಳ್ಳೆ ಪ್ರಶ್ನೆ ಜನ ಕೇಳಿದ್ರೆ ಉತ್ತರ ಕೊಡೋದು ಸುಲಭ ಇರಲಿಲ್ಲ. ಶಾಸ್ತ್ರದ ನಂಬಿಕೆ ಇದ್ದವರು ಹೇಳ್ಬೋದಾಗಿತ್ತೆ ಹೊರತು ಹುಡುಗವರಿಗೆ ಅಲ್ಲಿದೆ ಆಧಾರ ತೋರಿಸ್ಬೋದಾಗಿತ್ತು. ಆದರೆ ಕನ್ವಿನ್ಸ್ ಮಾಡೋದ್ರೆ ಸುಲಭದ ಸಂಗತಿ ಆಗಿರಲಿಲ್ಲ. ಅದು ಸಾಧ್ಯ ಇತ್ತು, ರಾಯರಂಥವರಿಗೆ ಸಾಧ್ಯ ಇತ್ತು, ಅದು ಸಾಮಾನ್ಯರಿಗೆ ಸಾಧ್ಯ ಆಗ್ತಿರಲಿಲ್ಲ. ಅದನ್ನು ಇರೋದನ್ನು ಹೇಳ್ತೀವಿ ಅಂತ ಹೇಳ್ಬೋದಾಗಿತ್ತು ಅಷ್ಟೇ. ಇವತ್ತು ಹಾಗಲ್ಲ. ಇವತ್ತು ನಾವು ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಅವರಷ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಮಾಡಬೇಕು ಬರುತ್ತೆ. ಒಂದರಲ್ಲಿ ಹೇಗಿರಲಿಕ್ಕೆ ಸಾಧ್ಯ? ಅದು ದೊಡ್ಡ ಪ್ರಶ್ನೆ. ಇದು ಇವತ್ತು ಯೋಚನೆ ಮಾಡಬೇಡಿ. ಈ ಪೆನ್ ಡ್ರೈವ್ ಎಷ್ಟು ಇಷ್ಟೇ ಇಷ್ಟಿರುತ್ತೆ, ಏನು ಮ್ಯಾಜಿಕ್ ಇದೆ ಅಲ್ಲಿ ಯೋಚನೆ ಮಾಡಿ. ನಿಮ್ಮ ಸಿಮ್ ಕಾರ್ಡು ತಲೆ ಕೆಟ್ಟೋಗ್ಬಿಟ್ಟು ಹೋಗ್ಬಿಟ್ರೆ ಇಷ್ಟೇ ಇಷ್ಟ. ಅದು ಈಗ ಇಡೀ ಜಗತ್ತನ್ನು ತೋರಿಸ್ತು ಎಷ್ಟು ಸಾಮರ್ಥ್ಯ ಇದೆ, ಯೋಚನೆ ಮಾಡಿ. ಈಗ ಓಂಕಾರ ಅರ್ಥ ಆಗುತ್ತೆ ಇಲ್ಲ? ಈಗ ಓಂಕಾರದಂಥ ಸಿಮ್ ಕಾರ್ಡೇ ಇಲ್ಲ. ಇನ್ನೂ ಹೇಳಬೇಕಂದ್ರೆ ಇದನ್ನು ಅದಕ್ಕೆ ಈಕ್ವಲ್ ಮಾಡಬಾರದು. ಮತ್ತೆ ಎಕ್ಸಾಂಪಲ್ ಅಷ್ಟೇ, ಅದು ಓಂಕಾರ ಇನ್ಕಂಪೇರಬಲ್. ಅದು ಲೆಟರ್ ಅಬ್ಸ್ಟ್ರಾಕ್ಟ್ ಇದೆ. ಮತ್ತೆ ಇದು ಇಷ್ಟೇ ಇಷ್ಟು, ಇದು ಯಾವುದನ್ನ ನೀವು ಸಿಮ್ ಕಾರ್ಡ್ ಮಾಡಕ್ಕೆ ಬರೋದಿಲ್ಲ, ಅದಕ್ಕೊಂದು ಪ್ರೊಸೆಸ್ ಇದೆ. ಅದರಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಓಂಕಾರದ ಶಕ್ತಿ ಬೇರೆ ಯಾವ ಅಕ್ಷರಕ್ಕೂ ಇಲ್ಲ. ಭಗವಂತ ಎರಡನ್ನು ಹೇಳ್ತಾರೆ, ಅಕ್ಷರಾಣ ಮಕಾರೋಸ್ಮಿ ಹೇಳ್ತಾನೆ, ಪ್ರಣವ ಸರ್ವ ವೇದೇಶು ಅದನ್ನು ಹೇಳ್ತಾರೆ. ವೇದಕ್ಕೆ ಬಂದರೆ ಪ್ರಣವ, ಬರೀ ಇದಕ್ಕೆ ಬಂದರೆ ಆಕಾರ. ಓಂಕಾರಕ್ಕೆ ಎಲ್ರಿಗೂ ಅರ್ಹತೆ ಇಲ್ಲ ಅಂತ ಯಾತಕ್ಕೆ ಹೇಳಿದರು ಅಂದರೆ, ನಮ್ಗೆ ಈಗ ಅರ್ಥ ಆಗುತ್ತೆ. ಹೌದು, ನಮ್ಗೆ ಅರ್ಹತೆ ಇಲ್ಲ. ಮತ್ತೆ ಯಾರು ಬೇಕಾದ್ರೂ ಡಾಕ್ಟರ್ ಆಗ್ಬೋದಾ? ಬಿ ಎ ಫಸ್ಟ್ ರ್ಯಾಂಕು, ಅಡ್ಮಿಷನ್ ಅಡ್ಮಿಷನ್ ಕೂಡ ಕೊಡೋದಿಲ್ಲ ಅವರಿಗೆ. ಫಸ್ಟ್ ರ್ಯಾಂಕ್ ಸೋಲ್ಡ್ ಅಂತ ಹೇಳೋದಿಲ್ಲ, ಇದನ್ನು ಓದೋ ಶಕ್ತಿ ನಿನಗಿಲ್ಲ ಅಷ್ಟೇ. ಇಂಜಿನಿಯರಿಂಗ್ ಮೆಡಿಕಲ್ ಓದಕ್ಕೆ ಸಾಧ್ಯ ಇಲ್ಲ ಇದ್ರಿಂದ. ಯಾಕೆ? ಅದಕ್ಕೆ ಅರ್ಹತೆ ನಿನಗಿಲ್ಲ. ನಮಗೆ ಅರ್ಹತೆ ಇಲ್ಲ, ಭಾರಿ ಸಿಟ್ಟು ಬಂದ್ಬಿಡುತ್ತೆ. ಏನ್ರಿ ವೇದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ, ಬಾಯಿ ಬಂದ ಬೈತಿರ್ತಾರೆ. ಆದ್ರೆ ಮೆಡಿಕಲ್ಗೆ ಅರ್ಹತೆ ಇಲ್ಲ ತಪ್ಪು ಕೂತಿರ್ತಾರೆ. ಯಾಕೆ ಸೈನ್ಸ್ ಗೊತ್ತಿಲ್ಲ, ಅರ್ಹತೆ ಇಲ್ಲ. ಸರಿ, ಇದು ಹಾಗೆ ಊಟ ಉಚ್ಚಾರಣೆ ಮಾಡ್ಬೇಕಾದ್ರೆ ಎಷ್ಟು ಶಕ್ತಿ ಬೇಕು ಗೊತ್ತಾ? ಅದಕ್ಕೆ ಋಷಿಬಿಡುಗಳ ಶಕ್ತಿ ಎಲ್ಲ ಏನೇನೋ ತಿಂದು ಬರ್ತಿರ್ಲಿಲ್ಲ, ಓಂಕಾರದ ಉಚ್ಚಾರಣೆ ಪವರ್ ಕೊಡ್ತಾ ಇತ್ತು ಅವ್ರಿಗೆ. ಭಗವಂತ ಭಾಗವತ್ ಪುರಾಣದಲ್ಲಿ ಬರುತ್ತೆ, ಕಿಂ ಬಲಂ, ನಾವು ವೆಜ್ ತಿನ್ನಬೇಕು ನಾನ್ ವೆಜ್ ತಿನ್ನಬೇಕು ಅಂತ ಲೆಕ್ಕ ಹಾಕಿದ್ದು ಹಾಕಿದ್ದೇನೆ ಬಲ ಬರಬೇಕಾದ್ರೆ ಹೇಳ್ತಾರೆ. ತಿನ್ನೋದ್ರಿಂದ ಬಲ ಬರೋದೇ ಇಲ್ಲ ಅಂತ ಹೇಳ್ತಾನೆ ಭಗವಂತ. ತಿನ್ನೋದ್ರಿಂದ ಬಲ ಬರೋದೇ ಇಲ್ಲ. ಪ್ರಾಣಾಯಾಮ ಪರಂ ಬಲಂ ಭಾಗವತ್ ಹೇಳಿದ ಉತ್ತರ. ಪ್ರಾಣಾಯಾಮ ಮಾಡಿ ಭಗವತ್ತಾಗ ನಮಗೆ ಅಲ್ಲ ಪ್ರಾಣಾಯಾಮ ಬಲ ಹೇಗೆ ಬರುತ್ತೆ? ಬೂ ಹಿಡ್ಕೋತೇವಲ್ಲ ಅಂದ್ರೆ ನಮ್ಮ ಪ್ರಕಾರ ಬೂ ಹಿಡ್ಕೊಳ್ಳೋದು ಪ್ರಾಣಾಯಾಮ ಅಂತ ತಿಳ್ಕೊಂಡೋಗಿ ಬರೋದೇ ಇಲ್ಲ. ಅದು ಎಂದು ಪ್ರಾಣಾಯಾಮ ಅಲ್ಲೇ ಅಲ್ಲ. ನಿಜವಾದ ಪ್ರಾಣಾಯಾಮ ಅಂತ ಹೇಳಿದ್ರೆ ಅದು ಶ್ವಾಸ ನಿರೋಧ, ಮೂಗು ನಿರೋಧ ಅಲ್ಲ, ಶ್ವಾಸ ನಿರೋಧ ಮಾಡಬೇಕಾದ್ರೆ. ಅಷ್ಟು ಮಾಡಿದ್ರೆ ಪ್ರಾಣಾಯಾಮ ಅಲ್ಲ. ಮತ್ತೆ ಶ್ವಾಸ ನಿರೋಧ ಮಾಡೋ ದೊಡ್ಡ ಪ್ರೊಸೆಸ್ ಇದೆ ಪ್ರಾಣಾಯಾಮ ಅಂತ ಹೇಳಿದ್ರೆ. ಕಮರ್ಷಿಯಲ್ ಪ್ರಾಣಾಯಾಮ ಬಿಡು, 100 ರೂಪಾಯಿ ಪ್ರಾಣಾಯಾಮ, 500 ರೂಪಾಯಿ ಪ್ರಾಣಾಯಾಮ ಅಲ್ಲ. 100 ರೂಪಾಯಿ ಹೋಗ್ತದೆ ಅಷ್ಟು, ಶ್ವಾಸ ಅಲ್ಲ, ಇದು ಹೋಗ್ತದೆ ಹೊರತು ಬೇರೆ ಅಲ್ಲ. ನಿಜವಾದ ಪ್ರಾಣಾಯಾಮ ಸಗರ್ಭ ಪ್ರಾಣಾಯಾಮ ಮಾಡಬೇಕಾದ್ರೆ ಅದರಲ್ಲಿ ಮಂತ್ರೋಚ್ಚಾರಣೆ ಮಾಡಬೇಕು. ಮಂತ್ರೋಚ್ಚಾರಣೆ ಮಾಡದೆ ಹೋದ್ರೆ ಬರೀ ಶ್ವಾಸ ನಿರೋಧ ಅಲ್ಲೇ ಅಲ್ಲ, ಅದು ಮೆಕ್ಯಾನಿಕಲ್. ಅದು ಬರೀ ಮೂಗು ಹಿಡಿಯೋದು ಎಷ್ಟು ಮೆಕ್ಯಾನಿಕಲ್, ಅದಕ್ಕಿಂತ ಸ್ವಲ್ಪ ಬೆಟರ್ ಅಷ್ಟೇ, ಸ್ವಲ್ಪ ಬೆಟರ್. ಅದನ್ನು ಇವತ್ತು ಜನ ಮಾಡ್ತಿರೋದು ಸ್ವಲ್ಪ ಬೆಟರ್ ಪ್ರಾಣಾಯಾಮ ಮಾಡ್ತಿರೋದು. ಟೋಟಲ್ ಪ್ರಾಣಾಯಾಮ ಅಲ್ಲ ಅದು. ನಿಜವಾದ ಪ್ರಾಣಾಯಾಮಕ್ಕೆ ಓಂಕಾರ ಇಲ್ಲದವ್ರು ಪ್ರಾಣಾಯಾಮ ಆಗೋದೇ ಇಲ್ಲ. ಓಂಕಾರ ವ್ಯಾಹೃತಿಗಳು ಎಷ್ಟು ದೊಡ್ಡ ಪ್ರೊಸೆಸ್ ಇದೆ, ಅದಕ್ಕೆ ಅರ್ಥ ಆಮೇಲೆ ಅದೆಲ್ಲ ತಿಳ್ಕೊಂಡ್ರೆ ಪರ್ಫೆಕ್ಟ್ ಪ್ರಾಣಾಯಾಮ. ಅಂತ ಪ್ರಾಣಾಯಾಮ ಮಾಡೋದು ನಿಮ್ಗೆ ಒಬ್ರು ಸಿಗೋದು ಭಾರಿ ಕಷ್ಟ ಅಂತ ಅರ್ಥ ಆದರೆ, ನಿಜವಾದ ಪ್ರಾಣಾಯಾಮ ಪರಂ ಬಲಂ. ಓಂಕಾರ ಉಚ್ಚಾರಣೆ ಮಾಡಿದರೆ ಎಂಟೈರ್ ಬಾಡಿ ಎಕ್ಸರ್ಸೈಸ್ ಆಗುತ್ತೆ, ಗೊತ್ತಾಯ್ತಾ? ಎಂಟೈರ್ ಬಾಡಿ, ಯಾವ ಎಕ್ಸರ್ಸೈಸು ಅಷ್ಟು ಪರ್ಫೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಂಟೈರ್ ಬಾಡಿ ಎಲ್ಲ ಅವಯವಗಳು ಕೂಡ, ಎಲ್ಲ ಇಂದ್ರಿಯಗಳು ಕೂಡ ಆಕ್ಟಿವೇಟ್ ಮಾಡೋ ಶಕ್ತಿ ಓಂಕಾರ ಮಾಡಿದರೆ ಬರುತ್ತೆ. ಪರ್ಫೆಕ್ಟಾಗಿ ಓಂಕಾರ ಹೇಳೋ ಅಷ್ಟು ಶಕ್ತಿ ಇದೆ. ಆಗ ಋಷಿ ಮುನಿಗಳು ಆಹಾರ ಇಲ್ಲದೆ ವರ್ಷಗಟ್ಟಲೆ ಆತಕ್ಕಿರ್ತಿದ್ರು ಅಂತೆ. ಈ ಪ್ರಾಣಾಯಾಮ ಶಕ್ತಿ ಅವ್ರನ್ನ ಆಹಾರ ಆಗ್ತಿತ್ತು. ಅದು ದೇವರದ್ದು ಎಕ್ಸಾಂಪಲ್ ಇಟ್ಟಿದ್ದಾರೆ. ಹಾವಿದೆ, ಹಾವು ಎಷ್ಟು ನೋಡಿದ ಜನ ಓಡೋಗ್ಬಿಡ್ತಾರೆ, ಅದು ತಿಂದು ಗಟ್ಟಿಯಾಗಿಲ್ಲ. ಸರ್ಪ ಪಿಬಂತಿ ಪವನಂ ನಚ ದುರ್ಬಲಾಸ್ತೆ. ಅದು ಹಾವಿನ ದೊಡ್ಡ ಆಹಾರ ಏನು ಗೊತ್ತಾ? ಗಾಳಿ ಅಂತ ಹೇಳ್ತಾರೆ ಅದಕ್ಕೆ. ಎಲರುಣಿ ಅಂತಲೇ ಹೆಸರು. ಎಲರು ಅಂದ್ರೆ ಗಾಳಿ. ಗಾಳಿ ತಿಂದು ಬದುಕತಕ್ಕಂಥ ಶಕ್ತಿ ಹಾವಿಗೆ. ಅದು ಅದರ ಶಕ್ತಿ ಗಾಳಿಯಿಂದ ಬಂದಿತ್ತು. ನಮಗೆ ಗಾಳಿ ಶಕ್ತಿ ನಮಗೆ ಗೊತ್ತೇ ಇಲ್ಲ. ತಿಂದು ತಿಂದು ತಿನ್ನಬಾರದು ತಿಂದ್ರೆ ಶಕ್ತಿ ಅಂತ ನಾವು ತಿಳ್ಕೊಂಡಿರೋ. ಬರೀ ತಿಂದ್ರೆ ಶಕ್ತಿ ಅಲ್ಲ, ತಿನ್ನಬಾರದು ತಿಂದ್ರೇ ಶಕ್ತಿ. ಅದು ತಿನ್ನಬಾರದಷ್ಟು ತಿಂದ್ರೇ ಶಕ್ತಿ, ತಿನ್ನಬಾರದಲ್ಲಿ ತಿಂದ್ರೆ ಇನ್ನೂ ಶಕ್ತಿ. ಈ ಥರ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಿನ್ನೋದು ಕುಡಿಯೋದ್ರೆ ಶಕ್ತಿ ಬರೋದಿಲ್ಲ. ಯಾಕೆ? ಜೀವ ಸ್ಪಿರಿಟ್ಟು, ತಿನ್ನೋದೆ ಸ್ಪಿರಿಟ್ ಈ ಸ್ಪಿರಿಟ್ ಅಲ್ಲ. ಮತ್ತೆ ಅದು ಚೇತನ ಜೀವ. ಜಡದಿಂದ ಶಕ್ತಿ ಬರೋದಿಲ್ಲ ಅವನಿಗೆ, ಚೇತನದಿಂದನೇ ಶಕ್ತಿ ಬರಬೇಕು. ಅರ್ಥ ಮಾಡಿಕೊಂಡ್ರೆ ಇವತ್ತು ಲೈಟ್ ವೀಕ್ ಆಗಿರೋದು, ಸಿಂಗಲ್ ಫೇಸ್ ಆಗಿರುತ್ತೆ, ಅದು ಉಫ್ ಅಂದ್ರೆ ಜಾಸ್ತಿ ಆಗುತ್ತೆ. ಅದು ಅಲ್ಲ ಕರೆಕ್ಟ್ ಮಾಡ್ಬೇಕು, ಇಲ್ಲಿ ಉಫ್ ಅಂತ ಹೇಳೋದು ಕರೆಕ್ಟ್ ಆಗಿ ಅಗ್ನಿ ಉದ್ದ ಉಲ್ಲಕ್ಕೆ ಬರೋದಿಲ್ಲ. ಅದನ್ನು ಅದನ್ನ ದೊಡ್ಡದು ಮಾಡೋ ರೀತಿ ಇದಲ್ಲ. ಅದೇ ರೀತಿನೇ ನಮ್ಮ ಪ್ರಾಣಶಕ್ತಿ, ಚೈತನ್ಯತೆ ಶಕ್ತಿ ಹೆಚ್ಚಾಗಬೇಕಾದ್ರೆ ಓಂಕಾರದ ಉಚ್ಚಾರಣೆ ಪ್ರಾಣಾಯಾಮದಲ್ಲಿ ಸೇರ್ಕೊಂಡು ಮಾಡ್ತೇವಲ್ಲ, ಆಗ ಅದು ಸಾಧ್ಯ ಆಗುತ್ತೆ. ಆ ದೃಷ್ಟಿಯಲ್ಲಿ ಓಂಕಾರದ ಮಹತ್ವ ಹೇಳ್ತಾನೆ. ತಂತ್ರಸಾರ ಶುರುವಾಗೋದು ತತ್ವಶಾಸ್ತ್ರದ ಪೂರ್ಣವಾದಂತಹ ಪ್ರಯೋಜನ ಪಡೀಲಿಕ್ಕೆ ಇರತಕ್ಕಂಥ ರಾಜಮಾರ್ಗ ಈ ಒಂದು ತಂತ್ರಸಾರ. ತಂತ್ರಂ ಸಾಧನಂ ಉಚ್ಯತೆ ಅಂತ ತಿಳಿಸಿ ಅಷ್ಟೆಲ್ಲ ಹೇಳಿದರು. ಈಗ ಆ ಓಂ ಆಯಿತು, 8 ಅಕ್ಷರ ಬಂತು. ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ, ಅತಿಶಾಂತ. ಓ ಬಂದು ನಿಲ್ಲಿಸ್ಬೇಕಲ್ಲ ಕೊನೆಗೆ, ಹಾಗೆ ಸ್ಲೋ ಆಗಿ ಬಂದು ನಿಂತು ಹೋಗ್ಬೇಕು. ಸಡನ್ನ ನಿಂತರೆ ಅದು ಓಂಕಾರ ಅಲ್ಲ. ಈಗ ಕಾರ್ ಹೋಗ್ತೇವೆ, ಸಡನ್ ಬೇಕಾಗಿದ್ರೆ ಜಂಪ್ ಹೊಡ್ಬಿಡುತ್ತೆ ಆ ಕಡೆಗೆ. ಸ್ಲೋಲಿ ನಿಲ್ಲಿಸ್ಬೇಕು. ಸ್ಟಾರ್ಟ್ ಆಗ 5th ಗ್ರೇಡ್ ಹಾಕಿದ್ರೆ 4th ಗ್ರೇಡ್ ಸ್ಟಾರ್ಟ್ ಆಗೋದಿಲ್ಲ. ಫಸ್ಟ್ ನಿಧಾನವಾಗಿ ಮೇಲೆ ಹೋಗ್ತಾನಲ್ಲ, ಅದಕ್ಕೆ ಮೇಲಕ್ಕೆ ಹೋಗಿ ಕೆಳಗಿಳಿಸ್ಬೇಕು ವಾಪಸ್. ಅದನ್ನು ಅತಿಶಾಂತ, ಅತಿಶಾಂತ ಅಂದರೆ ಟೋಟಲಿ ಲಯ ತರಬೇಕು ಅದನ್ನು, ಆಗ ಓಂಕಾರ ಆಗೋದು. ಅಂಥ ಓಂಕಾರ 2ನೇ ಫಾರಂ. ಅದು ಆಚಾರ್ಯ ಮುಂದುವರಿಸ್ತಾರೆ. ಇಂಥ ಓಂಕಾರದಿಂದ 50 ಅಕ್ಷರ ಬಂದು ಆಮೇಲೆ ಆ ಹೂ ಮಾ, ಇದರಿಂದ ಬೆಳೆದು ಬೆಳೆದು 50 ಅಕ್ಷರ ಆ ಈ ಹೂ ಎಲ್ಲ ಬಂದಿದ್ದು ಅದರಿಂದ. ನೀವು ಇಂಗ್ಲೀಷ್ ಆಲ್ಫಾಬೆಟ್ ಮ್ಯಾಚ್ ಆಗೋದಿಲ್ಲ ಇದಕ್ಕೆ, ಯಾತಕ್ಕೆ ಅಂತ ಕೇಳಿದರೆ ಅದು ತಮ್ಮ ಲ್ಯಾಂಗ್ವೇಜ್ ಮಾಡಿಕೊಂಡ ಸಿಂಪ್ಲಿಫೈಡ್ ಫಾರಂ ಅಷ್ಟೇ ಅದು. ಆದರೆ ಅಷ್ಟೊಳಗೆ ಎಲ್ಲ ಹೇಳೋದಕ್ಕೆ ಬರೋದಿಲ್ಲ. ಇವತ್ತು ದೀರ್ಘ ಹೇಳಬೇಕು ಅಲ್ಲ, ಇಂಗ್ಲೀಷ್ನಲ್ಲಿ ಏನಾದರೂ ಸಂಸ್ಕೃತ ಪದ ಸರಿಯಾಗಿ ಹಾಕಬೇಕಾದ್ರೆ ಡಯಾಕ್ರಿಟಿಕಲ್ ಮಾರ್ಕ್ಸ್ ಹಾಕಬೇಕು, ಇಲ್ಲದವ್ರು ಪೂರ್ತಿ ಅರ್ಥ ಕೊಡೋದಿಲ್ಲ. ರಮ ಆಗ್ಬೋದು, ರಾಮನೂ ಆಗಬಹುದು, RAMA ಬರೀತಾರೆ. ರಮ ಆಗ್ಬೋದು, ಆ ರಾಮ ಅಂತಲೂ ಓದ್ಬೋದು ಅದನ್ನು. ಆದರೆ ಸಂಸ್ಕೃತದಲ್ಲಿ ಹಾಗಲ್ಲ, ಅದು ಬೇರೆ ರೀತಿ ಒಳ್ಳಕ್ಕೆ ಬರೋದೇ ಇಲ್ಲ. ಅದನ್ನು ಇಂಗ್ಲೀಷಲ್ಲಿ ಎಷ್ಟೋ ಡಿಫಿಕಲ್ಟೀಸ್ ಸಿಗುತ್ತೆ. ಅವರು ಮಿನಿಮಮ್ ಲೆಟರ್ಸ್ ಇಟ್ಕೊಂಡಿರೋದ್ರಿಂದ ಪಿ ಯು ಟಿ ಪುಟ್ಟಾಗುತ್ತೆ, ಬಿ ಯು ಟಿ ಪುಟ್ಟಾಕಾಗೋದಿಲ್ಲ. ಹಾಗಿದ್ರೆ ಬಟ್ ಅಂತಾರೆ, ಸೇಮ್ ಸ್ಪೆಲ್ಲಿಂಗೆ, ರೀತಿ ಇರೋದು ವ್ಯತ್ಯಾಸ ಇಲ್ಲ. ಅದು ಬುಟ್ ಅಂತ ಬಟ್ ಅಂತ ಓದ್ತಾರೆ. ಅದು ಯಾಕೆ ಅದ್ಯಾಕೆ ನಮಗೆ ಗೊತ್ತಿಲ್ಲ. ಜಪಾನ್ನ ಜಾಪಾನ್ ಅಂತ ಓದ್ಬಹುದು, ಜಪಾನ್ ಓದಬಹುದು, ಜಪ ಜಪ ಮಾಡ್ಬೋದು, ಜಪಾಯಿ ಬಿಡುತ್ತೆ ಅದು. ಜಪನ್ನು ಜಾಪಾನು ಜಪಾನು ಎರಡು ದೊರ್ಗ ಎರಡೂ ಚಿಕ್ಕದ್ ಮಾಡಬಹುದು, ಹೀಗೆ ಮಾಡಬೇಕು ಅಂತಿಲ್ಲ. ಮತ್ತೆ ಸಿಂಟ್ಯಾಕ್ಸ್ ಇದೆ, ರಾಮ ಕಿರಡ್ ರಾವಣ, ರಾಮ ಕಿರಡ್ ರಾವಣ, ಇದು ಇಂಗ್ಲೀಷ್ನಲ್ಲಿದೆ. ಅಕಸ್ಮಾತ್ ಎಕ್ಸ್ಚೇಂಜ್ ಮಾಡಿಬಿಟ್ರೆ ರಾವಣ ಬಂದಾಕೆ ರಾಮಾಯಣ ಹಾಕ್ಬಿಟ್ರೆ ಗೋವಿಂದ ಕತೆ ಮುಗಿದ್ರೆ ಆಪೋಸಿಟ್ ಮೀನಿಂಗ್ ಬಂದ್ಬಿಡುತ್ತೆ. ಸಂಸ್ಕೃತದಲ್ಲಿ ಹಾಗಲ್ಲ, ಯಾವ ಪದ ಎಲ್ಲಿ ಬೇಕಾದ್ರೆ ಹಾಕಿ, ವ್ಯತ್ಯಾಸ ಆಗೋದಿಲ್ಲ ಅರ್ಥ. ಅದಕ್ಕೆ ಅದೇ ರೀತಿಯಲ್ಲಿ ಹೋಗ್ಬೇಕು, ಆತ ಆ ರೀತಿ ಅನ್ವಯ ಆಗಬೇಕು. ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ ಸಂಸ್ಕೃತದಲ್ಲಿ, ಪರ್ಫೆಕ್ಷನ್ ಇದೆ. ದೇವಭಾಷೆ ಅಂತ ಅದಕ್ಕೆ ಕರೆದಿತ್ತು. ಯಾವ ಕಾಲಕ್ಕೂ ಅದನ್ನು ತಪ್ಪ ಹೇಳಕ್ ಬರೋದಿಲ್ಲ. ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಭಾರಿ ಫಜೀತಿ ಆಗುತ್ತೆ. ಸಂಸ್ಕೃತದಲ್ಲಿ ಆ ಅಕ್ಯುರಸಿ ಮೇಂಟೈನ್ ಮಾಡ್ಲಿಕ್ಕೆ ಆ ಭಾಷೆ ಬಿಟ್ಟರೆ ಮತ್ತೊಂದು ಭಾಷೆ ಇಲ್ಲ. ಬರೀ ಲ್ಯಾಂಗ್ವೇಜ್ ಆಗಿ ಎಷ್ಟು ಗ್ರೇಟ್ ಅದು, ಇದು ಶಾಸ್ತ್ರವಾಗಿ ಅಂತೂ ಇಮ್ಯಾಜಿನ್ ಮಾಡಲಾರ್ದು ದೊಡ್ಡ ಗ್ರೇಟ್ ಅದು. ಅದಕ್ಕೆ ಅದಕ್ಕೆ ಇದೇನು ಮಾಡಬೇಕು, ಇಂಗ್ಲೀಷ್ ತಪ್ಪಾಗಬೇಕಾದ್ರೆ ಆಗಬಾರ್ದಲ್ಲ, ರಾ ಮೇಲೊಂದು ದೀರ್ಘ ಹಾಕಿ ಸೇರಿಸ್ಬೇಕಲ್ಲಿ, ಆಮೇಲೆ ಚಿಕ್ಕದ್ ಮಾಡಬೇಕು, ಇವೆಲ್ಲ ಮಾಡಿ ಓದಬೇಕು. ಅದು ಒಲ್ಲಕ್ಕೆ ಬರೋದಿಲ್ಲ ಅದನ್ನು. ಸಂಸ್ಕೃತದಲ್ಲಿ ಸಾಧ್ಯತೆ ಇಲ್ಲ. ಆದ್ದರಿಂದ ಯಾಕೆ 58 ಲೆಟರ್ಸ್ ಇರೋದ್ರಿಂದ ಪರ್ಫೆಕ್ಟಾಗಿ ಹೇಳೋದಕ್ಕೆ ಬರುತ್ತೆ. ಆ ಈ ಪೂರ್ತಿ ವರ್ಣಮಾಲೆ ನಿಮಗೆ ಗೊತ್ತೀಗ, ಅದರಲ್ಲಿ ಆಚಾರ ಬಿಡಿಸ್ತಾ ಹೋಗ್ತಾರೆ. ಅಕಾರದಿಂದ ಏನು ಬಂತು, ಉಕಾರದಿಂದ ಏನು ಬಂತು, ಮಕಾರದಿಂದ ಏನು ಬಂತು ಅಂತ ಡೆರಿವ್ ಮಾಡ್ತಾ ಹೊರಿಸ್ತಾ ಬರುತ್ತೆ. ಏನು ಹೇಳ್ತಾ ಇದ್ದೀನಿ, ಎಲ್ಲೆಲ್ಲ ನಿಮ್ಗೆ ಸಿಗೋದಿಲ್ಲ, ಬೇರೆ ಕಡೆ ನೆನ್ಪಿಟ್ಕೊಳ್ಳಿ. ಯಾವ ಗ್ರಂಥ ಯಾರ್ಯಾರು ಬರೆದರೂ ಸಿಗೋದಿಲ್ಲ. ಆಚಾರ ಬರೆದಿದ್ದಾರೆ, ಯಾರು ಓದೋದಿಲ್ಲ, ಆದ್ದರಿಂದ ಸಿಗೋದೇ ಇಲ್ಲ, ಯಾರಿಗೂ ಸಿಗೋದಿಲ್ಲ. ಆ ರೀತಿ ಆಗಿಬಿಟ್ಟಿದೆ. ಅದನ್ನು ಓದೋದು ಅಂತ ಅಭ್ಯಾಸ ಬಂದೇ ಇಲ್ಲ ಜನಗಳಿಗೆ. ಪಾರಾಯಣ ತುಂಬ ಜನ ಅಕಸ್ಮಾತ್ ಪಾರಾಯಣಕ್ಕೆ ಉಪಯೋಗಿಸ್ತಾರೆ ಹೊರತು ಅದನ್ನು ಪಾಠಕ್ಕೆ ಉಪಯೋಗಿಸಿದ್ರೆ ಆಗ ಅರ್ಥ ಆಗುತ್ತೆ. ಒಂದೊಂದು ಅಕ್ಷರ ಅಕ್ಷರದಲ್ಲಿ ಅದು ಕ್ರಾಂತಿ ಮಾಡ್ತಾರೆ ಆಚಾರ. ಅಲ್ಲಿ 50 ಅಕ್ಷರ ಬಂತು, ಒಂದು ಫಾರಂ ಆಯ್ತು. ಈಗ ಅಲ್ಲಿ ಲೆಟರ್ಸ್ ಹೇಗೆ ಎವಲ್ಯೂಷನ್ ಹೇಗೆ ಸಾಯಿತು ಅನ್ನೋದಕ್ಕೆ ಸಾಧ್ಯತೆ ಇದೆ. ಅನಂತರದ ಇನ್ನೊಂದು ಭಾಗ ಇದೆ, ಆ ಊ ಮಾ, ಓಂ ಇದೆ, ಆ ಊ ಮಾ ಇದೆ. ಈ ಮೂರು ಕೂಡ ಎಕ್ಸ್ಪ್ಯಾಂಡ್ ಆಗಿ, ಮೂರೇ ಎಕ್ಸ್ಪ್ಯಾಂಡ್ ಆಗಿ ವ್ಯಾಹೃತಿಗಳು ಅಂತ ಆಯ್ತಾಗ, ಭೂಹು ಭುವಃ ಸ್ವಃ. ಈ ಮೂರು ಚಿಕ್ಕ ಅಕ್ಷರಗಳು ಒಂದೊಂದು ಫಾರಂ ಬಂತು, ಭೂಹು ಭುವಃ ಸ್ವಃ. ಅದನ್ನು ಕೇಳಿತ್ತು ಭೂರ್ಭುವ ಸ್ವಃ ಸೇರಿಸಿದಾಗ, ಅದು ಮೂರು ವ್ಯಾಹೃತಿಗಳು. ಇನ್ನೊಂದಿದೆ ಭೂಭುವ ಸ್ವ, ಒಟ್ಟಿಗೆ ಇನ್ನೊಂದು ವ್ಯಾಹೃತಿ. ಅದು ಈ ರೀತಿ ವ್ಯಾಹೃತಿಗಳು ಬಂದು ಅದೇ ಮತ್ತೆ ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಶುರುವಾಯಿತು. ಎಕ್ಸ್ಪ್ಯಾಂಡ್ ಆಗಿ ಒಂದು ಮಂತ್ರ ಬಂತು ಹೊರಗೆ. ಯಾವ ಮಂತ್ರ ಅದು ಆಶ್ಚರ್ಯ ಅಂದರೆ, ಆಚಾರ್ಯ ಅದಕ್ಕೆಲ್ಲ ಅರ್ಥ ಹೇಳಕ್ಕೆ ಶುರು ಮಾಡ್ತಾರೆ. ಮಾತೃಕೆಗಳು ಅಂತ ಹೆಸರು ಅಕ್ಷರಗಳಿಗೆ, ಮಾತೃಕೆಗಳು. ಅಜ ಆ ಆ, ಪ್ರತಿಯೊಂದು ಮಾತೃಕೆನೂ ದೇವರ ಹೆಸರು. ಅದು ಒಂದು ಆ ಅಜ, ಆ ಆನಂದ, ಈ ಇಂದ್ರ, ಈ ಈಶಾ, ಊ ಉಗ್ರ. ಈ ರೀತಿ ಪ್ರತಿಯೊಂದು ಪರಮಾತ್ಮನ ಹೆಸರುಗಳನ್ನು ಶಾರ್ಟ್ ಫಾರಂ ಅಕ್ಷರ. ಆದ್ದರಿಂದ ಎಲ್ಲವೂ ಪದಗಳು ದೇವರ ಹೆಸರಲ್ಲ, ಅಕ್ಷರಗಳು ದೇವರ ಹೆಸರು, ವರ್ಣಗಳು ದೇವರ ಹೆಸರು. ಮೂರ್ನಾಲ್ಕು ಹೆಸರು ಸೇರಿಸಿದಾಗ ಆ ಆನಂದ ಅಜ ಆನಂದ ಒಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ, ದೇವರ ಮಹಿಮೆ. ಆದರೆ ಒಂದನ್ನು ಮಾತ್ರ ಡಿಸ್ಟರಿ ಉಳಿಸ್ಕೊಂಬಂದ್ರೆ ಅಷ್ಟೇ, ಇಷ್ಟರಲ್ಲಿ ಆ ಅಂತಿದೆ. ಇದು ಸಂಸ್ಕೃತದ ಯಾವ ಡಿಸ್ಟರಿ ಬೇಕಾದರೂ ತೆಗೀರಿ, ಯಾವನ್ನು ಬೇಕಾದ್ರೂ ಬರೆದಿರಲಿ, ಇಂಗ್ಲೀಷು ಕನ್ನಡ ಯಾವುದರಲ್ಲೇ ಬರೆದಿರಲಿ, ಫಸ್ಟ್ ಬರೀತ ಆ ನೇಮ್ ಆಫ್ ಗಾಡ್ ಫಸ್ಟ್ ಹಾಕೋದು. ಆ ಕಾರಕ್ಕೆ ನೇಮ್ ಆಫ್ ಗಾಡ್ ಬರೀ ನಿಲ್ಸೋದಿಲ್ಲ, ನೇಮ್ ಆಫ್ ಲಾರ್ಡ್ ವಿಷ್ಣು ಅದನ್ನು ಬರೀತಾರೆ ಮುಂದೆ. ನೇಮ್ ಆಫ್ ಲಾರ್ಡ್ ವಿಷ್ಣು, ಅಕಾರ ವಿಷ್ಣುವನ್ನೇ ಹೇಳ್ತಕ್ಕಂಥ ಅಕ್ಷರ. ಬರೆದವರು ಯಾರು ಗೊತ್ತ, ಅವರಕ್ಕೂ ಯಾವ ಕೋಶ ಬೇಕಾದರೂ ತಗೊಳ್ಳಿ, ಆ ಬದು ಭಗವಂತನಾದ ವಿಷ್ಣುವಿನ ಹೆಸರು. ಇಷ್ಟಕ್ಕೆ ಸ್ಟಾಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿಕೊಂಡ್ರೆ ಪ್ರತಿಯೊಂದು ಅಕ್ಷರವು ದೇವರ ಹೆಸರು. ಆಗ ದೇವರು ಸರ್ವಶಬ್ದ ವಾಚ್ಯ ಎಂಬ ಪದನ ಸರಿಯಾಗಿ ಅರ್ಥ ಆಗತ್ತೆ, ಸರ್ವ ವೇದ ಪ್ರತಿಪಾದ್ಯ ಅಂತಲೂ ಅರ್ಥ ಆಗತ್ತೆ. ತಂತ್ರಸಾರದ ಬಿಗಿನಿಂಗ್ ಅಷ್ಟೇ ಇದು. ಆದ್ದರಿಂದ ಮುಂದೇನಾಯ್ತು ಗೊತ್ತಾ, ವ್ಯಾಹೃತಿಗಳಿಂದ ಒಂದು ಸೈಡೆಲ್ಲ ವೇದಗಳು ಎಕ್ಸ್ಪ್ಯಾಂಡ್ ಆಗೋದು, ಇನ್ನೊಂದು ಕಡೆಯಿಂದ ನಾರಾಯಣಾದಿ ಮಂತ್ರಗಳು ಬರೋದು, ಇನ್ನೊಂದು ಪ್ರೋಸೆಸ್ ಅದು. ಈ ಅಜಾದಿಗಳಿಗೆ ರೂಪಗಳಿವೆ, ಅದು ತಕ್ಕಂತೆ ಆಯುಧಗಳಿವೆ. ಅಜ ಅಂತ ಒಂದು ರೂಪ ಇದೆ, ಹೆಸರು ಅಷ್ಟೇ ಇಲ್ಲ, ರೂಪ ಇದೆ. ಆನಂದ ಅಂತ ಒಂದು ರೂಪ ಇದೆ, ಉಗ್ರ ಅಂತ ರೂಪ ಇದೆ, ರಕ್ಷಣೆಗಳು ಹೀಗಿವೆ, ಅದೆಲ್ಲ ಡಿಫೈನ್ ಮಾಡ್ತಾ ಹೋಗ್ತಾರೆ. ಆ ರೀತಿ ಚಿಂತನೆ ಮಾಡಿದಾಗ ಒಂದು ಅಕ್ಷರ ಕೂಡ ದೊಡ್ಡ ಸಿದ್ಧಿ ಅದು. ಅಕ್ಷರ ಹೇಳ್ತಾನಲ್ಲ, ಅಕ್ಷರಕ್ಕೆ ಕೆಲಸ ಆಗೋಗುತ್ತಾಗಲೇ. ನಮಗೆ ಎಂ ಎ ಒಂದು ಅರ್ಥ ಇದೆ, ಅದಕ್ಕೆ ಬಿ ಎಸ್ ಸಿ ಅರ್ಥ ಇದೆ, ಅದು ನಮಗೆ ಅಭ್ಯಾಸ ಆಗಿ ಗೊತ್ತಾಗಿದೆ ಅಷ್ಟೇ. ವೇದದ ಪ್ರತಿಯೊಂದು ಸಂಸ್ಕೃತದ ಪದಗಳಿಗೂ ಅಕ್ಷರಗಳಿಗೂ ವಿಶೇಷವಾದ ಅರ್ಥ ಇದೆ. ಭಗವಂತನ ಹೇಳೋದ್ರ ಜೊತೆ ಇನ್ನೂ ಅನೇಕ ವಿಷಯ ಹೇಳ್ತಾ ಇದೆ ಅಂಥೇಳಿ ತಿಳಿಸ್ತಾ ಬಂದು. ಇನ್ನು ಭೂಹು ಭುವಃ ಸ್ವಃ ಫರ್ದರ್ ಎಕ್ಸ್ಪ್ಯಾಂಡ್ ಆದವು. ಎಕ್ಸ್ಪ್ಯಾಂಡ್ ಆಗಿ ಗಾಯತ್ರಿ ಮಂತ್ರ ಬಂತಾವೆ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯ. ಎಲ್ಲಿಂದ ಬಂತದೋ, ಮೂರು ವ್ಯಾಹೃತಿಗಳು ಬಂದು ವ್ಯಾಹೃತಿಗಳು ಎಕ್ಸ್ಪ್ಯಾಂಡ್ ಆಗಿ ಅದು ಗಾಯತ್ರಿ ಮಂತ್ರದ ಫಾರಂ ತಗೊಳ್ಳುತ್ತೆ. ಗಾಯತ್ರಿ ಮಂತ್ರದ ಮುಂದಿನ ಫಾರಂ ಇದು. ಅದೇ ಗಾಯತ್ರಿ ಮಂತ್ರ ಫರ್ದರ್ ಡೆವಲಪ್ ಆಗಿಬಿಟ್ಟು ಪುರುಷ ಸೂಕ್ತವಾಗಿ ಬಂತು. ಗಾಯತ್ರಿ ಮಂತ್ರದ ಎಕ್ಸ್ಪ್ಯಾಂಡೆಡ್ ಫಾರಂ ಪುರುಷ ಸೂಕ್ತ, ಅದು ಮತ್ತೆ ಎಕ್ಸ್ಪ್ಯಾಂಡ್ ಆಯಿತು. ಅದು ಪುರುಷ ಸೂಕ್ತ ಮೂರು ಭಾಗ ತಗೊಂಡು ಮೊದಲ ಭಾಗದ ಋಗ್ವೇದ ಬಂತು, ಯಜುರ್ವೇದ ಬಂತು, ಸಾಮವೇದ ಬಂತು. ಇದು ಅದ್ರ ಬೆಳೆದಕ್ಕೆ ಬೆಳ್ಕೊಂಡು ಬಂದ ರೀತಿ ಇದು. ನಮಗೆ ನಂಬಬೇಕಾದ ದೇವರು ನಂಬ ಮಾಡಿದ್ದಾನೆ. ಇಷ್ಟೇ ಇಷ್ಟು ಬೀಜ ಹಾಕ್ತಾನೆ. ಆಲದ ಬೀಜ ಅಂತೂ ಕಣ್ಣಿಗೆ ಕಾಣದಷ್ಟು ಚಿಕ್ಕದಿರುತ್ತೆ, ಮರ ನೋಡ್ಬಿಟ್ಟು ಎಷ್ಟು ದೊಡ್ಡದಾಗಿರುತ್ತೆ. ಕಣ್ಣಿಗೆ ಕಾಣೋ ಬೀಜ, ಕಣ್ಣಿಗೆ ಕಾಣೋ ಮರ ಎರಡು ಜೊತೆಗೆ ನಮ್ಮ ನೋಡಿ ಕಣ್ಣಾರೆ ಕಾಣ್ತೇವೆ ನಾ ಅದನ್ನು. ಅದೇ ರೀತಿ ನಾವು ಕಣ್ಣಿಗೆ ಕಾಣೋ ಆಕಾರ ಎಷ್ಟು ದೊಡ್ಡದಾಯಿತು ಎಂಬುದಕ್ಕೆ ತಂತ್ರಸಾರ ಎಕ್ಸ್ಪ್ಲನೇಷನ್ ಕೊಡ್ತದೆ. ದೊಡ್ಡ ಆಲದ ಮರದ ಎಷ್ಟು ಎಲೆ ಅಂತ ಹೇಳಿಸ್ತೀರಿ ನೀವು ಅದರಲ್ಲಿ. ಈಗ ಮತ್ತೆ ಎಲ್ಲೆಲ್ಲಿ ಹೋಗಿದೆ? ಅಸಶ್ಚೋರ್ಧಂ ಪ್ರಸೃತ ತಸ್ಯ ಶಾಖಾಹ. ಆ ಕಡೆ ಈ ಕಡೆ ಎಲ್ಲ ಮರದ ಬೇರು ಒಂದು ಕಡೆ ಹುಡುಕ್ಬೋದು ನೀವು. ಕಾಲು ಎಲ್ಲೆಲ್ಲೋ ಹೋಗ್ಬಿಟ್ರೆ ಹುಡುಕೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬೆಳಕು ಪೂರ್ತಿ ಹೇಳ್ಕೊಂಡ್ಬಿಟ್ಟಿದ್ದು ಒಳಗಡೆಗೆ. ಇದು ಶಬ್ದ ಪ್ರಪಂಚ ಹಾಗೆ ಡೆವಲಪ್ ಆಗಿದೆ ಅಂತ ಆಚಾರ ಹೇಳ್ತಾರೆ. ಜಸ್ಟ್ ನೀವು ಅದಾಗ ಮುಂದೆ ಪ್ರಶ್ನೆ, ಆ ಈ ಕ್ಯೂರಿಯಾಸಿಟಿ ಗೊತ್ತಿದ್ರು ಕೂಡ ನಿಮಗೆಲ್ಲೂ ಇಂಥ ವಿಷಯ ಸಿಕ್ಕೋದಿಲ್ಲ ಅಂತ ಗೊತ್ತಾದರೆ ಆಗ ಮಧ್ವಾಚಾರ್ಯರ ಕಾಂಟ್ರಿಬ್ಯೂಷನ್ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ಅವೈಲ್ ಮಾಡಿಕೊಂಡ್ರು ಯಾರು? ವಾದಿರಾಜರಂಥವ್ರು, ರಾಘವೇಂದ್ರ ಸ್ವಾಮಿಗಳಂಥವ್ರು ಮಾಡ್ಕೊಂಡಿದ್ದಕ್ಕೆ ಅವ್ರು ಹೃಂದಾದ್ರು ಕೂತ್ಕೊಂಡೇ ವಂಡರ್ಸ್ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ರಾಯರು ನಿಮಗೆ ತುಂಬ ಜನ ಗೊತ್ತಿಲ್ಲ, ಇದರ ಮೇಲೆ ಗ್ರಂಥ ಬರೀತಾರೋ ತಂತ್ರಸಾರದ ಮೇಲೆ, ತಂತ್ರಸಾರ ಮಂತ್ರೋದ್ಧಾರ ಅಂತ ಬರೆದಿದ್ದಾರೆ. ಅದರ ಪ್ರಭಾವ ಅವರೆಲ್ಲ ಇವತ್ತು ಪವಾಡಗಳು ಸುರಿಮಣೆ ಮಾಡ್ತಾ ಇದ್ದಾರೆ. ಯಾರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೈನ್ಸ್ಗೆ ಅಂತ ಕೆಲಸ ಮಾಡಿ ತೋರಿಸ್ತಿದ್ದಾರೆ ಅಂದರೆ ಅದು ತಂತ್ರಸಾರದ ಎಸೆನ್ಸ್ನಲ್ಲಿ ಇರೋದು. ಆಗ ರಾಯರ ಗ್ರೇಟ್ನೆಸ್ಸಿನ ಹಿಂದೆ ಇರತಕ್ಕಂಥ ಗುಟ್ಟು ಅಂದರೆ ತಂತ್ರಸಾರವನ್ನು ಅಪ್ಲೈ ಮಾಡಿಕೊಂಡಿತ್ತು, ಅದು ಅಪ್ಲೈಡ್ ಶಾಸ್ತ್ರ ಉಪಯೋಗ ಮಾಡಿಕೊಂಡಿತ್ತು. ಇದು ಅವರ ವೈಶಿಷ್ಟ್ಯ. ಆಗ ಏನು ಉಪಯೋಗ ಆಗುತ್ತೆ ಅಂತ ನಮಗೆ ಮನವರಿಕೆ ಆಗುತ್ತೆ. ಅದು ವೇದಗಳು ಬಂತು. ಇನ್ನೊಂದು ಕಡೆಯಿಂದ ಓಂಕಾರದಿಂದ ಎಂಟಕ್ಷರ ಬಂತು. ಎಂಟಕ್ಷರ ಬಂತು, ಅಕಾರ ಉಕಾರ ಮಕಾರ ಇತ್ಯಾದಿ. ಅದರಿಂದ ಒಂದು ಮಂತ್ರ ಬಂತು, ಓಂ ನಮೋ ನಾರಾಯಣಾಯ. ನಾರಾಯಣ ಎಂಟಕ್ಷರ ಅಷ್ಟಾಕ್ಷರ ಮಂತ್ರ ಅಂದ್ರೆ ಅದು ಯಾವ ಅಷ್ಟಾಕ್ಷರನಲ್ಲ, ಓಂಕಾರದ ಅಷ್ಟಾಕ್ಷರದಿಂದ ಬಂದಿದ್ದರಿಂದ ನಾರಾಯಣ ಮಂತ್ರ ಭಾರಿ ಶ್ರೇಷ್ಠ ಮಂತ್ರ, ಮೂಲ ಮಂತ್ರ ಅಂತ ಅದಕ್ಕೆ ಹೆಸರು. ಫಸ್ಟ್ ಡೆವಲಪ್ ಆದ ಮಂತ್ರ ನಾರಾಯಣ ಮಂತ್ರ. ಓಂಕಾರನು ಮಂತ್ರನೇ, ಪ್ರಣವ ಮಂತ್ರ. ಆದರೆ ಅದು ಅರ್ಥ ಆಗ ನಮಗೆ ತಕ್ಷಣ ಎಕ್ಸ್ಪ್ಯಾಂಡ್ ಫಾರ್ಮ್ ಗೊತ್ತಾಗೋದಿಲ್ಲ. ನಾರಾಯಣ ಮಂತ್ರ ಕಾಣಿಸ್ತಲ್ಲ, ಅದನ್ನು ಮೂಲ ಮಂತ್ರ ಅಂತ ಕರೀತಾರೆ. ಪೂಜಾ ಪದ್ಧತಿಯಲ್ಲಿ ಬರೀಬೇಕಾದ್ರೆ ಇಲ್ಲಿ ಮೂಲ ಮಂತ್ರ ಹೇಳಿ ಎಂದು ಬಿಡ್ತಾರೆ. ಮೂಲ ಮಂತ್ರ ಯಾವುದು ಅಂತ ಗೊತ್ತಿದ್ದವ್ರಿಗೆ ಮಾತ್ರ ಅರ್ಥ ಆಗೋದು. ಓಂ ನಮೋ ನಾರಾಯಣಾಯ ಇತಿ ಮೂಲ ಮಂತ್ರ ಉದಾಹೃತಃ. ಅಂತ ಮಂತ್ರ ಸಿದ್ಧಿಯಿಂದ ಏನನ್ನು ಬೇಕಾದರೂ ಮಾಡಬಹುದು. ಈ ರೀತಿ ಮಂತ್ರದ ಪರಿಜ್ಞಾನ ಇದ್ರೆ ಆಗ ಸಿದ್ಧಿ ಶುರುವಾಗುತ್ತೆ. ಇನ್ನು ಗಾಯತ್ರಿ ಮಂತ್ರ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾರೆ. ತಂತ್ರಸಾರ ಈ ರೀತಿ ಪಾಠಕ್ರಮ ಹೇಳೋದಕ್ಕೆ ಹೊರಟಿಲ್ಲ, ಸುಮ್ಮನೆ ಸ್ಯಾಂಪಲ್ ಹೇಳೋದಕ್ಕೆ ಹೇಳಿದ್ದು ಅಷ್ಟೇ ಹೊರತು ಮುಂದೆ ಅದರ ವಿಷಯ ಭಾರಿ ಭಾರಿ ರೂಪ ತಗೊಳ್ತಾ ಹೋಗುತ್ತೆ. ಇದೇ ಗಾಯತ್ರಿ ಮಂತ್ರನೇ ಎರಡು ಪರ್ಪಸ್ ಉಪಯೋಗಿಸ್ಲಿಕ್ಕೆ ಬರುತ್ತೆ. ಒಂದು ಪರ್ಪಸ್ಸು ಸಂಧ್ಯಾವನ್ನೇ ಮಾಡಿ ವಿಪ್ರತ್ವ ಉಳಿಸ್ಕೊಳ್ಳೋದು, ಅದರಿಂದ ಮುಂದೆ ಧ್ಯಾನಾದಿಗಳನ್ನು ಮಾಡೋದು. ಇನ್ನೊಂದು ಮಹಾಮಂತ್ರವನ್ನಾಗಿ ಮಾಡ್ತಾ ಲೋಕ ಕಲ್ಯಾಣ ಬಯಸೋದು. ಅದು ಗಾಯತ್ರಿ ಮಹಾಮಂತ್ರ ಅಂತ ಕರೀತಾರೆ. ಸಂಧ್ಯಾವನ್ನೇ ಗಾಯತ್ರಿ ಬೇರೆ, ಮಹಾಮಂತ್ರ ಗಾಯತ್ರಿ ಬೇರೆ. ಅದಕ್ಕೇನು ವ್ಯತ್ಯಾಸ ತೋರಿಸ್ತಾರೆ? ಸಂಧ್ಯಾವನ್ನೇ ಮಾಡದೇ ಇದ್ದವರು ಯಾವ ಗಾಯತ್ರಿನೂ ಗೊತ್ತಾಗೋದಿಲ್ಲ. ಸಂಧ್ಯಾವನ್ನೇ ಗಾಯತ್ರಿ ಬೇರೆ ಬರುತ್ತಾ ಅಂತ ಕೇಳಿದ್ರೆ ಯಾವ ಹಾಗೆ ಸಂಧ್ಯಾವನ್ನೇ ಗಾಯತ್ರಿ ಬೇರೆ ಬರುತ್ತಾ ಅಂತ ತಿಳ್ಕೊಂಡ್ರೆ ಎಷ್ಟು ತಪ್ಪಾಗುತ್ತೋ. ಸಂಧ್ಯಾವಂದನೆ ಗಾಯತ್ರಿಯಲ್ಲಿ ವಿಶ್ವಾಮಿತ್ರಸ್ತು ಸಂಧ್ಯಾರ್ಥೆ ತದನ್ಯತ್ರ ಪ್ರಜಾಪತಿ. ಏನು ವ್ಯತ್ಯಾಸ ಇದೆ ಗೊತ್ತಾ? ಗಾಯತ್ರಿ ಮಂತ್ರ ನಾವು ಸಂಧ್ಯಾವಂದನೆ ಹೇಳೋ ಮಂತ್ರದಲ್ಲಿ ಅಸ್ಯ ಶ್ರೀ ಗಾಯತ್ರಿ ಮಹಾಮಂತ್ರಸ್ಯ ವಿಶ್ವಾಮಿತ್ರ ಋಷಿ ಅಂತ ಹೇಳಬೇಕು. ಇದು ಸಂಧ್ಯಾವಂದನೆ ಗಾಯತ್ರಿ. ಆದರೆ ಮಹಾಮಂತ್ರ ಗಾಯತ್ರಿ ಹಾಗಲ್ಲ ಹೇಳೋದು. ಅಸ್ಯ ಶ್ರೀ ಗಾಯತ್ರಿ ಮಹಾಮಂತ್ರಸ್ಯ ಪ್ರಜಾಪತಿ ಬ್ರಹ್ಮ ಋಷಿ ಬ್ರಹ್ಮದೇವ ಋಷಿ ತದನ್ಯತ್ರ ಪ್ರಜಾಪತಿ. ಬ್ರಹ್ಮದೇವ ಋಷಿಗಳು, ವಿಶ್ವಾಮಿತ್ರರಲ್ಲ. ಅದಕ್ಕೆ ಇನ್ನೊಂದು ಕೆಲವು ವ್ಯತ್ಯಾಸಗಳುಂಟು. ಸಂಧ್ಯಾವಂದನೆ ಮಂತ್ರಕ್ಕೆ ವ್ಯಾಹೃತಿ ಸಮೇತನೇ ಹೇಳಬೇಕು. ಭೂರ್ಭುವ ಸ್ವತಸವಿತ್ರ ಹಾಗೆ ಹೇಳಬೇಕೆ ಹೊರತು ಬರೀ ತತ್ವ ಹೇಳಾಗಿಲ್ಲ. ಮಹಾಮಂತ್ರ ಗಾಯತ್ರಿ ಹಾಗಲ್ಲ, ಅದು ವ್ಯಾಹೃತಿಗಳಿಲ್ಲ. ತತ್ಸವಿತ್ರವರೆಗೆ ನಿಮ್ಮ ದೈವೇಟ್ ಶುರುವಾಗುತ್ತೆ. ಇದೊಂದು ವ್ಯತ್ಯಾಸ ಇದೆ. ಈ ರೀತಿ ಅನೇಕ ವ್ಯತ್ಯಾಸಗಳನ್ನು ಹೇಳ್ತಾ ಮತ್ತು ಮಂತ್ರದ ಸ್ವರೂಪ ಅದಕ್ಕೆ ಪರ್ಪಸ್ ಚೇಂಜ್ ಆಗಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅದರ ಸಿದ್ಧಿ ಬೇರೆ ಬೇರೆ ಆಗುತ್ತೆ. ಅದರೆಲ್ಲ ಆಚಾರ ತಿಳಿಸ್ತಾ ಬರುತ್ತೆ. ಈ ಮಂತ್ರಗಳಲ್ಲಿ ಒಟ್ಟು ಎಂಟು ಮಹಾಮಂತ್ರ ಅಂತ ಕರೆದು, ಎಂಟಕ್ಷರದ ಮಹಾಮಂತ್ರ ನಾರಾಯಣ ಮಂತ್ರ, ಎಂಟು ಮಹಾಮಂತ್ರಗಳಿವೆ. ಆ ಎಂಟು ಮಹಾಮಂತ್ರಕ್ಕೆ ಎಷ್ಟು ಶಕ್ತಿ ಅಂದರೆ ಎಂಟೇ ಮಹಾಮಂತ್ರ ಜಪ ಮಾಡಿದರೂ ಕೂಡ ಎಲ್ಲ ಮಂತ್ರ ಜಪ ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಈ ಬ್ಯಾಕ್ಗ್ರೌಂಡ್ ಇದ್ದು ಓದಬೇಕು. ಈ ಬ್ಯಾಕ್ಗ್ರೌಂಡ್ ಗೊತ್ತಿದ್ದವರಿಗೆ ಸಂಧಿ ಯಾವುದೇ ಜಪ ಮಾಡಬೇಕಾದ್ರೆ ಮೊದಲು ಗುರು ನಮಸ್ಕಾರ ಅಂತ ಮಾಡಬೇಕು. ಫಸ್ಟ್ ಆಚಮನ ಪ್ರಾಣಾಯಾಮ ಕಂಪಲ್ಸರಿ ಎಲ್ಲದಕ್ಕೂ. ಆಮೇಲೆ ಗುರು ನಮಸ್ಕಾರ ಮಾಡಬೇಕು. ಆಮೇಲೆ ಅಂಗನ್ಯಾಸ ಕರನ್ಯಾಸ, ಮುಖ್ಯವಾಗಿ ಪ್ರಾಣಾಯಾಮ. ಪ್ರಾಣಾಯಾಮ ಮಾಡದೇನೆ ಮಂತ್ರೋಚ್ಚಾರಣೆ ಮಾಡೋಕ್ಕೆ ಬರೋದಿಲ್ಲ. ಪ್ರಾಣಾಯಾಮ ಕೂಡ ಗಾಯತ್ರಿ ಮಂತ್ರದ ಪ್ರಾಣಾಯಾಮ ಬೇರೆ, ನಾರಾಯಣ ಮಂತ್ರ ಪ್ರಾಣಾಯಾಮ ಬೇರೆ. ಆ ಮಂತ್ರಕ್ಕೆಲ್ಲ ಸೀಕ್ರೆಟ್ಸ್ ಇದ್ದಾಗೆ ಅದು ಹೇಳಿದ್ರೆ ಅದು ಪ್ರಾಣಾಯಾಮ ಓಪನ್ ಆಗೋದಿಲ್ಲ. ಯಾವ ಮಂತ್ರಕ್ಕೆ ಅದನ್ನು ಹೇಳಿದರೆ ಮಾತ್ರ, ಪ್ರತಿ ಮಂತ್ರಕ್ಕೂ ಬೀಜಾಕ್ಷರ ಬೇರೆ ಇದೆ. ಬೀಜಾಕ್ಷರ ಇಲ್ಲದೆ ಹೋದರೆ ಅದು ಓಪನ್ ಆಗೋದಿಲ್ಲ. ಬೆಂಗಳೂರಿಗೆ ಫೋನ್ ಮಾಡ್ತೀರಿ ಮಾಡಿಬಿಡ್ತೀರಿ, ಬೇರೆ ಕಡೆ ಮಾಡಬೇಕು ಅಂದರೆ ಮತ್ತು ಕೋಡ್ ಹಾಕಬೇಕು. ಅದಕ್ಕೆ ಕೋಡ್ ಹಾಕಿದವ್ರು ಓಪನ್ ಆಗೋದಿಲ್ಲ. ಕೋಡ್ ಹಾಕಿದ್ರಷ್ಟೇ ಅಲ್ಲಿಗೆ ಹೋಗೋದು. ಪ್ರತಿ ಮಂತ್ರಕ್ಕೂ ಕೋಡ್ ಅಕ್ಷರ ಇರುತ್ತೆ, ಅದಿಷ್ಟು ಕೂಡ ಬೀಜಾಕ್ಷರ ಅಂತ ಕರೀತಾರೆ. ಬೀಜಾಕ್ಷರ ಸಮೇತ ಉಚ್ಚಾರಣೆ ಮಾಡಬೇಕು. ಇಂಥ ಮಂತ್ರೋಚ್ಚಾರಣೆ ಮಾಡಿದರೆ ಅವರಿಗೆ ಮುಂದಿನ ಜಪ ಮಾಡೋ ಅರ್ಹತೆ ಬರುತ್ತದೆ. ಪುರುಷ ಸೂಕ್ತನ ಬರೀ ಹೇಳೋದು ಬೇರೆ, ಮಹಾಮಂತ್ರ ಪುರುಷ ಸೂಕ್ತ ಬೇರೆ ಇದೆ. ಮಹಾಮಂತ್ರ ಪುರುಷ ಸೂಕ್ತ, ಪುರುಷ ಸೂಕ್ತನೇ ಜಪ ಮಾಡಬೇಕು. ಪುರುಷ ಸೂಕ್ತನೇ ಜಪ ಮಾಡ್ತಾ ಹೋದರೆ ಅದೇ ಅಷ್ಟು ಕೋಟಿಗಟ್ಟಲೆ ಜಪ ಮಾಡ್ಬೋದು ಪುರುಷ ಸೂಕ್ತ ಒಂದನ್ನೇ. ಅದಕ್ಕೆ ಅಂಗನ್ಯಾಸಕರ ನ್ಯಾಸ ಎಲ್ಲ ಹೇಳಬೇಕು. ಮತ್ತೆ ಆ ಪುರುಷ ಸೂಕ್ತ ಮಹಾಮಂತ್ರ ಅಜ ಆನಂದ ಒಂದೊಂದೇ ಮಂತ್ರಗಳು. ಮತ್ತೆ ಅದೆಷ್ಟು ಬಾಲ ಮಾತೃಕಾ ಮಂತ್ರಗಳು ಅಂತ ಅದನ್ನು ಮಂತ್ರ ಮಾಡಬಹುದು. ವಿಷ್ಣು ಮಂತ್ರ, ಕೃಷ್ಣ ಮಂತ್ರ, ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಅನ್ನೋದು ಬೀಜಾಕ್ಷರ. ಮತ್ತೆ ಈ ರೀತಿ ಎಲ್ಲ ಕ್ರಮ ಹಿಡ್ತಾ ಹೋಗ್ತಾರೆ ಆಚಾರ್ಯರು. ಏತತ್ ಜ್ಞಾನ ಸಮಸ್ತಂಚ ಜ್ಞಾತಂ ಸ್ಯಾತ್ ಶಬ್ದರ ಗೋಚರಂ. ಇಷ್ಟೇನು ಹೇಳಿದ್ದೇವೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಂಟೈರಿ ಮಂತ್ರದ ಪ್ರಪಂಚನೇ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಬೇಸಿದು ಈ ಪರಿಜ್ಞಾನ ಇಲ್ಲದೆ ಹೋದರೆ ಯಾವ ಮಂತ್ರನೂ ಕೆಲಸ ಮಾಡೋದಿಲ್ಲ. ಇವತ್ತು ಪೇಪರ್ ಮಂತ್ರಗಳಾಗ್ತಿರೋದು ಯಾವ ಮಂತ್ರ ಮಂತ್ರಗಳೇ ಅಲ್ಲ, ಇವರೇ ಸೃಷ್ಟಿ ಮಾಡಿಬಿಟ್ಟಿರ್ತಾರೆ. ಹಿಂದಿಲ್ಲ ಮುಂದಿಲ್ಲ ಯಾವುದೇ ಹೇಳ್ತಿರೋದು, ದುಡ್ಡು ಇಸ್ಕೊಂಡು ಹೋಗ್ತಿರೋದು, ಕೆಲಸ ಬರೋದಿಲ್ಲ ಅದಕ್ಕೆಲ್ಲ ಕೂಡ. ಇದು ಶಾಸ್ತ್ರದ ಹಿಂದೆ ಬಂದಿರೋ ಇಂಥ ತಂತ್ರಶಾಸ್ತ್ರವನ್ನು ಕೆಡಿಸ ಜನ ವ್ಯವಸ್ಥೆನೂ ಮಾಡಿದರು ಜನಗಳು. ಪುರಾಣಗಳು ಹೇಗೆ ಕೆಟ್ಟಕ್ಕೆ ಶುರುವಾಯಿತೋ, ವೇದಗಳನ್ನು ಅಪಪಾಠಾದಿಗಳನ್ನು ಬದಲಾಯಿಸಿದರು, ಹಾಗೆ ತಂತ್ರಶಾಸ್ತ್ರವನ್ನು ಕೆಡಿಸಿದರು. ದೇವರನ್ನ ಒಪ್ಪಬೇಕು ಫಸ್ಟ್, ತಂತ್ರಶಾಸ್ತ್ರಕ್ಕೆ ಫಸ್ಟ್ ಬೇಕಾಗಿರೋದು ದೇವರನ್ನ ಒಪ್ಪೋದು. ನಾಸ್ತಿಕರು ತಂತ್ರಶಾಸ್ತ್ರ ಶುರು ಮಾಡಿದರು. ಅಷ್ಟೇ ಅಲ್ಲ, ವಾಮಾಚಾರ್ಯಗಳು ಮಿಸ್ಯೂಸ್ ಮಾಡಿದರು. ಮತ್ತೆ ಅದರ ವಾಮಾಚಾರ ತಂತ್ರಗಳು ಬರಲಿಕ್ಕೆ ಶುರು, ಅದು ಪ್ಯಾರಲಲ್ ತಂತ್ರಗಳೆಲ್ಲ ಕೂಡ ಮಾಡಬಾರ್ದೆಲ್ಲ ಮಾಡಲಿಕ್ಕೆ ಶುರು ಮಾಡಿದರು ಅವರು. ಈ ತಂತ್ರಶಾಸ್ತ್ರ ಪರಿಶುದ್ಧವಾದ ತಂತ್ರಶಾಸ್ತ್ರ. ಅಲ್ಲೇನು ಶುರು ಮಾಡಿದ್ರು, ಬಲಿ ಕೊಡಲಿಕ್ಕೆ ಪ್ರಾಣಿ ಬಲಿ ಶುರು ಮಾಡಿದ್ರು. ಅಲ್ಲಿ ಪ್ರಾಣಿ ಬಲಿ ಶುರು ಮಾಡೋದು, ಮತ್ತು ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡೋದು, ಅಲ್ಲಿ ಶವಗಳನ್ನು ತಗೊಳ್ಳೋದು, ಅದ್ರ ಮೇಲೆ ಕೂಡೋದು, ಕೆಟ್ಟ ಕೆಟ್ಟ ಅದೆಲ್ಲ ಶುರುವಾಯಿತು. ಅದು ಸಿದ್ಧಿ ಬರೋದಿಲ್ಲ, ಬರುತ್ತೆ, ಅದನ್ನು ಸಿದ್ಧಿ ಬರುತ್ತೆ. ಸ್ಮಗಲ್ ಮಾಡಿದ ದುಡ್ಡು ಬರುತ್ತೋ ಇಲ್ವೋ, ಅಕೌಂಟ್ ಕೊಟ್ಟರೆ ಬರೋ ಹೋಗ್ತಾನೆ ಅಷ್ಟೇ. ಅದು ಒಪ್ಪಿಸಿದ್ರೆ ಫಜೀತಿ ಆಗುತ್ತೆ. ಸ್ಮಗಲ್ ಮಾಡೋ ದುಡ್ಡು ಬರುತ್ತೆ, ಕಳ್ಳತನ ಮಾಡೋ ದುಡ್ಡು ಬರುತ್ತೆ ಅಂತ ಕಳ್ಳತನ ಮಾಡೋಕ್ಕೆ ಬರುತ್ತಾ? ಸ್ಮಗಲ್ ಮಾಡೋಕ್ಕೆ ಸಾಧ್ಯನಾ? ಇನ್ಕಮ್ ಯಾವುದು ಅಂತ ಕೇಳಿದ್ರೆ ಸೋರ್ಸ್ ಆಫ್ ಇನ್ಕಮ್ ಕಳ್ಳತನ ಅಂತ ಯಾರು ಬರಲಿಕ್ಕಾಗತ್ತಾ? ಬರದೇ ಇರ್ತಾನೆ ಅವನು, ಒಳಗಾಗ್ತಾನೆ. ಆದರೆ ಸೋರ್ಸ್ ಆಫ್ ಇನ್ಕಮ್ ವ್ಯಾಲಿಡ್ ಜಾಬ್ ಆಗಿರಬೇಕು, ಅದು ವ್ಯಾಲಿಡ್ ಆಗಿರಬೇಕು. ಅದೇ ರೀತಿ ತಂತ್ರಶಾಸ್ತ್ರ ಅನ್ನೋದು ಸ್ಮಶಾನಾದಿಗಳಲ್ಲಿ ಮಂತ್ರ. ಇವತ್ತು 190 ಪಾಲು ಜನ ತಂತ್ರಶಾಸ್ತ್ರ ಅಂದರೆ ಸ್ಮಶಾನ ತಂತ್ರಶಾಸ್ತ್ರ ಅಂತಲೇ ಆಗೋಗ್ಬಿಟ್ಟಿದೆ. ಅಂದರೆ ವಾಮಾಚಾರ ಮಾಡ್ತಾರೆ. ಆದರೆ ಯಾವಾಚಾರ ಯಾತಕ್ಕೆ ಗೊತ್ತಾಗಿ ಬರೋದು? ಡಿಸ್ಟ್ರಕ್ಟಿವ್ ಪರ್ಪಸ್ ಅದು, ಇನ್ನೊಬ್ಬರು ನಾಶ ಮಾಡಲಿಕ್ಕೆ ಉಪಯೋಗಿಸೋದು. ಮಾಟ ಮಂತ್ರಗಳಿಗೆಲ್ಲ ಬೇಕಾದಲ್ಲಿ ಇಂಥ ವಾಮಾಚಾರದ ಮಂತ್ರಗಳು, ವಾಮಾಚಾರ ತಂತ್ರ. ನಮಗೆ ತಂತ್ರಶಾರ ಅರ್ಥ ಆಗಲಿ ಬಿಡಲಿ, ವಾಮಾಚಾರ ತಂತ್ರ ಶಾಸ್ತ್ರಕ್ಕೆ ಹೋಗಬಾರ್ದು ಅಂತ ತಿಳ್ಕೊಂಡ್ರೆ ಸಾಕು. ದೇವ್ರ ಬಗ್ಗೆ ತುಂಬ ಚೆನ್ನಾಗಿ ಯಾತಕ್ಕೆ ಕೇಳಬೇಕು ಅಂದರೆ ದೇವ್ರ ಹತ್ರ ಹೋಗ್ಲಿಕ್ಕಲ್ಲ, ದೇವ್ರ ಹತ್ರ ಹೋಗಬಾರ್ದು ಅಂತ ಆದರೂ ಕೂಡ ದೇವ್ರನ್ನ ತಿಳ್ಕೋಬೇಕು. ಅದು ಬಂಗಾರನ ಟೆಸ್ಟ್ ಮಾಡಿ ತೊಗೋಬೇಕು. ಕಾರಣ ಬಂಗಾರ ತೊಗೊಳ್ತೇವೋ ಬಿಡ್ತೀವೋ, ಹಿತ್ತಾಳಿನ ಬಂಗಾರ ಅಂತ ತೊಗೊಳಿದ್ರೆ ಸಾಕು. ತೊಗೊಂಡು ಏನಾಗುತ್ತೆ? ಲಕ್ಷಾಂತರ ರೂಪಾಯಿ ಕಲ್ಲಾಸು ಮಾಡ್ಕೊತಾನೋ. ಒಂದು ಕೆ ಜಿ ತೊಗೊಂಡ ಹಿತ್ತಾಳೆ ಪಾತ್ರೆ ಬಂಗಾರ ರೇಟ್ ಕೊಟ್ಟು ತೊಗೊಂಡ, ಇದು ಆಸ್ತಿ ಪಾತ್ರೆಲ್ಲ ಕಳ್ಕೊಂಡಿರ್ತಾನೆ ಅಷ್ಟೊತ್ತಿಗೆ ಅಷ್ಟೇ. ಯಾಕೆ? ಬಂಗಾರದ ಜ್ಞಾನ ಇಲ್ಲ, ಅದರಿಂದ ಮೋಸ ಹೋದ. ಎಲ್ಲಿದ ಒಂದು ಮಾತು ಇದೆಯಲ್ಲ, ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್ ಅಂತ ಹೇಳ್ತಾರೆ. ಇವು ಹೊಳೆಯೋದೆಲ್ಲ ಚಿನ್ನ ಅಲ್ಲ, ಅದು ಪಾಲಿಶ್ ಕೊಟ್ಟರು ಚಿನ್ನ ಅಂತ ತಿಳ್ಕೊಂಡ್ಬಿಡ್ತಾರೆ ಜನಗಳು. ಎಷ್ಟೋ ದಿನ ಚಿನ್ನ ಡಬಲ್ ಮಾಡ್ತೇನೆ ಅಂತೇಳಿ, ಟ್ರಿಪಲ್ ಮಾಡ್ತೇನೆ ಅಂತೇಳಿ ಸೊನ್ನೆ ಸೊನ್ನೆ ಮಾಡಿ ಹೋಗಿರ್ತಾರೆ. ಇದೆಲ್ಲ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಯಾವಾಗ ಒಂದು ವಿದ್ಯೆ ಬಿಸ್ನೆಸ್ ಆಗುತ್ತೋ ಅದು ಸತ್ತ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಒಂದು ವಿದ್ಯೆ ವಿದ್ಯೆಯಾಗಿ ಉಳ್ಕೊಳ್ಳೋದು ಬೇರೆ, ಅದನ್ನು ಕಮರ್ಷಿಯಲೈಸ್ ಮಾಡೋದು ಮಾಡಿ, ಕಮರ್ಷಿಯಲ್ ಮಾಡಿದ ತಕ್ಷಣ ಅದು ಸತ್ತು ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ತುಂಬ ಇವತ್ತು ಯಾತಕ್ಕೆ ನಿಜವಾದ ತಂತ್ರಶಾಸ್ತ್ರ ಬರಲಿಲ್ಲ ಅಂದರೆ, ಜನಕ್ಕೆ ಏನಿದ್ರು ದುಡ್ಡು ಬೇಕಷ್ಟೇ. ಇವತ್ತು ಲೋಕಕ್ಕೆ ಒಳ್ಳೇದಾಗೋದು ಬೇಕಿಲ್ಲ, ಓವರ್ ನೈಟ್ ಶ್ರೀಮಂತನಾಗಿಬಿಟ್ರೆ ಸಾಕಷ್ಟೇ. ಹೇಗಾದರೂ ಹುಕ್ ಆರ್ ಕ್ರಕ್ ಅಂತಾರಲ್ಲ, ಹಾಗೆ ಅದಕ್ಕೆ ನಿಜವಾದ ತಂತ್ರಶಾಸ್ತ್ರ ಅವರಿಗೆ ಅರ್ಥ ಆಗೋದಿಲ್ಲ. ಸ್ವಾರಸ್ಯ ನೋಡಿ, ಈ ರೀತಿ ಮಾಡೋದ್ರಿಂದ ಲೋಕನಾಶ ಮಾಡ್ತಕ್ಕಂಥ ಕೆಲಸ ಶುರು ಮಾಡಿದ್ರು. ಇದ್ದಲ್ಲೇ ಇನ್ನೊಬ್ಬರು ಕೊಲ್ಲಬೇಕು ಅಂತ ಕೆಲಸ ಶುರು ಮಾಡಿ, ಒಂದು ಬೊಂಬೆ ಇಟ್ಟರೆ ಸಾಕು, ಇನ್ನು ಕೊಂದ್ರೆ ಅವನು ಸತ್ತು ಹೋಗ್ತಾನಾಗೆ. ಆದರೆ ತಂತ್ರಶಾಸ್ತ್ರಕ್ಕೆ ಫಸ್ಟ್ ಹೇಳ್ತಾರೆ, ನಿಮಗೆ ಇನ್ನೊಬ್ಬರನ್ನ ಹಾಳು ಮಾಡೋ ಉದ್ದೇಶ ಇದ್ದರೆ ನಿಜವಾದ ತಂತ್ರಶಾಸ್ತ್ರ ನಿಮಗೆ ಬರೋದೇ ಇಲ್ಲ. ಓನ್ಲಿ ಫಾರ್ ಗುಡ್ ಅಷ್ಟೇ, ಕೆಟ್ಟದ್ದು ಮಾಡೋಕ್ಕೆ ಈ ತಂತ್ರಶಾಸ್ತ್ರ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ, ಇಂಪಾಸಿಬಲ್. ಈ ಗೌರ್ಮೆಂಟ್ ಜಾಬಲ್ಲಿ ಕಳ್ಳತನ ಅಂತ ಒಂದು ಭಾಗ ಇರುತ್ತೆ ಅಂತ ಹೇಳಿದ್ರೆ ಯಾವ ಹಾಗೆ ಕಳ್ಳತನ ಮಾಡೋದನ್ನು ಗೌರ್ಮೆಂಟಲ್ಲಿ ಹೇಳ್ಕೊಂಡು ಸ್ಕೂಲ್ ಇದೆಯಾ ಅದಕ್ಕೆ ಅಂತ ಕೇಳಿದರೆ ಮಾಡಬೇಡಿ ಅಂತ ಹೇಳೋ ಸರ್ಕಾರ, ಅದು ಹೇಳ್ಕೊಳ್ಳೋಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಸೊ ತಂತ್ರಶಾಸ್ತ್ರ ಎಂದೂ ಕೂಡ ವಾಮಾಚಾರವಾಗಿ ಚೇಂಜ್ ಆಗಬಾರದು. ಇದನ್ನೆಲ್ಲ ಆಚಾರ ತಿಳಿಸ್ತಾ ನಿಜವಾದ ತಂತ್ರಶಾಸ್ತ್ರದ ಸ್ವರೂಪವನ್ನು ಪೂರ್ತಿ ಹೇಳ್ತಾ, ಮಂತ್ರ ಜಪ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು, ಮಂತ್ರಜಪ ಪೂರ್ತಿ ಅರಿಸಿಕೊಳ್ಳೋದು ಯಾವಾಗ ಎಲ್ಲ ತಿಳಿಸ್ತಾ ಬರ್ತಾರೆ. ನಿಮಗೆ ಯಾವಾಗ ಕಮರ್ಷಿಯಲ್ ಆಗುತ್ತೋ ಅದು ಸತ್ವ ಹೋಗುತ್ತೆ ಅಂತ ಹೇಳಿದನಲ್ಲ, ಬೇಕಾಷ್ಟು ಎಕ್ಸಾಂಪಲ್ ಸಿಗುತ್ತೆ ನಿಮಗೆ. ಯಾವುದು ಹಳ್ಳಿಯಲ್ಲಿ ಕೆಲವು ವೈದ್ಯರು ಇರ್ತಾರೆ, ನಾಟಿ ವೈದ್ಯರು ಅಂತ ಇರ್ತಾರೆ, ಎಲ್ಲದಕ್ಕೂ ಔಷಧಿ ಕೊಡೋದಕ್ಕೆ ಬರೋದಿಲ್ಲ ಅವರಿಗೆ, ಕೆಲವು ರೋಗಕ್ಕೆ ಮಾತ್ರ ಔಷಧಿ ಕೊಡ್ತಾರೆ. ಅದು ಕೊಟ್ಟರೆ ವಾಸಿ ಆದ ಗ್ಯಾರಂಟಿ, ಅದು ವಂಶ ಪಾರಂಪರೆ ಬಂದಿರುತ್ತಾರೆ. ಅವರು ಮೆಡಿಕಲ್ ಟೆಸ್ಟಲ್ಲಿ ಅವರು ವೈದ್ಯರಲ್ಲ, ಮೆಡಿಕಲ್ ಪ್ರಕಾರ ಅವರು ವೈದ್ಯರು ಅಂತ ಕರೆಯಕ್ಕೆ ಬರೋದಿಲ್ಲ. ಆದರೆ ಈ ವೈದ್ಯ ಮಾಡದಿದ್ದ ಕೆಲಸ ಮಾಡ್ತಾರೆ, ಗೊತ್ತಾಯ್ತು. ಆ ಒಂದು ವಿದ್ಯೆ ಪರ್ಫೆಕ್ಟ್ ಮಾಡಿರ್ತಾರೆ ಅವ್ರು. ನೂರಾರು ವರ್ಷ, ಹತ್ತಿಪ್ಪತ್ತು ವರ್ಷ ಎಷ್ಟೆಷ್ಟೋ ದುಡ್ಡು ಕಳ್ಕೊಂಡಿರ್ತಾರೆ, ವಾಸಿ ಆಗಿರೋದಿಲ್ಲ. ಅವ್ರು ಕೂಡ ಒಂದು ಡೋಸ್ ವಾಸಿ ಆಗಿಬಿಡುತ್ತೆ. ಎಷ್ಟೋ ಜನ ಟಾಪ್ ಪೀಪಲ್ ತಗೊಂಡು ವಾಸಿ ಮಾಡ್ಕೊಂಡಿರ್ತಾರೆ, ಸಾಮಾನ್ಯರಲ್ಲ. ಅಂಥವ್ರ ಹತ್ರ ಕೇಳಿ, ಏನು ದುಡ್ಡು ಕೊಡಬೇಕು ಅಂತ ಕೇಳಿ ಅವ್ರನ್ನ. ಅವ್ರು ಇಸ್ಕೊಳ್ಳೋದಿಲ್ಲ, ಫಕ್ತ ದುಡ್ಡು ಬೇಕಾಗಿಲ್ಲ ಅಂತ ಹೇಳಿಬಿಡ್ತಾರೆ. ಅಕಸ್ಮಾತ್ ಇಸ್ಕೊಂಡ್ರೆ ನಮ್ಮ ಸಿದ್ಧಿ ಹೋಗಿಬಿಡುತ್ತೆ ಅವ್ರು ಹೇಳ್ತಾರೆ. ಅವ್ರು ಹೇಳಿದ್ದಾರೆ ಇದು ದುಡ್ಡಿ ಮಾಡಬೇಡ ಅಂತ ಹೇಳಿಬಿಟ್ಟಿದ್ದಾರೆ. ಇವತ್ತು ದುಡ್ಡು ಇಸ್ಕೊಳ್ಳದೆ ಮಾಡಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಎಲ್ಲ ಏನೇ ಇದ್ರೂ ದುಡ್ಡು ಕೊಟ್ಟೆ ಮುಂದಿನ ಮಾತು, ಹಾಗೆ ಕೊಟ್ಟು ಹಾಳಾಗಿ ಬಿಡಬೇಡ ಅಂತ ಹೇಳ್ತಾರೆ, ಹಾಗೆ ಕೊಟ್ಟು ಹಾಳಾಗಿ ಬಿಡಬೇಡ, ದುಡ್ಡು ಮಾಡ್ಕೋ ಸಾಕಷ್ಟು ಅಂತ ಹೇಳ್ತಾರೆ. ಅವ್ರು ಹಾಗಲ್ಲ, ಜನಕ್ಕೆ ಒಳ್ಳೇದಾಗಲಿ ಕೊಟ್ಟಿರೋದೇ ಹೊರತು ನಿಮಗಲ್ಲ. ಅವ್ರು ಎಷ್ಟು ಬಡವರಿರ್ತಾರೆ ಗೊತ್ತಾ ಅಂಥವ್ರು, ಪಾಪ ಯಾವ ಸಹಕಾರ ಇಲ್ಲ, ದುಡ್ಡು ಏನು ಮಾಡಿ ಇಸ್ಕೊಳ್ಳೋದಿಲ್ಲ ಅವ್ರು. ಯಾತಕ್ಕೆ ಅದು ಮಿಸ್ಯೂಸ್ ಆದರೆ ದುಡ್ಡು ಇಸ್ಕೊಂಡ್ರೆ ಮಿಸ್ಯೂಸ್ ಮಾಡಿ ದುಡ್ಡು ಇಸ್ಕೊಳ್ಳೋದೇ ಮಿಸ್ಯೂಸ್ ಫಸ್ಟ್. ಅದು ಒಪ್ಪೋದಿಲ್ಲ. ಈ ದೀಕ್ಷೆ ಇಟ್ಕೊಂಡಿದ್ದಕ್ಕೆ ಅಂತ ವಿದ್ಯೆ ಇತ್ತೀಚೆಗೆ ಅಂತ ಕಡಿಮೆ ಆಯ್ತಲ್ಲ, ಅಂತ ಜನಗಳು ಹೊರಟೋದ್ರಿ. ಈಗಾಗಲೇ ತುಂಬ ಜನ ಇವತ್ತು ಅಂತ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗಾಗಲೇ ಎಷ್ಟೋ ಜನ ಅಂತವ್ರು ಇದ್ದವ್ರು ಈಗಿಲ್ಲ, ತುಂಬ ಜನ ಕಡಿಮೆ. ಎಲ್ಲೋ ಹುಡ್ಕೊಂಡು ಹೋಗ್ಬೇಕಷ್ಟೇ. ಹಿಂದೆ ಸಾಮಾನ್ಯ ಹಳ್ಳಿ ಹಳ್ಳಿಗೆ ಅಂತವ್ರು ಸಿಗ್ತಾ ಇದ್ರು, ಅಂಥವ್ರು ಸಿಗೋದಿಲ್ಲ ಇವತ್ತು. ಅದಕ್ಕೆ ಮಂತ್ರ ಸಿದ್ಧಿ ಎಂದು ಕೂಡ ಕಮರ್ಷಿಯಲ್ ಆಗಬಾರದು. ಇವತ್ತು ಕಲಿಯುಗ ಬರೀ ದುರ್ಯೋಧನ ಕಲಿ ಅಂತಾರೆ, ಸುಯೋಧನ ಕಲಿ ಧನ. ಅದಕ್ಕೆ ಕಲಿಯುಗದಲ್ಲಿ ಧನಕ್ಕೆ ಭಾರಿ ಮಹತ್ವ, ಹೆಸರಿನಲ್ಲೇ ಧನ ಇದೆ ಅವರಿಗೆ. ಧನಕ್ಕೋಸ್ಕರ ಏನು ಮಾಡ್ತಾನೋ ಅದೆಂದೂ ನಿಮಗೆ ಸಿದ್ಧಿ ನಿಮಗೂ ಬರೋದಿಲ್ಲ, ಲೋಕಕ್ಕೂ ಉಪಕಾರ ಆಗೋದಿಲ್ಲ. ಈ ಸಾಮಾನ್ಯ ಮಂತ್ರತಂತ್ರ ಬಿಟ್ಬಿಡಿ. ಎರಡು ಡಾಕ್ಟರ್ಸೇ ಇರ್ತಾರೆ, ಅವ್ರು ಒಳ್ಳೇದಕ್ಕೆ ದೃಷ್ಟಿಯಿಂದ ಕೊಡೋ ಡಾಕ್ಟರ್ ಸಿದ್ಧಿನೇ ಬೇರೆ ಇರುತ್ತೆ. ಸಾಮಾನ್ಯವಾಗಿ ಅವ್ರು ಕೊಡೋ ಭಾರಿ ಚೀಪ್ ಔಷಧಿ ಕೊಡ್ತಾರೆ, ದೊಡ್ಡ ರೋಗ ವಾಸಿ ಮಾಡಿರ್ತಾರೆ. ದುಡ್ಡು ಜಾಸ್ತಿ ಇಸ್ಕೊಳ್ಳೋದಿಲ್ಲ, ಅವ್ರು ಎಲ್ಲರಿಗೂ ಒಂದೇ ಸ್ಟ್ಯಾಂಡರ್ಡ್, ಐವತ್ತೋ ನೂರ ಅಷ್ಟೇ ಅವರು. ಅದು ಹೆಚ್ಚು ಬಿಲ್ ಮಾಡ್ತಾರಲ್ಲ ಅವರಿಗೆ ಟೆಸ್ಟ್ ಇರೋದಿಲ್ಲ. ಅವರಿಗೆಲ್ಲ ಏನಿದ್ರು ಸತ್ಮೇಲೆ ಬಾಡಿ ಮೇಲೆ ದುಡ್ಡು ಮಾಡಬೇಕೇ ಹೊರತವರು, ರೋಗ ವಾಸಿ ಮಾಡಿ ದುಡ್ಡು ಮಾಡೋರು ಕಡಿಮೆ. ಅದು ಎಕ್ಸೆಪ್ಷನ್ಸ್ ಇರ್ಬೋದು. ಅದು ಆ್ಯಸ್ ಅ ರೂಲ್ ಹೇಳಕ್ಕೆ ಹೊರಟ್ರೆ ಎಲ್ಲಿ ನಿಮಗೆ ಲೋಕ ಕಲ್ಯಾಣ ದೃಷ್ಟಿಯಿಂದ ಈ ಕಡೆ ಜನಕ್ಕೆ ಒಳ್ಳೆಯದಾಗಲಿ ಈ ಆ್ಯಂಗಲ್ಲು, ದೇವ್ರ ಪ್ರೀತನಾಗಲಿ ಆ ಆ್ಯಂಗಲ್, ಎರಡು ಆ್ಯಂಗಲ್ ಜೊತೆಗಿಟ್ಕೊಂಡ ಅಂದರೆ ವಂಡರ್ಸ್ ಮಾಡ್ತಾರೆ. ಮತ್ತು ರಾಯರಂಥವ್ರು ಒಳ್ಳೆ ಎಕ್ಸಾಂಪಲ್ ಅದಕ್ಕೆ. ಎಂದು ವಾಮಾಚಾರದ ಟ್ರೇಸ್ ಕೂಡ ಇಲ್ಲ, ಹತ್ರ ಬಂದವರು ಸೋತ್ರ, ಅವ್ರ ಹತ್ರ ಹತ್ರ ಬಂದವರು ಸೋತ್ ಹೋಗ್ತಾ ಇದ್ರು. ಇದು ಅವರ ಶಕ್ತಿ. ಶ್ರೀಮನ್ ಮಧ್ವಾಚಾರ್ಯರೇ ಒಂದು ಸರ್ತಿ ದ್ವಾರಕ್ಕೆ ಹತ್ರ ಸಂಚಾರ ಮಾಡ್ತಾ ಇರ್ತಾರೆ. ಇವತ್ತಿನ ದ್ವಾರಕ್ಕೆ ಸಂಚಾರ ಮಾಡ್ತಿದ್ದ ಕಾಲಕ್ಕೆ ಒಬ್ಬ ಅಲ್ಲಿಯ ಒಬ್ಬ ಗೌಡ ಅಲ್ಲಿಯ ದೃಷ್ಟಿಯಲ್ಲಿ ಆತ ಒಂದು ಚಾಲೆಂಜ್ ಹಾಕ್ತಾನೆ ಆಚಾರ್ಯರಿಗೆ, ದೊಡ್ಡ ಚಾಲೆಂಜ್. ಕೆಲವು ವೇದದ ಔಷಧಿ ಸೂಕ್ತ ಅಂತ ಇದೆ, ಋಗ್ವೇದದಲ್ಲಿ ಬರುತ್ತೆ. ಆ ಸೂಕ್ತದ ಕೆಪ್ಯಾಸಿಟಿ ಏನು ಅಂದರೆ, ಇವತ್ತು ಆ ದೃಷ್ಟಿಯಿಂದ ವೇದಗಳನ್ನು ಯಾರೂ ಓದಿಲ್ಲ, ಪ್ರತಿಯೊಂದು ಸೂಕ್ತಗಳಿಗೂ ಕೂಡ ಒಂದೊಂದು ಬೆನಿಫಿಟ್ ಹೇಳ್ತಾರೆ. ಈ ಸೂಕ್ತ ಈ ಸಿದ್ಧಿ ಆಗುತ್ತೆ, ಪ್ರಾಸ್ಪೆಕ್ಟ್ಸ್ ಆಫ್ ಕೋರ್ಸ್ ಇದ್ದಾಗೆ ಆ ಮಂತ್ರದ ಸಿದ್ಧಿ ಏನು ಅಂತ ಹೇಳ್ತಾರೆ. ಆ ಮಂತ್ರದ ಸಿದ್ಧಿಯಂತೆ ಅದಿರೋದೊಂದು ಐದು ನಿಮಿಷ ಹೇಳಿದರೆ ಸಾಕು ಮ್ಯಾಕ್ಸಿಮಮ್ ಅಷ್ಟೆ. ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ, ಒಂದು ಕಾಳು ಒಣಗಿದ ಕಾಳು ಇಟ್ಕೊಂಡು ಹೇಳಿದರೆ ಅದು ಆಗಲೇ ಮೊಳಕೆ ಬರುತ್ತೆ. ಇದನ್ನು ವೇದದಲ್ಲೇ ಹೇಳ್ತಾರೆ ನಿಮ್ಮ ಎದುರಿಗೇನೆ. ಅದಕ್ಕೆ ನೀಲಲ್ಲಿಟ್ಟು ಭೂಮಿಯಲ್ಲಿ ನೀರು ಹಾಕಬೇಕಾಗಿಲ್ಲ, ಕೈಲಿಡ್ಕೊಂಡು ಹೇಳಿದರೂ ಕೂಡ ಅದು ಮೊಳಕೆ ಬರಬೇಕು, ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ಅವನು ಚಾಲೆಂಜ್ ಶುರು ಮಾಡಿದ್ದೆ, ಯಾರೇ ಬಂದರೂ ಕೂಡ ವೇದ ಹೇಳ್ತಾ ಇದೆ, ಆದರೆ ಇದನ್ನು ಪ್ರೂವ್ ಯಾರೂ ಮಾಡಿಲ್ಲ. ನಾನು ವೇದ ಮಂತ್ರ ನಾನು ಹೇಳ್ತಾನೆ ಇದ್ದೇನೆ ಎಷ್ಟೋ ದಿವಸದಿಂದ, ಏನೇನೂ ಆಗಿಲ್ಲ. ಸಾವಿರಾರು ಕಾಳು ವೇಸ್ಟ್ ಆದವೆ ಹೊರತು ಒಂದು ಕಾಳು ಮೊಳಕೆ ಹೊಡೆದಿಲ್ಲ. ವೇದ ಪ್ರಮಾಣ ಪ್ರೂವ್ ಮಾಡ್ತೇನೆ ಅಂತ ಚಾಲೆಂಜ್ ಹಾಕಿದ್ದವ್. ಎಷ್ಟೋ ಜನ ಹೋದ ಪಂಡಿತರುಗಳೆಲ್ಲ ಬರೀ ಶಬ್ದದಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಇತ್ತೆ ಹೊರತು ಪ್ರೂವ್ ಮಾಡೋಕ್ಕಾಗಿರಲಿಲ್ಲ. ಆಚಾರ್ಯರಲ್ಲಿಗೆ ಬಂದರು, ಅವರು ಸವಾಲು ಮುಂದಿಟ್ಟ, ನೀ ವೈದಿಕ ಆಚಾರ್ಯ ಹೋದವಲ್ಲೋ, ವೇದ ಮಂತ್ರದ ವೇದ ನಾನು ಹೇಳ್ತೇನೆ, ವೇದಗಳೆಲ್ಲ ಉನ್ಮತ್ತ ಪ್ರಲಭಿತವನ್ನತ ಧೀಮಾನಂ, ಹುಚ್ಚರು ಮಾತಿದ್ದಾಗೆ ಅದಕ್ಕೆ ಯಾವ ಬೆಲೆನೂ ಇಲ್ಲ, ವೇಸ್ಟ್ ಆಫ್ ಟೈಮ್. ಜನ ಇವತ್ತು ಹಾಗೆ ಅವನು ಒಬ್ಬ ಅವತ್ತು ಹೇಳಿದ್ದ, ಇವತ್ತು ಲಕ್ಷಾಂತರದಲ್ಲಿ ಮಾತಾಡ್ತಾರೆ ವೇದಗಳು ಯೂಸ್ಲೆಸ್ ಅಂತ ಹೇಳೋ ಜನ ಇದ್ದಾರೆ. ಅಲ್ಲಿ ಏನೇನು ಅವರು ಹೇಳಿದ ಆಚಾರ್ಯರು ಬಂದು ಫಸ್ಟ್ ಆಚಾರ್ಯರು ಅವರಿಗೆ ಅವನು ಏನು ಅರ್ಥ ಆಗೋದಿಲ್ಲ, ವಾಕ್ಯಾರ್ಥ ಅರ್ಥ ಆಗೋದಿಲ್ಲ ಅವನಿಗೆ. ಅವ್ರು ಏನು ಮಾಡಿ ಪ್ರೂವ್ ಮಾಡಬೇಕಷ್ಟೇ. ಈಗ ಏನು ನಂಬಿದ್ರು ಹೇಳಕ್ಕೆ ತಯಾರಿಲ್ಲ ಅವನು. ಆಚಾರ ತಕ್ಷಣ ಹೇಳ್ತಾರೆ ಅದು ತಂತ್ರಶಾಸ್ತ್ರ, ಅದು ಇದಲ್ಲ, ಕೊಡು ಅಂತ ಹೇಳಿ ನಮ್ಮ ಕೈಯಲ್ಲಿ ಕೊಡು ಇಸ್ಕೊತ ಅದೇ ಬೀಜನೇ. ಮತ್ತೆ ನಮ್ಮ ಬೀಜ ಉಡುಪಿಯಿಂದ ತಂದಿದ್ದೀವಿ ಅಂತ ಹೊಡೋದಿಲ್ಲ ಮತ್ತೆ ಅವರು. ಕೆಲವರು ಇರ್ತಾರೆ ಹೂವು ತಗೊಳ್ಳಾಗ ನಮ್ಮ ಮೊಳ ಹಾಕಿ ಕೊಡ್ತೀವಿ, ನಿಮ್ಮ ಮೊಳ ಕೊಡೋದಿಲ್ಲ ಅವರು. ಅವ್ರಗಳ ಅಂದರೆ ಅರ್ಧ ಮೊಳ ಇರುತ್ತೆ ಅದು, ನಾವು ಹೇಳಿ ನಿಮ್ಗೆ ಕೊಡೋದಿಲ್ಲ ಅವ್ರು ಬೇರೆ ಕಡೆ ಹೋಗಿ ಅಂದ್ಬಿಡ್ತಾರೆ. ಯಾಕಂದ್ರೆ ಅವರಿಗೆ ಮೋಸ ಮಾಡೋದು ಗೊತ್ತಾಗುತ್ತೆ ಅಂತ ತಪ್ಪಿಸ್ಕೊಂಡ್ಬಿಡ್ತಾರೆ. ಆಚಾರ ಉಡುಪಿಯಿಂದ ಹೋಗಿದ ಬೀಜ ಅಲ್ಲ ಅದು, ಅವನೇ ಇಸ್ಕೊಂಡು ಬೀಜ ಕೊಡು ಅಂತ ಇಸ್ಕೊತಾರೆ. ಅಂದರೆ 100% ವ್ಯಾಲಿಡಿಟಿ ತೋರಿಸ್ಬೇಕು. ಅದಕ್ಕೆ ಅವ್ರು ಎದುರಿಗೆ ಹಿಡ್ತಾರೆ, ಕೈಲಿ ಹಿಡ್ಕೊಂಡು ನೆಲ ಮೇಲೆ ಇಟ್ಟಿಲ್ಲ, ಕೈಲಿ ಹಿಡ್ಕೊಂಡಿದ್ದಾರೆ, ಹಾಗೇನೆ ಹಾಗೆ ಹಿಡ್ತಾ ಇದ್ದಾರೆ ಸೂಕ್ತ. ನೋಡ್ತಾ ಇದ್ದಾನೆ ಆಶ್ಚರ್ಯ. ಆಚಾರ್ಯ ಏನು ಮಾಡಿದರೆ ಸಾಕಾಗಿತ್ತು? ಆ ಒಂದು ಬೀಜ ಮೊಳಕೆ ಬಂದರೆ ಸಾಕಾಗಿತ್ತು. ಆ ಬೀಜ ಯಾವುದು ಅಂತ ಹೇಳ್ತಾರೆ, ಹೆಸರುಕಾಳು ಅಂತ ಹೇಳ್ತಾರೆ. ಹೆಸರುಕಾಳು ಒಂದು ಹೆಸರುಕಾಳು ಹಿಡ್ಕೊಂಡಿದ್ದಾರೆ, ಮೊಳಕೆ ಬಂದರೆ ಗೆದ್ದಾಗ ಲೆಕ್ಕ. ಆಚಾರ ಬರೀ ಮೊಳಕೆ ಬರೆಸಲಿಲ್ಲ, ಐದು ನಿಮಿಷದಲ್ಲಿ ಸೂಕ್ತ ಮುಗಿದ್ರೆ ಆ ಅದು ಮೊಳಕೆ ಬಂತು, ಬೆಳೀತು, ಹೂ ಬಿಡ್ತು, ಕಾಳು ಬಿಡ್ತು. ಒಂದು ಹೆಸರುಕಾಳು 100 ಕಾಳಾಯಿತು, ತೊಗೊಂಡು ತಗೋ ಅಂತ ಕೊಟ್ರು ಇಮಿಡಿಯೇಟ್ಲಾಗಿ, ಒಂದು 5 ನಿಮಿಷದಲ್ಲಿ. ಇದು ತಂತ್ರಶಾಸ್ತ್ರದ ಗ್ರೇಟ್ನೆಸ್. ಆ ರೀತಿ ವೇದ ಓದಿದ್ರೆ ಆಗ ಇವತ್ತಿಗೆ ಎಲ್ಲರೂ ಖಾಲಿ ಬಿಡ್ತಾರೆ ವೇದ ಅಂತೆ. ಇವಾಗ ಸುಮ್ಮನೆ ಲೆಕ್ಚರ್ ಹಿಡ್ಕೊತಂದ್ರೆ ಈಗ ಖಾಲಿ ಬಿಡೋದಿಲ್ಲ, ಅದನ್ನು ಯಾರು ಮಾಡಿ ತೋರಿಸ್ಬೇಕು. ಅದನ್ನು ಆ ರೀತಿ ಮಾಡಿ ತೋರಿಸಿದ್ದಕ್ಕೆ ಅವ್ರು ಎಷ್ಟು ಆಶ್ಚರ್ಯಪಟ್ಟಿರ್ಬೇಕು. ನೀವೇ ಯೋಚನೆ ಮಾಡಿ, ರಾಯರು ಅಂತ ಕೆಲಸ ಮಾಡಿದ್ರು, ಎಲ್ಲ ಒಂದು ಕೊಡಬೇಕು, ಒಂದು ದೊಡ್ಡ ಯಾವನೊಬ್ಬನ ಪ್ರಶ್ನೆ ಕೇಳಿದೆ. ಮತ್ತೆ ಎಲ್ಲರೂ ಪ್ರಶ್ನೆ ಕೇಳಿ ಎಲ್ಲ ಕಾಲಕ್ಕೆ ಇದ್ದೇ ಇರ್ತಾರೆ. ಅವ್ರನ್ನ ಚಾಲೆಂಜ್ ಮಾಡಿದಾಗ ಅವ್ರು ಗೊತ್ತಿತ್ತು, ನಮ್ಮ ಗುರುಗಳು ಮಾಡಿದ್ದಾರೆ, ಮಧ್ವಾಚಾರ್ಯ ಮಾಡಿ ತೋರಿಸಿದ್ದಾರೆ ಅಂತ ಹೇಳಿದರು. ಅವ್ರು ಮಾಡಿದ ಕೆಲಸ ಒಂದು 2 ಸರ್ತಿ ತೋರಿಸ್ತಾರೆ ಮಂತ್ರಸಿದ್ಧಿನ. ಒಂದು ತಿರುಕಾಟುಪಳ್ಳಿ ಅಂತ ಒಂದು ಊರಿದೆ ತಮಿಳುನಾಡಿನ, ಮುಸರಿ ಅಂತ ಹೋಗ್ತೀವಲ್ಲ, ಅದರಿಂದ ಮುಂದೆ ಹೋದರೆ ಶ್ರೀರಂಗದಿಂದ ಮುಂದೆ ಹೋಗಬೇಕು. ತಿರುಕಾಟುಪಳ್ಳಿ ಅಂತ ಒಂದು ಊರು, ಅದಿನ್ನೂ ರಾಘವೇಂದ್ರ ಸ್ವಾಮಿಗಳು ಆಗಷ್ಟೇ ಇನ್ನೂ ಕೂಡ ಅವರು ಪೂರ್ವಾಶ್ರಮ ಮದುವೆ ಆಗಿತ್ತು, ಒಂದು ಮಗು ಇತ್ತು ಅಷ್ಟೇ. ಭಾರಿ ಬಡತನದಲ್ಲಿದ್ದವರು, ಅವರು ಕುಂಭಕೋಣಕ್ಕೆ ಹೋಗಬೇಕು ಅಂತ ತಮ್ಮ ಗುರುಗಳ ಹತ್ರ ಹೋಗೋಕ್ಕೆ ಅಂತ ಹೊರಟಿದ್ದವರು ಆ ಊರಲ್ಲಿ ಇಳ್ಕೊಂಡ್ರು. ನೀವು ಕತೆ ಕೇಳಿರ್ತೀರಿ. ಅವ್ರಿಗಿನ್ನೂ ಊಟ ಆಗಿಲ್ಲ, ಹೆಂಡತಿ ಇದ್ದಾಳೆ, ಚಿಕ್ಕ ಮಗು ಇದೆ, ಅಲ್ಲೊಂದು ದೇವಸ್ಥಾನ ಇದೆ, ರುದ್ರದೇವರ ದೇವಸ್ಥಾನ ಅದು. ಅಲ್ಲಿ ರಾಯರು ಯಜುರ್ವೇದಿಗಳು, ರಾಯರು ಯಜುರ್ವೇದಿ ಶ್ರೀರು ಚಮಕ ಚಮಕ ಭಾರಿ ಪ್ರಸಿದ್ಧ. ಅವರು ಪಕ್ಕದಲ್ಲೇ ಕಾವೇರಿ ನದಿ, ಎಷ್ಟು ಹತ್ರ ಇದೆ ಗೊತ್ತಾ ನಿಮಗೆ? ಇದು ಪೆಂಡಾಲ್ ದೂರ ಇನ್ನೂ ಕೂಡ, ಇಷ್ಟು ಹತ್ರದಲ್ಲೇ ಕಾವೇರಿ ನದಿ, ಅಲ್ಲಿ ಪಕ್ಕದಲ್ಲೇ ದೇವಸ್ಥಾನ. ಅಲ್ಲಿ ಕೂತ್ಕೊಂಡು ಜೋರ ನಮಕ ಹೇಳ್ತಾ ಕೂತಿದ್ದಾರೆ. ಅರ್ಚಕ ನೋಡ್ತಾನೆ ಅವ್ರನ್ನ, ಅವ್ರ ಉಚ್ಚಾರಣೆ ಕೇಳಿ ಭಾರಿ ಆಶ್ಚರ್ಯ ಪಡ್ತಾರೆ. ಯಾಕಂದ್ರೆ ಅವ್ರದ್ದು ಸಾಮಾನ್ಯರಲ್ಲ, ದೇವಸ್ವಭಾವೋ ದಿವಿಜದ್ರುಮೋಯಂ, ಒಳ್ಳೆ ವಿಶೇಷವಾದಂಥ ಅವತಾರ ಪುರುಷರವರು, ಅಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಆಗ ಅವರು ಬಂದು ಮಾತಾಡಿಸ್ತಾನೆ ಅರ್ಚಕ, ಎಲ್ಲಿಂದ ಬಂದರೆ ಎಲ್ಲಿ ಹೋಗಬೇಕು ಕೇಳ್ತಾನೆ. ಈ ಹೇಳ್ತಾ ಮುಂದೆ ಮುಕ್ಕೋಣಕ್ಕೆ ಹೋಗ್ತಾ ಇದ್ದೆ ಇವರ ಹತ್ರ ಅಂತ ಹೇಳಿದ ತಕ್ಷಣ ಒಂದು ಕೆಲಸ ಮಾಡಿ, ಊಟದ ವ್ಯವಸ್ಥೆ ಅಂತಾರೆ. ಊರಿಗೆ ಹೊಸಬ ನಾನು, ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಇಲ್ಲೊಬ್ರು ಯಾರೋ ದೊಡ್ಡ ಉತ್ಸವ ಮಾಡ್ತಾ ಇದ್ದಾರೆ, ಅಲ್ಲಿ ನೀವು ಹೋಗಿ, ಎಲ್ಲರಿಗೂ ಆಹ್ವಾನ ಇದೆ, ನೀವು ನಾನು ಬರ್ತೇನೆ, ನೀವೆಲ್ಲ ಹೋಗೋಣ ಅಂತ ಕಳಿಸ್ತಾನೆ. ಹೊಟ್ಟು ಅಲ್ಲಿಂದೇನು ಫರ್ಲಾಂಗ್ ದೂರ ಅಷ್ಟೇ, ಇವತ್ತು ಆ ಮನೆ ಕೂಡ ಇದೆ, ಆ ಮನೆಯೂ ಇದೆ. ಅಲ್ಲಿಗೆ ಹೋಗ್ತಾರೆ ರಾಯರ್, ಇವ್ರ ಮಹಿಮೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಹೋಗ್ತಾರೆ, ಅವನು ಇವರು ಇದಾಗಿದ್ರು ನೋಡೋದಕ್ಕೆ, ಒಳ್ಳೆ ಸುಂದರ ಆಕಾರ, ಆರೋಗ್ಯವಂತ ಶರೀರ. ಯಜಮಾನ ನೋಡ್ದ, ತುಂಬ ಜನ ಸೇರಿಬಿಟ್ಟಿದ್ದಾರಲ್ಲ ಊಟ ಅಂದರೆ, ಇವತ್ತು ಸಿಕ್ಕಾಬಿಟ್ಟಿದ್ದಾರೆ ಎಲ್ಲರಿಗೂ ಗೊತ್ತಿದೆ. ಎಲ್ಲ ಜನಸ್ತೇವೆ ತುಂಬ, ಅಷ್ಟು ಜನ ಗಂಧ ಕೊಡಬೇಕಲ್ಲ, ಅದಕ್ಕೆ ಒಳ್ಳೆ ಶರೀರ ಇದ್ದಾರೆ, ಗಂಧ ತೇರಿ ಕೆಲಸ ಅಂತೇಳಿ ದೊಡ್ಡ ಸಾಣೆಕಲ್ಲು ಗಂಧ ತೇರಿ ಅಂತ ಕೆಲಸ ಕೊಟ್ಟ. ಉಳಿದವರ ಏನು ಯಾರು ಗೊತ್ತಾ ಅಂತ ಲೆಕ್ಚರ್ ಹೊಡಿಬೋದಾಗಿತ್ತು. ಜ್ಞಾನಿಗಳು ಯಾವಾಗ ತಮ್ಮ ಬಗ್ಗೆ ಹೇಳ್ಕೊಳ್ಳೋದೇ ಇಲ್ಲ. ಆಯ್ತು ಗಂಧ ತೇ ಅಂತ ಕೂತ್ಕೊಷ್ಟೇ, ದೇವರು ಸೇವ ಅಂತ ಕೂತ್ಕೊಂಡು ಗಂಧ ಸಪ್ಲೈ ಮಾಡ್ತಾ ಇದ್ದಾರೆ. ಅವನೇನು ಮಾಡ್ದ, ಗಂಧ ಎಲ್ಲ ಎಸ್ಕೊಂಡು ಹೋದವತ್ತು ಇವ್ರನ್ನ ಕೇರೆ ಮಾಡಲಿಲ್ಲ. ಜನಗಳ ಸ್ವಭಾವ, ಕೇರೆ ಮಾಡದೇ ಇದ್ದವನು ಒಳ್ಳೆಯವನಾಗಿರ್ತಾನೆ, ಕೇರ್ ಮಾಡೋದಿಲ್ಲ. ಈ ಕೆಲಸಕ್ಕೆ ಬಾರದವನು ಭಾರಿ ಅಗ್ರಸ್ಥಾನ ಕೊಟ್ಟಿರ್ತಾರೆ ಕೆಲವು ಸಲ. ಆ ಸ್ಥಿತಿ ಬಂತು, ಎಲ್ಲ ಹಚ್ಕೊಳ್ಳೋಕೆ ಶುರು ಮಾಡಿದರು. ಪಾಪ ಇವರಿಗೆ ಅನ್ಯಾಯ ಮಾಡಿದ ಒಂದು ದೋಹ ಇತ್ತಲ್ಲ, ತಕ್ಷ್ಟ ಫಲ ಕೊಡುತ್ತೆ. ಅತ್ಯುತ್ಕಟೈ ಪುಣ್ಯ ಪಾಪೈಹಿ ಹೈವ ಫಲಮಷ್ಣುತೆ. ನಾವು ಪುಣ್ಯ ಫಲ ಕೊಡುತ್ತೆ, ಪಾಪನೂ ಫಲ ಕೊಡುತ್ತೆ. ದೊಡ್ಡ ಪುಣ್ಯ ಮಾಡಿದಾಗ ಇನ್ಸ್ಟೆಂಟ್ ಪುಣ್ಯ ಫಲ ಕೊಡುತ್ತಂತೆ, ದೊಡ್ಡ ಪಾಪ ಇನ್ಸ್ಟೆಂಟ್ ಫಲ ಕೊಡುತ್ತೆ. ಅವರು ದೊಡ್ಡ ಪಾಪ, ದೊಡ್ಡವಾಗಿ ಅವಮಾನ ಮಾಡಿ ದೊಡ್ಡ ಪಾಪ. ಗಂಧ ಹಚ್ಕೊಂಡ್ರೆ ಸುಡ್ತಾ ಇದೆ, ಬೆಂಕಿ ಸುಡ್ತಾ ಇದೆ. ಅದು ಒಂದು ಗಂಧ ಹಚ್ಕೊಳ್ಳೋದು ಬೆಂಕಿ ಆಗಿರುತ್ತಲ್ಲ, ಗಂಧ ಹಚ್ಕೊಂಡ್ರೆ ತಣ್ಣಗಾಗುತ್ತೆ, ಅಷ್ಟು ಶಕ್ತಿ ಗಂಧದ್ದು. ಉಲ್ಟಪಲ್ಟಾಗ್ತಾ ಇದೆ, ಆಶ್ಚರ್ಯ ಆಯಿತು. ಅವಾಗ ಗಂಧ ತೆಗೆದವ್ರು ಯಾರೋ ಆಗ ಹುಡ್ಕೊಂಡು ಬಂದ ಅವನು, ಇವ್ರು ಗಂಧ ತೆಗಿತಾ ಇದ್ದಾರೆ. ಅವ್ರು ಏನು ಕೆಟ್ಟದಾಗಲಿ ಅಂತ ಗಂಧ ತೆಗೆದಿಲ್ಲ, ಅಗ್ನಿಸೂಕ್ತ ಹೇಳ್ತಾ ಗಂಧ ತೆಗೆದಿದ್ದಾರೆ ಅಷ್ಟೇ. ಅಗ್ನಿಸೂಕ್ತ ಹೇಳ್ತಾ ಗಂಧ ಇದ್ದಾರೆ, ಅಗ್ನಿ ಬಂದಿದೆ ಆಗ್ಲೇನೆ. ಅದಕ್ಕೆ ಹಿಂದಿನ ಕಾಲದ ಜನ ಯಾತಕ್ಕೆ ಹೀಟ್ರ್ ಮಾಡಲಿಲ್ಲ ಅಂದರೆ, ಅಗ್ನಿಸೂಕ್ತ ಹಿಡಿದ ತಕ್ಷಣ ಬೆಂಕಿ ಬಂದುಬಿಡ್ತಾರೆ. ಹಾಗೆ ಇವತ್ತು ಮಳೆ ಬೇಕಲ್ಲ, ವರ್ಣಸೂಕ್ತದಲ್ಲಿ ಮಳೆ ದಬಾಬ ಸುರಿತಾ ಇತ್ತು. ಅಂಥ ನ್ಯಾಚುರಲಿ ಅವ್ರಿಗೆ ಸಮಾಜನ ಉದ್ಧಾರ ಮಾಡ್ತಿದ್ರೆ ಹೊರತು ಯಂತ್ರ ಮೇಲೆ ಡೆವಲಪ್ ಆಗಲಿಲ್ಲ. ಇವತ್ತೆಲ್ಲ ಯಂತ್ರ, ಹಿಂದೆ ಎಲ್ಲ ಮಂತ್ರ. ಮಂತ್ರ ಅಂಬೋದು ಯೂನಿವರ್ಸಲ್, ಅದು ಯಂತ್ರ ಭಾರಿ ಕಾಸ್ಟ್ಲಿ. ಆಮೇಲೆ ಕೈ ಕೊಟ್ಟರೆ ಬರ್ತಾ 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 ಹಳೆಯದಾದ್ಮೇಲೆ ಸ್ಕ್ರ್ಯಾಪ್ ವ್ಯಾಲ್ಯೂ ಗೊತ್ತಲ್ಲ ನಿಮಗೆ. ಹಳೆ ಯಂತ್ರ ಮಾಡಬೇಕಾದ್ರೆ ತೂಕದ ಮೇಲೆ ಮಾರಿಬಿಡ್ತಾರೆ ಅದು, ಹಳೆ ಯಂತ್ರ. ನ್ಯೂಸ್ ಪೇಪರೇ ಮರು ದಿವಸ ತೂಕದ ಮೇಲೆ ಮಾರ್ತಾರಲ್ಲ, ಹಾಗೆ ಅವತ್ತಿನ ದಿವಸ ಹೊಸ ದುಡ್ಡು ಫುಲ್ ದುಡ್ಡು ಮರು ದಿವಸ ತೂಕದ ವ್ಯಾಲ್ಯೂ ಅಷ್ಟೇ, ಒಂದು 10% ಬರೋದಿಲ್ಲ ಅದರೊಳಗೆ. ಯಂತ್ರಕ್ಕೆ ಅದು ತುಕ್ಕ ಹಿಡಿಯುತ್ತೆ, ಲೈಫ್ ಶಾರ್ಟ್. ಮಂತ್ರಕ್ಕೆ ಆ್ಯಂಟಿಕ್ ವ್ಯಾಲ್ಯೂ, ಹಳೇದಾಗ್ತಾ ಆಗ್ತಾ ಹೋದಂತೆ ಅದರ ವ್ಯಾಲ್ಯೂ ಭಾರಿ ಜಾಸ್ತಿ ಆಗಿಬಿಡುತ್ತೆ. ಅದೇ ಡಿಫರೆನ್ಸ್. ಹಿಂದಿಂದೆಲ್ಲ ಬೇಸ್ಡ್ ಆನ್ ಫಿಲಾಸಫಿ ಬದುಕ್ತಾ ಇದ್ರಲ್ಲ, ಅದು ಮಂತ್ರದಿಂದಾಗಿ ಅವ್ರ ಶಕ್ತಿ ತುಂಬ ಜಾಸ್ತಿ ಇರ್ತಿತ್ತು. ಇವತ್ತಿನ ದಿವಸ ಯಂತ್ರದಿಂದಾಗಿ ಆ ಶಕ್ತಿ ತುಂಬ ಕಡಿಮೆ ಆಗಿಬಿಟ್ಟು ಯಂತ್ರನೂ ಹೋಗುತ್ತೆ ಇವನು ಹೋಗಿಬಿಡ್ತಾನೆ. ಅದಕ್ಕೆ ಯಂತ್ರ ಬೇಡ ಅಂತ ಹೇಳೋದಿಲ್ಲ, ಅದು ಅಲ್ಟಿಮೇಟ್ ಅಂತ ತಿಳ್ಕೋಬಾರ್ದು ಅಷ್ಟೇ. ನಮಗೆ ಕೆಲವು ಕೆಲಸಕ್ಕೆ ಯಂತ್ರನೇ ಸಾಕು, ಕೆಲವಕ್ಕೆ ಮಾತ್ರ ಮಂತ್ರನೇ ಬೇಕೇ ಹೊರತು ಪುಣ್ಯಕ್ಕೆ ಒಂದು ಯಾವುದು ಟೇಪ್ ರೆಕಾರ್ಡರ್ ಮಾಡಿ ಸಂಧ್ಯಾವನ್ನ ಮಂತ್ರ ಮಾಡಿಬಿಟ್ಟು ಬೆಳಿಗ್ಗೆ ಹಾಕಿಬಿಡೋದು ಸ್ವಲ್ಪ ಹೊತ್ತು, ತಾನು ನಿದ್ದೆ ಹೊಡಿತಿರೋದು ಬಂದು ಬಂದು ಕ್ಯಾಸೆಟ್ ಹಾಕಿ ಹೋಗ್ಬಿಡೋದು ನಡಿ ಅಂತೇಳಿ, ಅದರಿಂದ ಸಿದ್ಧಿ ಬರುತ್ತೆ ಅಂತ ಹೇಳ್ಕೊಂಡ್ರೆ ಅದು ಯಂತ್ರದ ಸಿದ್ಧಿ, ಮಂತ್ರ ಸಿದ್ಧಿ ಆಗೋದಿಲ್ಲ. ಬೈಯೆಲ್ಲ ಬೆಂಕಿ ಆಗ ನೋಡ್ತಾರೆ, ಬಂತಾರೆ ಸ್ವಾಮಿ ಏನು ಅಂತ ಕೇಳಿದ್ರೆ ಅವರು ಅವ್ರಿಗೆ ಜ್ಞಾನಿಗಳೇ, ಓ ಹೀಗಾಯ್ತಾ, ನಾನು ಮಾಡಿದ್ದಲ್ಲ, ಅಗ್ನಿದೇವರೇ ಕೋಪ ಮಾಡ್ಕೊಂಡಿದ್ದಾರೆ, ಅದಕ್ಕಾಗಿದೆ, ಯೋಚನೆ ಮಾಡಬೇಡಿ ಅಂತೇಳಿ ಗಂಧನ ಬರೀ ಮುಟ್ತಾರಷ್ಟೇ, ಮುಟ್ಬಿಟ್ಟು ವರ್ಣ ಸೂಕ್ತ ಹೇಳ್ತಾರೆ, ಅದು ವಯಸ್ಸಾದಾಗ ಆಗಿಬಿಡುತ್ತೆ ತಕ್ಷಣ. ಎಲ್ಲರಿಗೂ ಇವ್ರದ್ದು ಎಲ್ಲ ಕಾಬೇರು ಯೋಚನೆ ಕೂಡ ಇಲ್ಲ, ಎಂಥ ಶಕ್ತಿ ಇತ್ತು ಅವರಿಗೆ, ಇದು 20 ವರ್ಷ ಕೂಡ ಆಗಿರಲಿಲ್ಲ ಆಗ ಅವರಿಗೆ, ಅಂಥ ಒಂದು ಬ್ರಿಲಿಯನ್ಸ್ ಇತ್ತು, ಅಂಥ ಒಂದು ಸಿದ್ಧಿ ಬಂದಿತ್ತು. ಜನಕ್ಕೆ ಆಶ್ಚರ್ಯನೇ ಆಶ್ಚರ್ಯ, ಸುದ್ದಿ ಮುಟ್ಟಿದ್ದು ಹುಡ್ಕೊಂಡು ಹೋದರೆ ಇಲ್ಲ, ಅಲ್ಲಿ ಹೊರಟ್ಬಿಟ್ಟಿದ್ದಾರಾಗಲಿ ಅವರು, ಎನ್ ಕ್ಯಾಶ್ ಮಾಡ್ಕೊಂಡಿದ್ರೆ ಇವತ್ತು ಅಲ್ಲಿ ಬಂದು ರಾಯರೇ ಆಗಬೇಕಾಗಿದ್ದಿಲ್ಲ ಅವರು, ಅಲ್ಲಿಂದನೇ ಶುರು ಮಾಡಿಬಿಡ್ಬೋದಾಗಿತ್ತು. ಅವ್ರು ಮಾಡಲೇ ಇಲ್ಲ, ಹುಡುಗ ಸಿಗಲೇ ಇಲ್ಲ ಅವರು ಜನಗಳಿಗೆ, ಯಾಕೆ ನನಗಿದು ಬೇಕಿಲ್ಲ, ಈ ಸಿದ್ಧಿಗೆ ನಾನು ಬಂದಿಲ್ಲ ಅಂಥೇಳಿ, ಈ ಸಿದ್ಧಿಗೆ ನಾನು ಬಂದಿಲ್ಲ, ದೇವರನ್ನ ಕಾಣಬೇಕಾಗಿತ್ತು ಅವರು. ಮುಂದೆ ಅಪರೋಕ್ಷೀಕೃತ ಶ್ರೀಷ ದೇವರನ್ನ ಕಂಡ್ರು, ಅದರ ಪ್ರಭಾವ ಎಷ್ಟು ಶತಮಾನ ಆದರೂ ಕೂಡ ಆಂಟಿಕ್ ವ್ಯಾಲಿ ಅವರು ಇನ್ನೂ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಇಂಥವ್ರು ತುಂಬ ಜನ ಇದ್ದಾರೆ, ರಾಯರು ಎಲ್ಲರಿಗೂ ಗೊತ್ತಿದ್ದಾರೆ, ಆದ್ದರಿಂದ ಅವ್ರ ಬಗ್ಗೆ ಹೇಳ್ತಿರೋ, ರಾಯರ ಬಗ್ಗೆ ಎಲ್ಲರಿಗೂ ಗೊತ್ತಾಗಿಬಿಟ್ಟಿದೆ. ಅಂತಹ ಸಿದ್ಧಿ ಬಂತು, ಅವ್ರು ಪ್ರಚಾರ ಬೇಕಿರಲಿಲ್ಲ ಅವರಿಗೆ, ಸೀದಾ ಹೊರಟು ಮೈ ಮೇಲೆ ಹರಕ ಬಟ್ಟೆ, ಮತ್ತೆ ಹರಕ ಬಟ್ಟೆ ಒಡಕ ಪಾತ್ರೆ ಇಷ್ಟೇ ಅವರ ಆಸ್ತಿ, ಇವತ್ತು ದೊಡ್ಡ ಸಮಾಜಕ್ಕೆ ಅವರ ಆಸ್ತಿ. ಆಗ ನಮ್ಮ ಮಂತ್ರದ ಪ್ರಭಾವ ತಂತ್ರಸಾರ ಎಷ್ಟು ಕೆಲಸ ಮಾಡುತ್ತದೆ ಅಂತ ಹೇಳೋದಕ್ಕೆ ಇವತ್ತು ರಾಯರ ಎಕ್ಸಾಂಪಲ್ ಭಾರಿ ದೊಡ್ಡ ಎಕ್ಸಾಂಪಲ್. ಅದು ಇವತ್ತಿನ್ನು ಆರಂಭ ಹೇಳಿರೋದು ಅಷ್ಟೇನೆ, ಹೇಗೆ ಪೂಜೆ ಮಾಡಬೇಕು ಹೇಳ್ತಾರೆ, ಪೂಜೆ ಹೇಗೆ ಮಾಡೋದು, ಹೋಮ ಹೇಗೆ ಮಾಡೋದು, ಮಧ್ವಾಚಾರ್ಯ ಹೇಳ್ಕೊಡದೆ ಹೋಗಿದ್ದರೆ ರಿಯಲ್ಲಿ ಬಿಸ್ಸಾಗಿ ಹೋಗ್ತಿರ್ತಾರೆ, ಅವರಿಗೆ ನಿಜವಾದ ಪೂಜಾ ಪದ್ಧತಿ ಹೇಳ್ಕೊಡ್ತಾರೆ ಆಚಾರ್ಯ, ಪೂಜೆಯಲ್ಲಿ ಏನೇನು ಸೇರಿದೆ. ಇವತ್ತು ನಾವು ಮಾಡೋ ಪೂಜೆನೇ ಅಲ್ಲ, ತಂತ್ರಸಾರ ಓದ್ದೆ ಪೂಜೆ ಮಾಡಿದರೆ ಅದು ಪೂಜೆ ಆಗೋದೇ ಇಲ್ಲ, ಅದು ಮೆಥಡ್ ಎಲ್ಲ ನಾವು ಮಾಡ್ತಿರೋದಲ್ಲ. ನಿಜವಾದ ಪೂಜಾ ಪದ್ಧತಿ ಹೇಳ್ಕೊಡ್ತಾರೆ, ನಿಜವಾದ ಹೋಮ ಪದ್ಧತಿ ಹೇಳ್ಕೊಡ್ತಾರೆ, ಹೋಮದಲ್ಲಿ ಯಾರ್ಯಾರು ಎಷ್ಟೆಷ್ಟು ಓದಿರಬೇಕು, ಪುರೋಹಿತರು ಹೇಗಿರಬೇಕು, ಆ ವೃತ್ತಿಗಳ ಸಾಮರ್ಥ್ಯ ಎಷ್ಟಿರಬೇಕು ಹೇಳ್ತಾರೆ, ದೇವಸ್ಥಾನ ಹೇಗೆ ಕಟ್ಟಬೇಕು ಆಚಾರ ಹೇಳಿ, ದೇವಸ್ಥಾನ ಹೇಗೆ ಕಟ್ಟಬೇಕು, ಎಲ್ಲಿ ಕಟ್ಟಬೇಕು, ಆ ಎತ್ತರ ಹೇಗಿರಬೇಕು, ಮೂರ್ತಿ ಎತ್ತರ ಹೇಗಿರಬೇಕು, ಗರ್ಭಗುಡಿ ಹೇಗಿರಬೇಕು, ಆ ಕಲ್ಲು ಹೇಗೆ ಆರಿಸ್ಬೇಕು, ಶಿಲೆ ಎಲ್ಲಿಂದ ಆರಿಸ್ಬೇಕು, ಶಿಲೆ ಹೇಗೆ ತರಬೇಕು, ಶಿಲ್ಪಿ ಹೇಗೆ ಮಾಡಬೇಕು ಅದನ್ನು, ಇವತ್ತು ಅಂಥ ಗ್ರಂಥ ನೀವು ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ, ನೆನ್ಪಿಟ್ಕೊಳ್ಳಿ. ಆಗ ಆಚಾರ್ಯರ ತಂತ್ರಸಾರ ಸಂಗ್ರಹ ಎಷ್ಟು ವಂಡರ್ಸ್ ಮಾಡಿ ಹೇಳುತ್ತೆ ಅಂತ ಗೊತ್ತಾದರೆ ಎಲ್ಲರೂ ಟೆಕ್ಸ್ಟ್ ಬುಕ್ ಮಾಡ್ಕೋಬೇಕಾದ್ರೆ, ಶಿಲ್ಪಿಗಳು ಅದನ್ನು ಓದಿಬಿಟ್ರೆ ಫಸ್ಟ್ ಕ್ಲಾಸ್ ದೇವ್ರ ಗ್ರಹ ಮಾಡೋಕ್ಕೆ ಬರುತ್ತೆ. ಎಂಥ ಡಿಮೆಂಡ್ ನಾಳೆ ನೋಡ್ತೀವಿ ಅದನ್ನು, ಮೆಜರ್ಮೆಂಟ್ಸ್ ಹೇಳ್ತಾರೆ ಆಚಾರ್ಯ ಹೇಗಿರಬೇಕು ವಿಗ್ರಹ, ವಿಗ್ರಹ ಹೈಟ್ ಯಾವ್ದಿರಬೇಕು, ಇವತ್ತು ಯಾವುದೋ ಸೆಲೆಕ್ಟ್ ಮಾಡಿಬಿಡ್ತಾನೆ, ಹಾಗೆಲ್ಲ ಮಾಡಬಾರ್ದು, ಹೈಟ್ ಡಿಫೈನ್ ಮಾಡ್ತಾರೆ, ಇಷ್ಟೇ ಹೈಟ್ ಇರಬೇಕು, ಆ ಹೈಟ್ನಲ್ಲಿ ಅಂಗಾಂಗಗಳು ಹೇಗಿರಬೇಕು, ಕೈ ಹೇಗಿರಬೇಕು, ಕಾಲು ಹೇಗಿರಬೇಕು, ಮುಖ ಹೇಗಿರಬೇಕು, ಹಡೆ ಮತ್ತು ಮೂಗಿ ವ್ಯತ್ಯಾಸ ಎಷ್ಟಿರಬೇಕು, ಬಲಗಿವಿ ಎಡಗಿವಿ ಹೇಗಿರಬೇಕು, ಇದೆಲ್ಲ ಲೆಕ್ಕ ಹಾಕಿದರೆ ಶಿಲ್ಪಿಗಳು ಗಾಬರಿ ಆಗಿಬಿಡ್ತಾರೆ, ಅವ್ರು ನೋಡೋಕೆ ಚಂದ ಕಂಡ್ರೆ ಸಾಕತ್ತೆ, ಇನ್ನೇನು ಬೇಕಿಲ್ಲ. ಆದರೆ ಲಕ್ಷಣ ಶಾಸ್ತ್ರ ಬೇರೆ, ಅಪಿಯರೆನ್ಸ್ ಬೇರೆ, ಅಪಿಯರೆನ್ಸ್ನಲ್ಲಿ ಎಷ್ಟೋ ತರುತ್ತೆ ಅದು ಅನರ್ಥಕ್ಕೆ ಕಾರಣ ಆಗುತ್ತದೆ, ಲಕ್ಷಣದಲ್ಲಿ ಅಪಿಯರೆನ್ಸ್ ಚೆನ್ನಾಗಿದ್ದೇ ಇರುತ್ತೆ. ಆದರೆ ಅಂತ ಲಕ್ಷಣ ಶಾಸ್ತ್ರ ಹೊಸ ಶಾಸ್ತ್ರ, ಅದನ್ನೆಲ್ಲ ಆಚಾರ ಹೇಳ್ತಾರೆ. ದೇವಸ್ಥಾನದಲ್ಲಿ ಅಕಸ್ಮಾತ್ ಮೈಲಿಗೆ ಆದರೆ ಏನು ಮಾಡಬೇಕು, ಅದು ನಿಯಮ ಹೇಳ್ತಾರೆ. ಪ್ರತಿಷ್ಠಾಪನೆ ವಿಧಿವಿಧಾನ ಏನು ಅದನ್ನೆಲ್ಲ ಹೇಳ್ತಾರೆ. ಪಾರಾಯಣ ಮಾಡಲು ಎಲ್ಲಿ ಯಾವ ದಿಕ್ಕದಲ್ಲಿ ಕೂತು ಪಾರಾಯಣ ಮಾಡಬೇಕು ಹೇಳ್ತಾರೆ. ಮತ್ತೆ ಋಗ್ವೇದ ಪಾರಾಯಣ ಎಲ್ಲಿ ಕೂತಿರ್ಬೇಕು, ಯಜುರ್ವೇದಲ್ಲಿ ಕೂತು ಪಾರಾಯಣ ಡಿಫೈನ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಮಂತ್ರಗಳನ್ನ ಹೇಗೆ ಉಚ್ಚಾರಣೆ ಮಾಡಬೇಕು, ಮಂತ್ರಗಳ ಶಕ್ತಿ ಎಷ್ಟು, ಯಾವ ಮಂತ್ರಗಳು ಹೇಗಿರಬೇಕು, ಆ ಮಂತ್ರವನ್ನು ಉಚ್ಚಾರಣೆ ಮಾಡೋ ಕ್ರಮ, ಅಂಗನ್ಯಾಸ ಕರನ್ಯಾಸ ಧ್ಯಾನ ಶ್ಲೋಕ ಎಲ್ಲ ಹೇಳಬೇಕು. ಅದಕ್ಕೆ ಮಂತ್ರ ಜಪ ಮಾಡಿದ ಮೇಲೆ ಪೂರ್ಣ ಸಿದ್ಧಿ ಬರೋದಕ್ಕೆ ಇನ್ನೇನೇನು ಮಾಡಬೇಕು, ತರ್ಪಣ ಇತ್ಯಾದಿ ಆ ಪ್ರೊಸೆಸ್ ಎಲ್ಲ ಆಚಾರ ಹೇಳ್ತಾರೆ. ಇದೆಲ್ಲ ಕೇಳಿದಾಗ ಮಧ್ವಾಚಾರ್ಯರು ಕೊಟ್ಟ ಜ್ಞಾನ ಭಾರಿ ದೊಡ್ಡ ಜ್ಞಾನ, ಅದ್ರ ಉಪಯೋಗ ಮಾಡಿಕೊಂಡ ಜ್ಞಾನಿಗಳು ಇದ್ದಾರಾದ್ರಿಂದ ಅವರು ಫಲ ಕಂಡ್ರು ಕಂಡ್ರು ಕೊಟ್ಟರು ಕೊಟ್ಟರು. ಅದು ಮಿಸ್ ಆಗಿದ್ದಕ್ಕೆ ನಮಗೆ ಶಕ್ತಿ ಇವತ್ತು ಹೋಗಿಬಿಟ್ಟಿದೆ ಅಷ್ಟೇನೆ. ಅದು ಇದ್ರೆ ಮಾತ್ರ ಎದುರಿಗೆ ತೋರಿಸ್ಬೋದು. ಕಣ್ಣ ಇವತ್ತು ಕೋಟಾ ಜ್ಯೋತಿಷಿಗಳು ಕೋಟಾ ಇರೋ ಓಡೋಗ್ಬಿಡ್ಬೇಕು, ಆ ರೀತಿ ಮಾಡೋ ಶಕ್ತಿ ಅದಕ್ಕಿದೆ ಅಂಥದನ್ನು ಆಚಾರ ಹೇಳ್ತಾರೆ. ನಾಳೆಯಿಂದ ಅಂದು ಮುಂದೆ ನಾಳೆ ನಾಡಿ 2 ದಿವಸ ನಮ್ಮ ಟೈಮ್ ಇದೆ, ಎಷ್ಟು ಸಾಧ್ಯ ಆಗುತ್ತೋ ತಂತ್ರಸಾರವನ್ನು ಹೇಳ್ತಾ, ನಾವು ರಾಮಾಯಣಕ್ಕೂ ತಂತ್ರಸಾರಕ್ಕೆ ಎಲ್ಲಿಂದ ಸಂಬಂಧ ಅಂತ ಕೇಳ್ತಾರಲ್ಲ, ಅದನ್ನು ಹೇಳಬೇಕು. ತಂತ್ರಸಾರ ಯಾತಕ್ಕೆ ರಾಮಾಯಣದ ಕಾಲಕ್ಕೆ ಅಂತ ಕೇಳಿದರೆ, ತಂತ್ರಸಾರದ್ದೇ ರಾಮಾಯಣ ಅಲ್ಲ, ರಾಮಾಯಣಕ್ಕೂ ತಂತ್ರಸಾರಕ್ಕೂ ಒಳ್ಳೆ ಸಂಬಂಧ ಇದೆ. ರಾಮ ಮಂತ್ರವನ್ನು ಆಚಾರ ಹೇಳ್ತಾರೆ, ರಾಮಮಂತ್ರದ ಸ್ವರೂಪವನ್ನು ಹೇಳ್ತಾರೆ. ಅದೆಲ್ಲ ನಾಳೆ ನಾಡಿದ್ದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಬಹಂ ತೇನ ಪ್ರಿಯತಾಂ ಕಮಲಾಲಯ. ಭಕ್ತವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ.